ಶ್ರೀ ಬಾಲಚಂದ್ರ ಶಾಸ್ತ್ರಿ ಜೋಶಿ. ಈ ಮಹಾಮಹನಿಗೆ ಹಾರ್ದ ಸ್ವಾಗತವನ್ನ ಕೋರುತ್ತಾ ಈ ಮಹನೀಯ ವಿದ್ವಾಂಸರ ಹಾಗೂ ಅವರ ಸಾಧನೆಗಳ ಸಂಕ್ಷಿಪ್ತ ಪರಿಚಯವನ್ನ ತಮ್ಮೆಲ್ಲರಿಗೂ ಕೂಡ ಮಾಡಿಕೊಡ್ತಾ ಇದ್ದೇನೆ. ಇಂದಿನ ಪ್ರವಚನ ಕಾರ್ಯಕ್ರಮವನ್ನ ನಡೆಸಿಕೊಡಲು ನಮ್ಮೆದುರಿನಲ್ಲಿ ಹಾಜರಾಗಿರತಕ್ಕಂತಹ ಡಾಕ್ಟರ್ ವೇಣಿ ಮಾಧವ ಶಾಸ್ತ್ರಿ ಬಾಲಚಂದ್ರ ಶಾಸ್ತ್ರಿ ಜೋಶಿ ಈ ಮಹೋದಯರು ನಮ್ಮ ನಾಡಿನ ಶ್ರೇಷ್ಠರಾದ ಸಾಹಿತ್ಯ ವೇದಾಂತ ವಿದ್ವಾಂಸರುಗಳಲ್ಲಿ ಮೂರ್ಧನ್ಯರಾಗಿದ್ದಾರೆ. ಸುಪ್ರಸಿದ್ಧ ವಿದ್ವಾಂಸರಾಗಿದ್ದ ಧಾರವಾಡದ ಬ್ರಹ್ಮಶ್ರೀ ಬಾಲಚಂದ್ರ ಶಾಸ್ತ್ರಿ ಜೋಶಿ ಇವರ ಸುಪುತ್ರರಾಗಿರತಕ್ಕಂತಹ ಈ ಮಹನೀಯರು ಕನ್ನಡ, ಸಂಸ್ಕೃತ, ಇಂಗ್ಲಿಷ್ ಹಾಗೂ ಪ್ರಾಕೃತ ಈ ಭಾಷೆಗಳಲ್ಲಿ ಅಪಾರವಾದ ಪಾಂಡಿತ್ಯವನ್ನು ಪಡೆದಿದ್ದಾರೆ. ತಮ್ಮ ಪಿತೃಪಾದರಾದ ಬ್ರಹ್ಮಶ್ರೀ ಬಾಲಚಂದ್ರ ಶಾಸ್ತ್ರಿ ಜೋಶಿ ಇವರ ನೇರ ಆಚಾರ್ಯತ್ವದಲ್ಲಿ ಸಾಂಪ್ರದಾಯಿಕ ಕ್ರಮದಿಂದ ಅವರ ಶ್ರೀ ಶಂಕರಾಚಾರ್ಯ ಸಂಸ್ಕೃತ ಪಾಠಶಾಲೆಯಲ್ಲಿ ಸಂಸ್ಕೃತ ಹಾಗೂ ಶಾಸ್ತ್ರಾಧ್ಯಯನವನ್ನು ಮಾಡಿ ವೇದಾಂತ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಪಡೆದಿರುತ್ತಾರೆ. ಸಂಸ್ಕೃತದಲ್ಲಿ ಕೋವಿದ, ಕಾವ್ಯ ಚೂಡಾಮಣಿ ಪದವಿಯ ನಂತರ ಎಂಎ ಪದವಿಯನ್ನು ಪಡೆದಿರುತ್ತಾರೆ. ನಂತರ ಎರಡು ಡಾಕ್ಟರೇಟ್ ಪ್ರಶಸ್ತಿಗಳು ಇವರ ಮುಡಿಗೇರಿವೆ. ಮೊದಲನೆಯದಾಗಿ ಅದ್ವೈತ ವೇದಾಂತಕ್ಕೆ ಶ್ರೀ ವಿದ್ಯಾರಣ್ಯರ ಕೊಡುಗೆ ಎಂಬ ಪ್ರೌಢ ಪ್ರಬಂಧಕ್ಕೆ, ಮತ್ತು ಎರಡನೆಯದಾಗಿ ದೃಷ್ಟಿ ಸೃಷ್ಟಿವಾದ ಒಂದು ಅಧ್ಯಯನ ಎಂಬ ಪ್ರೌಢ ಪ್ರಬಂಧಕ್ಕೆ, ಹೀಗೆ ಎರಡು ಡಾಕ್ಟರೇಟ್ ಪ್ರಶಸ್ತಿಗಳಿಂದ ಭೂಷಿತರಾಗಿರುತ್ತಾರೆ ಈ ಮಹನೀಯ ವಿದ್ವಾಂಸರು. 30 ವರ್ಷಗಳಷ್ಟು ದೀರ್ಘಕಾಲ ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ, ವಿಶ್ವವಿದ್ಯಾಲಯದ ಕರ್ನಾಟಕ ಕಾಲೇಜಿನಲ್ಲಿ ಸಂಸ್ಕೃತ ಮತ್ತು ಪ್ರಾಕೃತ ಈ ಎರಡೂ ಭಾಷೆಗಳನ್ನ ಸಾವಿರಾರು ವಿದ್ಯಾರ್ಥಿಗಳಿಗೆ ಬೋಧಿಸಿರುತ್ತಾರೆ. ಈ ವಿದ್ವಾಂಸರು 170ಕ್ಕೂ ಮೀರಿ ಸಂಶೋಧನಾ ಪ್ರಬಂಧಗಳನ್ನ ಪ್ರಸ್ತುತಪಡಿಸಿರುವ ಈ ಮಹನೀಯರು ಸಾಹಿತ್ಯ ಹಾಗೂ ವೇದಾಂತಗಳಿಗೆ ಸಂಬಂಧಿಸಿದ ಹಾಗೆ 52 ಗ್ರಂಥಗಳನ್ನ ಕನ್ನಡ, ಸಂಸ್ಕೃತ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ರಚಿಸಿ ಸಾಹಿತ್ಯ ಕ್ಷೇತ್ರವನ್ನ ಶ್ರೀಮಂತಗೊಳಿಸಿರುತ್ತಾರೆ. ಸುಮಾರು 70ಕ್ಕೂ ಹೆಚ್ಚು ರಾಷ್ಟ್ರೀಯ ವಿದ್ವದ್ಗೋಷ್ಠಿಗಳು, ಸಮ್ಮೇಳನಗಳು, ಪಂಡಿತ ಪರಿಷತ್ತುಗಳಲ್ಲಿ ಭಾಗವಹಿಸಿ ತಮ್ಮ ಪಾಂಡಿತ್ಯದ ಪರಿಚಯವನ್ನ ಜಿಜ್ಞಾಸುಗಳಿಗೆ ಮಾಡಿಕೊಟ್ಟಿರುತ್ತಾರೆ. ತಾವು ಸಂಸ್ಕೃತ ಹಾಗೂ ಪ್ರಾಕೃತ ಭಾಷೆಗಳಲ್ಲಿ ಸಿದ್ಧಪಡಿಸಿದ 3 ಸಂಶೋಧನಾ ಪ್ರಬಂಧಗಳಿಗೆ ಕ್ರಮವಾಗಿ ಪ್ರತಿಷ್ಠಿತ ಮುನಿಪುಣ್ಯ ವಿಜಯಜಿ ಸ್ಮಾರಕ ಸಂಸ್ಥೆ, ಡಾಕ್ಟರ್ ಡಿಕೆ ಜೈನ್ ಸಂಶೋಧನಾ ಸಂಸ್ಥೆ ಹಾಗೂ ಡಾಕ್ಟರ್ ವಿ ರಾಘವನ್ ಸ್ಮಾರಕ ಸಂಸ್ಥೆ ಈ ಸಂಸ್ಥೆಗಳಿಂದ ಪಾರಿತೋಷಿಕಗಳನ್ನು ಪಡೆದಿರುತ್ತಾರೆ. ಇಷ್ಟೇ ಅಲ್ಲದೆ ಈ ಮಹನೀಯ ವಿದ್ವಾಂಸರು ಅನೇಕ ಸಂಸ್ಥೆಗಳವರು ಪ್ರದಾನ ಮಾಡಿರತಕ್ಕಂತಹ ಪುರಸ್ಕಾರಗಳಿಂದಲೂ ಕೂಡ ಶೋಭಿತರಾಗಿದ್ದಾರೆ. ಅವುಗಳಲ್ಲಿ ಕೆಲವು ಮುಖ್ಯವಾದವುಗಳು ಬ್ರಹ್ಮಚಾರ್ಯಾಶ್ರಮ ಶೇಖಾವಟ್ನ ವೇದವ್ಯಾಸ ಪುರಸ್ಕಾರ, ದೆಹಲಿ ಮತ್ತು ಉತ್ತರಾಂಚಲ ಸಂಸ್ಕೃತ ಅಕಾಡೆಮಿಗಳಲ್ಲಿ ಸಂಸ್ಕೃತ ಕಥಾ ವಿಭಾಗದ ಸ್ಪರ್ಧೆಗಳಲ್ಲಿ ರ್ಯಾಂಕ್ ಗಳಿಸಿ ಬಹುಮಾನಿತರಾಗಿರುತ್ತಾರೆ. ಸಾಂಗ್ಲ ಪುರುಷೋತ್ತಮ ಪುರಸ್ಕಾರ, ಔದುಂಬರದ ಶಂಕರಾನಂದ ಮಠದಿಂದ ವೇದಾಂತಾಚಾರ್ಯ ಪುರಸ್ಕಾರ, ಕಾಶಿಯ ಸಾಂಗ ವೇದ ವಿದ್ಯಾಲಯದಿಂದ ಸಂಸ್ಕೃತ ಕಾವ್ಯರತ್ನ ಪ್ರಶಸ್ತಿ, ಮುಂಬೈನ ಮಾತುಂಗದ ಶಂಕರ ಮಠದಿಂದ 1 ಲಕ್ಷ ರೂಪಾಯಿ ಆದಿಶಂಕರ ಪುರಸ್ಕಾರ, ಮೈಸೂರಿನ ವೇದಶಾಸ್ತ್ರ ಪೋಷಣಿ ಸಭಾದಿಂದ ವಿದ್ಯಾನಿಧಿ ಪ್ರಶಸ್ತಿ, ಕಾಶಿಯ ಅಖಿಲ ಭಾರತೀಯ ವಿದ್ವತ್ ಪರಿಷತ್ತಿನಿಂದ ವಿದ್ವತ್ ಭೂಷಣ ಪ್ರಶಸ್ತಿ ಮುಂತಾದವುಗಳು ಮುಖ್ಯವಾದವು. ಇಷ್ಟೇ ಅಲ್ಲದೆ ಶ್ರೀಯುತ ವಿದ್ವಾಂಸರು ಅನೇಕ ಈ PhD ಏನು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕರ್ನಾಟಕ ವಿಶ್ವವಿದ್ಯಾಲಯದ ಜೈನಾಲಜಿ ವಿಭಾಗದಲ್ಲಿ ಪ್ರಾಕೃತ ಭಾಷೆಯ ಪ್ರಾಧ್ಯಾಪಕರಾಗಿ ಹದಿನೈದು ವರ್ಷಗಳಿಂದಲೂ ಕೂಡ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸಂಸ್ಕೃತದಲ್ಲಿ 2 ಖಂಡಕಾವ್ಯಗಳನ್ನು ರಚನೆ ಮಾಡಿದ್ದಾರೆ. ಹೀಗೆ ಸಂಸ್ಕೃತ ವಾಂಗ್ಮಯಕ್ಕೆ ಈ ಘನ ವಿದ್ವಾಂಸರ ಕೊಡುಗೆ ಅಪಾರ. ಇದು ಈ ಮಹನೀಯ ವಿದ್ವಾಂಸರ ಸಾಧನೆಯ ಸಂಕ್ಷಿಪ್ತ ಪರಿಚಯ ಅಷ್ಟೇ. ಈ ವಿದ್ವಾಂಸರಿಗೆ ಹಾರ್ದ ಸ್ವಾಗತವನ್ನು ಕೋರುತ್ತಾ ಇಂದಿನ ಪ್ರವಚನದ ವಿಷಯ ಬ್ರಹ್ಮಸೂತ್ರ ಶಾಂಕರ ಭಾಷ್ಯದ ಆರಂಭಣಾಧಿಕರಣವನ್ನು ಕುರಿತು ಪ್ರವಚನವನ್ನು ಪ್ರಾರಂಭಿಸಬೇಕೆಂದು ವಿನಯದಿಂದ ವಿದ್ವಾಂಸರಲ್ಲಿ ಪ್ರಾರ್ಥಿಸುತ್ತೇನೆ. ಓಂ ಪ್ರವಚನ ಪ್ರಾರಂಭ ಮಾಡಬಹುದು ವಿದ್ವಾಂಸ.
ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶರ್ಷಿಭ್ಯೋ ನಮೋ ಮಹದ್ಭೋ ನಮೋ ಗುರುಭ್ಯಃ. ನಿಧಯೇ ಸರ್ವ ವಿದ್ಯಾನಾಂ ಧರದೇ ಭವರೋಗಣ ಗುರವೇ ಸರ್ವಲೋಕಾನಾಂ ದಕ್ಷಿಣಾ ಮೂರ್ತಯೇ ನಮಃ. ವ್ಯಾಸ ಮಹರ್ಷಿಗಳು ಅಥವಾ ಬಾದರಾಯಣರು 555 ಸೂತ್ರಗಳನ್ನು ರಚನೆ ಮಾಡಿ ಬ್ರಹ್ಮಸೂತ್ರಗಳು ಅಂತೇಳ್ಕೊಂಡು ಈ ಶಾಸ್ತ್ರೀಯ ಒಂದು ಪರಂಪರೆಯನ್ನ ಪ್ರಾರಂಭ ಮಾಡಿರುವಂತವರು. ಉಪನಿಷತ್ತುಗಳ ತತ್ವ, ಉಪನಿಷತ್ತುಗಳ ಸಾರ, ಅವುಗಳನ್ನ ಶ್ಲೋಕ ರೂಪದಲ್ಲಿ ರಚನೆ ಮಾಡಿರುವಂತಹದ್ದು ಭಗವದ್ಗೀತೆ. ಅದೇ ತತ್ವವನ್ನ ಸೂತ್ರ ರೂಪದಲ್ಲಿ ರಚನೆ ಮಾಡಿರುವಂತಹದ್ದು ಈ ಬ್ರಹ್ಮಸೂತ್ರಗಳು. ಇವುಗಳಲ್ಲಿ ಮುಖ್ಯವಾಗಿ ಬ್ರಹ್ಮಸೂತ್ರಗಳಲ್ಲಿ 4 ಅಧ್ಯಾಯಗಳನ್ನ ಮಾಡಿ ಅದನ್ನ ಸಮನ್ವಯಾಧ್ಯಾಯ, ಅವಿರೋಧಾಧ್ಯಾಯ, ಸಾಧನಾಧ್ಯಾಯ ಮತ್ತು ಫಲಾಧ್ಯಾಯ ಅಂತೇಳ್ಕೊಂಡು 4 ವಿಭಾಗಗಳನ್ನ ಮಾಡ್ಯಾರ. ಮೊದಲನೇ ಒಂದು ಸಮನ್ವಯಾಧ್ಯಾಯದೊಳಗ ಮೊದಲನೇ ಸೂತ್ರವಾಗಿರುವಂತಹ ಅಥಾತೋ ಬ್ರಹ್ಮ ಜಿಜ್ಞಾಸ ಎಂಬುವಂತಹ ಒಂದು ಸೂತ್ರದಿಂದ ಸಾಧನ ವ್ಯವಸ್ಥೆಯ ಸಂಪತ್ತಿ ಅರ್ಥಾತ್ ಪ್ರಬಲವಾಗಿರುವಂತಹ ಒಂದು ವೈರಾಗ್ಯವನ್ನು ಸಂಪಾದನೆ ಮಾಡಿ ಬ್ರಹ್ಮ ವಿಚಾರವನ್ನ ಮಾಡಬೇಕು ಎಂಬುವಂತಹ ಒಂದು ವಿಷಯವನ್ನು ಹೇಳಿ ಆ ಬ್ರಹ್ಮ ಅಂದ್ರೆ ಯಾವುದು ಅಂತಂಬುದಕ್ಕೆ ಜನ್ಮಾದ್ಯತಃ ಎಂಬುವಂತಹ ಒಂದು ಸೂತ್ರದಿಂದ ತಟಸ್ಥ ಲಕ್ಷಣವನ್ನು ಹೇಳಿ ಜಗಜ್ಜನ್ಮಾದಿಗಳಿಗೆ ಕಾರಣೀಭೂತವಾಗಿರುವಂತಹದ್ದೇ ಆ ಬ್ರಹ್ಮ ಎಂಬುವಂತಹ ಒಂದು ತತ್ವವನ್ನು ಹೇಳಿ ಇದಕ್ಕೆ ಹಂಗಾರೆ ಪ್ರಮಾಣ ಏನು ಅಂತ ತಿಳ್ಕೊಂಡು ಕೇಳಿದ ಶಾಸ್ತ್ರೀಯೋನಿತ್ವ ಅಂತ ತಿಳ್ಕೊಂಡು 3 ಸೂತ್ರದಿಂದ ಇದು ಶಾಸ್ತ್ರ ಪ್ರಮಾಣಕವಾಗಿರುವಂತಹದ್ದು ಶಾಸ್ತ್ರ ಅದು ಯಾವ ರೀತಿಯಾಗಿ ಬ್ರಹ್ಮವೇ ಜಗತ್ತಿಗೆ ಕಾರಣ ಅಂಬುವಂತಹದ್ದು ತಿಳಿಸ್ತದಂತಂಬುವಂತಹದ್ದನ್ನ ಅವರು ಹೇಳಿದ್ರು. ಯಾಕೆ ಅಂತ ತಿಳ್ಕೊಂಡಂದ್ರೆ ಬ್ರಹ್ಮ ಅಂಬುವಂತಹದ್ದು ನಮಗೆ ಕಣ್ಣಿಗೆ ಕಾಣಿಸುವಂತಹ ಒಂದು ವಸ್ತು ಅಲ್ಲ, ಜಗತ್ತಿಗೆ ಕಾರಣೀಭೂತವಾಗಿರುವಂತಹದ್ದು ಯಾವುದು ಎಂಬುವಂತಹ ಒಂದು ನಮಗೆ ಜಿಜ್ಞಾಸೆ ಬಂದಿರುವಂತಹ ಸಂದರ್ಭದೊಳಗ ಶ್ರುತಿಗಳು ನಮಗೆ ಇದು ಬ್ರಹ್ಮವೇ ಜಗತ್ತಿಗೆ ಕಾರಣ ಅಂಬುವಂತಹ ಒಂದು ಮಾತನ್ನ ಹೇಳುವಂತಹದ್ದು, ಅದಕ್ಕೆ ಶಾಸ್ತ್ರವೇ ಪ್ರಮಾಣ ಅಂಬುವಂತಹದ್ದು, ಶಾಸ್ತ್ರ ವಿಶ್ವಾಸ ಅಂಬುವಂತಹದ್ದಂತ ಹೇಳಿದ್ರು. ನಂತರ ತತ್ವ ಸಮನ್ವಯ ತಂಬುವಂತಹ ಒಂದು ಸೂತ್ರದ 4 ಸೂತ್ರದಿಂದ ಅಲ್ಲಿ ಬರುವಂತಹ ಎಲ್ಲಾ ಉಪನಿಷತ್ತುಗಳ ಎಲ್ಲಾ ವಾಕ್ಯಗಳನ್ನ ಬ್ರಹ್ಮವನ್ನ ಬ್ರಹ್ಮದಲ್ಲಿಯೇ ತಾತ್ಪರ್ಯದ ಎಂಬುವಂತಹ ಒಂದು ಮಾತನ್ನ ಬಹಳ ಸುಂದರವಾಗಿ ಅದನ್ನ ಸಮನ್ವಯ ಮಾಡ್ಕೋತ ಅದನ್ನ ಅವರು ಅದನ್ನ ಹೇಳುವಂತಹದ್ದು. ಇಡೀ ಅಧ್ಯಾಯವನ್ನು ಕೂಡ ಬೇರೆ ಬೇರೆ ವಾಕ್ಯಗಳನ್ನ ಸಮನ್ವಯ ಮಾಡುವಂತಹದ್ದು, ಅದಕ್ಕೆ ಇದಕ್ಕೆ ಸಮನ್ವಯಾಧ್ಯಾಯ ಸಮನ್ವಯಾಧ್ಯಾಯ ಅಂತ ಹೇಳ್ಕೊಂಡೇ ಬಂದ್ಬಿಡ್ತದೆ. ಯಾಕೆ ಇದನ್ನ ಹೇಳುವಂತಹ ಪ್ರಸಂಗ ಬರ್ತದೆ ಅಂತ ಹೇಳ್ಕೊಂಡ್ರೆ ಈಗ ಆಕಾಶ ಅಂಬುವಂತ ಆಕಾಶಸ್ಥ ಲಿಂಗ ಅಂತಂಬುವಂತಹ ಒಂದು ಸೂತ್ರದೊಳಗೆ ಆಕಾಶ ಅಂತ ಹೇಳ್ಕೊಂಡ್ರೆ ನಮಗೆ ಈ ಪಂಚಮಹಾಭೂತಗಳಲ್ಲಿರುವಂತಹ ಆಕಾಶ ಅಂತಂಬುವಂತಹ ಒಂದು ಭ್ರಮ ಬರ್ತದೆ. ಆದ್ರೆ ಆಕಾಶ ಅಂತ ಹೇಳ್ಕೊಂಡ್ರೆ ಬ್ರಹ್ಮ ಅಂಬುವಂತಹ ಒಂದು ವಸ್ತು ಅದ ಅಂತಂಬುವಂತಹ ಅಂತ ಹೇಳ್ಕೊಂಡ್ರೆ ಅಂದ್ರೆ ಈ ರೀತಿಯಾಗಿರುವಂತಹ ಸಂಶಯ ಬರುವಂತಹ ವಾಕ್ಯಗಳನ್ನ ಸಮನ್ವಯ ಮಾಡಿ ಬ್ರಹ್ಮನಲ್ಲಿ ಇವುಗಳ ತಾತ್ಪರ್ಯ ಅದ ಎಂಬುವಂತಹ ಒಂದು ಮಾತನ್ನ ಹೇಳ್ಕೊಂಡ್ರೆ ಈ ಒಂದು ಅಧ್ಯಾಯದೊಳಗೆ ಅದಕ್ಕೆ ಸಮನ್ವಯಾಧ್ಯಾಯ ಸಮನ್ವಯಾಧ್ಯಾಯ ಅಂತ ಹೇಳ್ಕೊಂಡಿದ್ದರು. ಅವಿರೋಧಾಧ್ಯಾಯ ಅಂತ ಹೇಳ್ಕೊಂಡಂತಂಬುವಲ್ಲಿ ಬ್ರಹ್ಮವೇ ಜಗತ್ತಿಗೆ ಕಾರಣ ಅಂಬುವಂತಹದಕ್ಕೆ ಅನೇಕರು ಆಕ್ಷೇಪವನ್ನು ಮಾಡಿದರು, ಅದಕ್ಕೆ ಎಷ್ಟೋ ವಿರೋಧಗಳನ್ನು ಅವರು ತೋರಿಸಿದ್ರು. ಆ ವಿರೋಧಗಳನ್ನ ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ಈ ಒಂದು ಅಧ್ಯಾಯ ಪ್ರಾರಂಭವಾಗಿದ್ದು ಮೊದಲನೇ ಒಂದು ಪಾದ ಒಂದೊಂದು ಅಧ್ಯಾಯದಲ್ಲಿ 4 ಪಾದಗಳನ್ನು ಅವರು ವಿಭಾಗವನ್ನು ಮಾಡಿ ಮೊದಲನೇ ಪಾದ ಅಂತಕೊಂಡು ಸ್ಮೃತಿ ಪಾದ ಅಂತಕೊಂಡು ಬರ್ತಾ ಆ ಸ್ಮೃತಿ ಪಾದದಲ್ಲಿ ಬರುವಂತಹ ಈ ಒಂದು ಸೂತ್ರ ತದನ್ಯತ್ತಂ ಆರಂಭ ಶಬ್ದಾದಿಭ್ಯ ಅಂಬುವಂತಹ ಒಂದು ಸೂತ್ರ. ಈಗ ಅಲ್ಲಿ ತದನನ್ಯತ್ತ ಓಂ ತದನನ್ಯತ್ತಂ ಆರಂಭ ಶಬ್ದಾದಿಭ್ಯ ಓಂ ತದನನ್ಯತ್ತಂ ಆರಂಭ ಶಬ್ದಾದಿಭ್ಯ ಓಂ ತದನನ್ಯತ್ತಂ ಆರಂಭ ಶಬ್ದಾದಿಭ್ಯ. ಈ ಒಂದು ಸೂತ್ರದ ಹಿಂದೆ ಅಂದ್ರೆ ನವಲಕ್ಷಣತ್ವಾಧಿಕರಣ ಅಂತ ತಿಳ್ಕೊಂಡು ಏನ್ ಬರ್ತದೆ ಆ ನವಲಕ್ಷಣತ್ವಾಧಿಕರಣದೊಳಗೆ ಇದು ಬ್ರಹ್ಮ ಅಂಬುವಂತಹದ್ದು ಚೇತನವಾಗಿರುವಂತಹದ್ದು, ಜಗತ್ತು ಅಚೇತನವಾಗಿದ್ದರೂ ಕೂಡ ಅದಕ್ಕೆ ಕಾರಣೀಭೂತವಾಗಿರುವಂತಹದ್ದು ಬ್ರಹ್ಮ ಅಂಬುವಂತಹದ್ದನ್ನ ಸಿದ್ಧ ಮಾಡಿದರು. ಅದೇ ರೀತಿಯಾಗಿ ಮುಂದೆ ಹಂಗರ ಜಗತ್ತು ಮತ್ತು ಕಾರ್ಯ ಮತ್ತು ಕಾರಣ ಕಾರ್ಯ ಮತ್ತು ಕಾರಣಗಳಲ್ಲಿ ಯಾವಾಗಲೂ ಅಭೇದವನ್ನ ಹೇಳ್ತಿರ್ತಾರ, ಆ ಭೇದ ಇಲ್ಲ ಅಂಬುವಂತಹದ್ದನ್ನ ಹೇಳಿದ್ಮೇಲೆ ಈಗ ಹಂಗಾರ ಜಗತ್ತಿನಲ್ಲಿ ಇರುವಂತಹ ಭೋಕ್ತೃಗಳು ಅಥವಾ ಕರ್ತಾಗಳು ಭೋಕ್ತೃಗಳು ಒಂದು ಗುಣ ಇರ್ತಾರ, ಇವರು ಮತ್ತು ಭೋಗ್ಯವಾಗಿರುವಂತಹ ಈ ವಸ್ತುಗಳು ಇವುಗಳಲ್ಲಿ ಚೇತನೆ ಉಳಿದಿಲ್ಲ, ಒಂದಾಗಿ ಉಳಿಬಿಡುದಲ್ಲ ಅಂತ ತಿಳ್ಕೊಂಡು ಅಲ್ಲಿ ಅದು ಒಂದೇ ಆಗಿಬಿಟ್ಟು ಅಂತ ತಿಳ್ಕೊಂಡ್ರೆ ಅಲ್ಲಿ ಜಗತ್ ಕಾರಣತ್ವ ಅಂಬುವಂತಹದ್ದನ್ನ ಹೆಂಗ್ ಹೇಳಿರಿ? ನೀವು ನಾನಾ ರೀತಿಯಾಗಿರುವಂತಹ ಒಂದು ಈ ಪ್ರಪಂಚವನ್ನ ನಾವು ನೋಡ್ತೇವಲ್ಲ ಅನ್ನುವಂತಹದ್ದನ್ನ ಮಾತು ಹೇಳ್ಬಿಟ್ರೆ ಅಂದ್ರೆ ಭೋಕ್ತ ಮತ್ತು ಭೋಗ್ಯ ಎರಡು ಒಂದಾಗಿ ಹೋಗ್ಬಿಡ್ತಾವ, ವ್ಯತ್ಯಾಸ ಎಲ್ಲಂಗಾಗಿ ಹೋಗ್ಬಿಡ್ತಲ್ಲ ಅಂತಕೊಂಡು ಕೇಳಿದ್ರೆ ಅಲ್ಲಿ ಹಿಂದಿನ ಒಂದು ಅಧಿಕರಣ ಅಥವಾ ಹಿಂದಿನ ಒಂದು ಸೂತ್ರ ಭೋಕ್ತಾವಸ್ಥೆ ಭೋಕ್ತಾವಸ್ಥೆ ಹೇಗರಣ ಅಂಬುವಂತಹ ಭೋಕ್ತಾವಸ್ಥೆ ರವಿಭಾಗ ಚೇತ್ಯಾಲೋಕವದ ಅಂತ ತಿಳ್ಕೊಂಡಂಬುವಂತಹ ಒಂದು ಸೂತ್ರದಿಂದ ಅಲ್ಲಿ ಇದು ವ್ಯಾವಹಾರಿಕ ದೃಷ್ಟಿಯಿಂದ ಇದು ಈ ರೀತಿಯಾಗಿರುವಂತಹ ಒಂದು ಭೇದ, ಅದು ಪಾರಮಾರ್ಥಿಕ ದೃಷ್ಟಿಯಿಂದ ಎರಡು ಭೇದ ಇಲ್ಲ ಅನ್ನುವಂತಹದ್ದನ್ನ ಅಲ್ಲಿ ಅವರು ಸಿದ್ಧ ಮಾಡಿದ್ರು. ಅಂದ್ರೆ ವ್ಯಾವಹಾರಿಕ ದೃಷ್ಟಿಯಿಂದ ಹೆಂಗ ಅಂತ ತಿಳ್ಕೊಂಡಲ್ಲಿ ಸಮುದ್ರ ಮತ್ತು ಅಲ್ಲಿ ತರಂಗಗಳು ಫೇನ ಬುದ್ಬುದ ಇತ್ಯಾದಿಗಳು ಏನು ಬೇರೆ ಬೇರೆ ಅಂತ ತಿಳ್ಕೊಂಡವ ಅದು ಬೇರೆ ಬೇರೆ ಅಂತ ಆಗಿದ್ರು ಕೂಡ ತತ್ವದ ಅವು ಆ ಸಮುದ್ರದ ಒಂದು ಭಾಗವೇ ಆಗಿರೋದ್ರಿಂದ ಸಮುದ್ರವೇ ಆಗಿರೋದ್ರಿಂದ ಅದರಲ್ಲಿ ಹೆಚ್ಚು ವ್ಯತ್ಯಾಸ ಇಲ್ಲ, ನೋಡ್ಲಿಕ್ಕೆ ಅಷ್ಟು ಆ ರೀತಿ ಆಗಿರುವಂತಹ ಒಂದು ಭೇದ ಕಾಣಿಸ್ತದೆ ಅಂತ ಒಂದು ಮಾತನ್ನು ಹೇಳಿದ್ರು. ಇಲ್ಲಿ ಮತ್ತೆ ಪುನಃ ಆ ಒಂದು ಕೆಲವು ಆಕ್ಷೇಪಗಳೆಲ್ಲ ನಿರಾಕರಣೆ ಮಾಡುವ ಸಲುವಾಗಿ ಈ ಸೂತ್ರವನ್ನ ಪ್ರಾರಂಭ ಮಾಡಿದ್ರು ಅಂತ ತಿಳ್ಕೊಂಡು ಇದಕ್ಕೆ ಇಲ್ಲಿ ಆ ಒಂದು ಪೂರ್ವಾಧಿಕರಣ ಸಿದ್ಧಾಂತ ವಿಘಟಕತ್ವ ಅಂತ ತಿಳ್ಕೊಂಡು ಆ ರೀತಿಯಾಗಿರುವಂತಹ ಒಂದು ವಿಷಯವನ್ನು ಹೇಳೋದ್ರಿಂದ ಇಲ್ಲಿ ಇದಕ್ಕೆ ಆಕ್ಷೇಪ ಸಂಗತಿ ಆಕ್ಷೇಪ ಸಂಗತಿ ಎಂದು ಸಾಮಾನ್ಯವಾಗಿ ಈ ಒಂದು ಸಂಪ್ರದಾಯದೊಳಗ ಸಂಗತಿಯನ್ನು ಕೂಡಿಸುವಂತಹ ಒಂದು ಪದ್ಧತಿ ಬರ್ತದೆ, ಒಂದೊಂದು ಅಧಿಕರಣಕ್ಕೆ ಒಂದೊಂದು ಸೂತ್ರಕ್ಕೆ ಮತ್ತು ಅಧ್ಯಾಯಕ್ಕೆ ಈ ರೀತಿಯಾಗಿರುವಂತಹದ್ದು. ಹಂಗ ಇಲ್ಲಿ ಆಕ್ಷೇಪದ ಸಂಗತಿಯ ಮುಖಾಂತರವಾಗಿ ಈ ಒಂದು ಸೂತ್ರವನ್ನು ಅಲ್ಲಿ ಪ್ರಾರಂಭ ಮಾಡಬೇಕಾಗಿದೆ. ತದನನ್ಯತ್ವ ಆರಂಭ ಶಬ್ದಾದಿಹ ಅಂತ ಹೋಗಲೇ ತತ್ ಅನನ್ಯತ್ವಂ ತಯೋಹೋ ಅನನ್ಯತ್ವ ಅಂತ ಈ ಒಂದು ಅರ್ಥವನ್ನು ಮಾಡ್ಕೋಬೇಕು. ಆ ಕಾರ್ಯ ಮತ್ತು ಕಾರಣ ಇವುಗಳಲ್ಲಿ ಭೇದ ಇಲ್ಲ ಅಂಬುವಂತಹದ್ದನ್ನು ತೋರಿಸಬೇಕಾಗಿದೆ. ಅವು ಎರಡು ಒಂದು ಅಂತ ಒಂದು ಅಂತ ಮೂಲಕ್ಕಿಂತ ಅಲ್ಲಿ ಭೇದ ಇಲ್ಲ ಅಂತ ಅಂಬುವಂತಹದ್ದನ್ನೇ ಮುಖ್ಯವಾಗಿ ಹೇಳಬೇಕಾಗಿದೆ. ಯಾಕೆ ಅಂತ ಹೇಳ್ಕೊಂಡಂತಂದ್ರೆ ಜಗತ್ತು ನಮಗ ನಾನಾ ರೀತಿಯಾಗಿ ಈ ರೀತಿಯಾಗಿ ಅದು ಪ್ರಭೇದದಿಂದ ಕಾಣುವಂತಹದ್ದು, ಇದಕ್ಕೆ ಅದು ಆ ಕಾರ್ಯ ಕಾರಣೀಭೂತವಾಗಿರುವಂತಹ ಬ್ರಹ್ಮ ಹೆಂಗ ಕಾರಣ ಆಗಿ ಸಾಧ್ಯದ ಅಂತ ತಿಳ್ಕೊಂಡು ನಮ್ಗಲ್ಲಿ ಸಂಶಯ ಹೊಂದುವಂತಹ ಒಂದು ಸಂದರ್ಭದೊಳಗೆ ಅವು ಎರಡು ಒಂದು ಅಂತ ಹೇಳಿದ್ರೆ ಹಂಗ್ರೆ ಇದಕ್ಕೆ ಪ್ರಮಾಣ ಏನು ಅಂತ ಕೊಂಡ್ರೆ ನಮಗ ಅದು ಪ್ರಮಾಣ ವಿರುದ್ಧ ಅಂತ ತಿಳ್ಕೊಂಡು ಅನಿಸ್ತದೆ. ಎರಡು ಒಂದಾಗಿ ಸಾಧ್ಯ ಇಲ್ಲ, ಕಾರ್ಯ ಕಾರಣ ಆಗಲಿ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಅನಿಸ್ತದೆ. ಆದ್ರೆ ಶ್ರುತಿ ಏನ್ ಹೇಳ್ತಾ ಇಲ್ಲ, ಶ್ರುತಿಯನ್ನ ನಾವು ಪ್ರಮಾಣ ಅಂತ ತಿಳ್ಕೊಂಡು ಒಪ್ಪಿದ ಮೇಲೆ ಶ್ರುತಿ ಪ್ರಾಮಾಣ್ಯವನ್ನು ನಾವು ಒಪ್ಪಿಕೊಂಡ ಮೇಲೆ ಶ್ರುತಿ ಹೇಳಿದಂಗೆ ನಾವು ಅದನ್ನ ಅರ್ಥವನ್ನು ಮಾಡಲೇಬೇಕು ಅಂತ ದೃಷ್ಟಿಯಿಂದ ಅಲ್ಲಿ ಆರಂಭಣ ಶಬ್ದಾದಿಥ ಅಂತ ತಿಳ್ಕೊಂಡು ಆರಂಭಣ ಅಂಬುವಂತಹದ್ದು ಅಂದ್ರೆ ಛಾಂದೋದ್ಯೋಪನಿಷತ್ತಲ್ಲಿ ಬರುವಂತಹ ಕೆಲವು ಆ ಶ್ರುತಿ ವಾಕ್ಯಗಳಲ್ಲಿ ಆರಂಭಣ ಆರಂಭ ವಾಚ ಆರಂಭಣ ವಿಕಾರೋ ನಾಮ ಹೇಯ ಅಂತ ತಿಳ್ಕೊಂಡು ಆರಂಭಣ ಆರಂಭಣ ಅಂದ್ರೆ ಮೂರ್ನಾಲ್ಕು ಸಲ ಅದು ಆ ರೀತಿಯಾಗಿ ಬರ್ತದೆ, ಬಹಳಷ್ಟು ಸಲ ಬರ್ತದೆ. ಅದು ಈ ಶಬ್ದಗಳೇ ಇದಕ್ಕೆ ಕಾರಣ ಅಂಬುವಂತಹ ಒಂದು ಮಾತನ್ನು ಹೇಳಬೇಕಾಗಿದೆ. ಅಂದ್ರೆ ಅಲ್ಲಿ ಪ್ರಸಂಗ ಹೆಂಗ ಬರ್ತದೆ ಅಂತ ತಿಳ್ಕೊಂಡ್ರೆ ಉದ್ದಾಲಕ ಅಂತ ತಿಳ್ಕೊಂಡು ಅವರು ಮಹರ್ಷಿಗಳು ಅವರ ಮಗ ಶ್ವೇತಕೇತು ಅವ ಬಹಳಷ್ಟು ಪ್ರಾರಂಭದಲ್ಲಿ ಅವ ವೇದಾಧ್ಯಯನ ಅವ ಮಾಡಲಿಲ್ಲ, ಸಣ್ಣ ಹುಡುಗ ಒಂದು ಆ ರೀತಿಯಾಗಿ ಒಂದು ಒಂದು ಕಿರಿಯಡ್ತಾನ ಆ ರೀತಿಯಾಗಿ ಓಡ್ತಾವ ಆಟಾಡ್ಕೋತ ಎಲ್ಲ ಹಾಳು ಮಾಡ್ತಿದ್ದ ಅವ. ಅದಕ್ಕೆ ಅವರು ಹೇಳಿದ್ರು, ಅದನ್ನ ನೋಡಿದ್ರು ಅವರು, ಈಗ ನಮ್ಮ ಒಂದು ಮನೆತನದೊಳಗೆ ಯಾರು ಈ ರೀತಿಯಾಗಿ ವೇದಾಧ್ಯಯನ ಮಾಡದೇ ಇರುವಂತವ್ರು ಇಲ್ಲ, ಅದಕ್ಕೆ ಆ ರೀತಿ ನೀನು ವೇದಾಧ್ಯಯನ ಅಧ್ಯಯನ ಮಾಡ್ಕೊಂಡು ಬಾಪಾ ಅಂತ ತಿಳ್ಕೊಂಡು ಹೇಳಿದ ಮೇಲೆ ಆಗಲಿ ತಿಳ್ಕೊಂಡು ನಾವು ಹೋಗಿ ವೇದಾಧ್ಯಯನವನ್ನು ಮಾಡ್ಕೊಂಡು ಬಂದ. ಬಂದ ಮೇಲೆ ಅವಾಗ ನಾನೇ ಎಲ್ಲ ಸ್ವಲ್ಪ ಸಂಪೂರ್ಣವಾಗಿ ಎಲ್ಲ ಕಲ್ತು ಬಿಟ್ಟೆ ನಾನು, ನಂಗೆ ಯಜಮಾನರ ಯಾರೇ ಇಲ್ಲ, ಎಲ್ಲ ನಾವು ಹೋಗ್ಬಿಟ್ಟೆ ಎಂಬುವಂತ ಒಂದು ಅಹಂಕಾರ, ಅದು ಇದು ಪಂಚ ಅಹಂಕಾರಗಳು ಅಂತ ಕೂಡ ಬರ್ತಾವ. ಅಂದ್ರ ವಿದ್ಯೆಯಿಂದ ಬರುವಂತಹ ಒಂದು ಪಾಂಡಿತ್ಯದಿಂದ ಬರುವಂತಹ ಒಂದು ಅಹಂಕಾರ, ಸೌಂದರ್ಯದಿಂದ ಬರುವಂತಹ ಒಂದು ಅಹಂಕಾರ, ಯೌವನದ ಒಂದು ಅಹಂಕಾರ, ಸಂಪತ್ತಿನ ಒಂದು ಇದಾಗಿ ಬರುವಂತಹ ಒಂದು ಅಹಂಕಾರ ಮತ್ತು ಅಧಿಕಾರದಿಂದ ಬರುವಂತಹ ಅಹಂಕಾರ. ಈ ಪಂಚ ಅಹಂಕಾರಗಳು ಅಂತಕೊಂಡು ಅಂದ್ರೆ ಪಂಚ ಅಗ್ನಿಗಳಿದ್ದಂಗೆ ಅವುಗಳೆಲ್ಲ ಅವುಗಳೆಲ್ಲ ನಿಗ್ರಹ ಮಾಡ್ಕೊಬಹುದು ಅಂತಂದ್ರೆ ಪಂಚ ಅಗ್ನಿ ತಪಸ್ಸು ಇದ್ದಂಗ ಆ ರೀತಿಯಾಗಿರುವಂತಹದ್ದು ಅಂತ ಹೇಳ್ಕೊಂಡು ಅಂದ ಇವಾಗ ಆ ರೀತಿಯಾಗಿ ಅಹಂಕಾರ ಅರ್ಥ ಎತ್ತವ ಮಾಡ್ಕೊಂಡು ಹೊಂಟವ. ಆಗ ಅವರು ತಂದೆ ಉದ್ದಾರಕ್ಕೆ ಅವ್ರನ್ನ ಕರೆದ್ರು, ಏನ್ಪಾ ಏನೇನ್ ಮಾಡಿದಿ ಏನೇನ್ ಓದ್ಕೊಂಡು ಹೇಳೋಣ ಅಂತ ತಿಳ್ಕೊಂಡು, ಈಗ ನಾವು ಬರೀ ಹುಡುಗರು ಪರೀಕ್ಷಾ ಬರೆದು ಬಂದ ಮೇಲೆ ಕ್ವಶನ್ ಪೇಪರ್ ನೋಡ್ಕೊಂಡು ಹಾ ಇದಕ್ಕೆ ಉತ್ತರ ಬರೀಪ ಇದಕ್ಕೆ ಉತ್ತರ ಬರೀಪ ಅಂತ ತಿಳ್ಕೊಂಡು ನಾವು ಹೆಂಗ್ ಕೇಳಿರ್ತೇವಿ. ಹಂಗ ಅವ್ರು ತಂದೆ ಕೇಳಿ ಇದನ್ನ ಓದಿಯನ್ಪಾ ಇದನ್ನ ಓದಿಯಲ್ಪ ಅದೆಲ್ಲ ಕೇಳಿದ್ರೆ ಹಂಗ್ರೆ ಸಮಾವೇಶ ಅಪ್ರಾಕ್ಷ್ಯ ಏನಾಶ್ರಿತಂ ಶತಂ ಭೂತಿ ಅಮದಂ ಮತಂ ಭೂತಿ ಅವಿಜ್ಞಾತಂ ವಿಜ್ಞಾತಂ ಭವತಿ ಅಂತ ತಿಳ್ಕೊಂಡು ಒಂದು ಮಾತು ಕೇಳಿದವರು. ಇಂಥ ಯಾವುದು ವಂದನ ಕೇಳೋಣದಿಂದ ಎಲ್ಲವೂ ಕೇಳಿದಂತೆ ಆಗುತ್ತದೆಯೋ, ಯಾವುದು ವಂದನ ನಾವು ಮನನ ಮಾಡೋದ್ರಿಂದ ಎಲ್ಲವೂ ಮನನ ಮಾಡದಂತೆ ಆಗುತ್ತದೆಯೋ, ಯಾವುದು ವಂದನ ನಾವು ತಿಳ್ಕೊಂಡ್ಬಂದ್ರೆ ಎಲ್ಲಾ ತಿಳ್ಕೊಂಡಂಗ ಆಗ್ತದೆ ಅಂತ ತಿಳ್ಕೊಂಡು ಹಿಂಗ್ ಒಂದು ವಸ್ತು ಅದ, ಅದನ್ನ ನಿಮ್ ಗುರುಗಳು ಹೇಳ್ಯಾರ ಹೆಂಗೋ ಅಂತ ಪ್ರಶ್ನೆ ಮಾಡಿದ್ರು. ಹುಡುಗಂದ ಏ ನಮ್ಮ ಗುರುಗಳಿಗೆ ಇದು ಗೊತ್ತಿಲ್ಲ ಕಾಣಿಸ್ತದೆ ಅದಕ್ಕೆ ನನಗೆ ಅವ್ರು ಹೇಳಿಲ್ಲ ಅಂತ ತಿಳ್ಕೊಂಡು ಅವ್ರ ಗುರುಗಳ ಮೇಲೆ ಹಾಕ್ಬಿಟ್ಟಮ್ಮ. ಹಂಗಾರ ಇದು ಹಿಂಗಿಂತಹ ಒಂದು ವಸ್ತು ಅದ ಅಂತ ತಿಳ್ಕೊಂಡು ಅಂತ ಅವ್ರು ಹೇಳಿದ್ಮೇಲೆ ಯೋಜನೆ ಮಾಡಿದ್ಮೇಲೆ ಹಂಗಾರ ಇಲ್ಲ ಹಂಗಾರ ಅದಿಂದ ನಮ್ಗೆ ಹೇಳ್ಬಿಡ್ರಿ, ನೀವ ನನಗೆ ಹೇಳ್ಬಿಡ್ರಿ ಅಂತ ಹೇಳಿದ ಹಾಗೆ ಅದಕ್ಕೆ ದೃಷ್ಟಾಂತ ಒಂದು ಕೊಡುವ ಸಲುವಾಗಿ ಈ ರೀತಿಯಾಗಿ ಅಲ್ಲಿ ಆರಂಭ ಶಬ್ದ ಅಂಬುವಂತ ಒಂದೇ ಪ್ರಾರಂಭ ಆಗ್ತದೆ. ಅದಕ್ಕೆ ಹೇಳ್ಬೇಕಾದ್ರೆ ಅವ್ರು ಅದಕ್ಕೆ ಅವ್ರು ಹೇಳಿದ ಇದು ಯಥಾ ಸೌಮ್ಯ ಏಕೇನ ಮೃತ್ಪಿಂಡೇನ ಸರ್ವಂ ಮಣ್ಮಯಂ ವಿಜ್ಞಾನಂ ಭವತಿ ವಾಚಾರಂಭಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ತೇವ ಸತ್ಯಂ ಅಂಬುವಂತ ಒಂದು ಮಾತನ್ನು ಬಹಳ ಅತ್ಯಂತ ಮಾರ್ಮಿಕವಾಗಿರುವಂತಹ ಒಂದು ಈ ಒಂದು ವಾಕ್ಯ ಬಹಳಷ್ಟು ಇದರ ಬಗ್ಗೆ ಚರ್ಚೆ ಮಾಡುವಂತಹದ್ದು. ಅದಕ್ಕೆ ಅವರು ಆರಂಭ ಅಂಬುವಂತಹ ಅಲ್ಲಿ ಅವ್ರು ಹೇಳ್ಬೇಕಾದ್ರೆ ಯಥಾಸೌಮ್ಯ ಏಕೇನ ಮೃತ್ಪಿಂಡೇನ ಒಂದು ಮಣ್ಣಿನ ಮುದ್ದೆ ನಾವು ತಿಳ್ಕೊಂಡು ಏನ್ ತಿಳ್ಕೊಂಡ್ರೆ ಮಣ್ಣಿನಿಂದ ಆಗಿರುವಂತಹ ಯಾವ್ಯಾವ ಪದಾರ್ಥಗಳವೇನೋ ಘಟ ಅಂತ ತಿಳ್ಕೊಂಡಾಗ್ಲಿ, ರಂಜನಿಗೆ ಅಂತ ತಿಳ್ಕೊಂಡಾಗ್ಲಿ, ಅದ್ರ ಮೂಲ ಅಂತ ತಿಳ್ಕೊಂಡಾಗ್ಲಿ, ಅಂದ್ರೆ ಈ ರೀತಿಯಾಗಿ ಬೇರೆ ಬೇರೆ ಪದಾರ್ಥಗಳಿಗೆ ತಿಳ್ಕೊಂಡಿರ್ತಾವ ಅವು ಎಲ್ಲಾ ಗೊತ್ತಾಗಿ ಹೋಗ್ಬಿಡ್ತಾವ. ಮೂಲ ಕಾರಣವಾಗಿರುವಂತಹದ್ದು ಮೃತ್ತಿಕಾ ಅಂಬುವಂತಹದ್ದು ನಾವು ತಿಳ್ಕೊಂಡ್ಬಿಟ್ಟು ಅಂತ ತಿಳ್ಕೊಂಡ್ರೆ ಅದೆಲ್ಲ ಗೊತ್ತಾಗಿ ಹೋಗ್ಬಿಡ್ತದೆ. ಬಂಗಾರ ಅಂಬುವಂತಹದ್ದನ್ನು ಸರಿಯಾಗಿ ನಾವು ತಿಳ್ಕೊಂಡ್ಬಿಟ್ರೆ ಅದು ನಾನಾ ರೀತಿಯಾಗಿರುವಂತಹ ಏನು ಆಭರಣಗಳಿರ್ತಾವ ಎಲ್ಲಾ ಆಭರಣಗಳು ಅದು ಬಂಗಾರ ಅಂತಂಬುವಂತಹ ಒಂದು ಶಬ್ದದಲ್ಲೇ ನಾವು ಅದನ್ನು ವ್ಯವಹಾರ ಹೆಂಗ್ ಮಾಡ್ತೇವೆ, ಗೋಲ್ಡ್ ಅಂತ ತಿಳ್ಕೊಂಡ ರೀತಿಯಾಗಿ ಹೆಂಗನ್ನು ಆ ರೀತಿಯಾಗಿ ಅದು ಮೂಲ ಕಾರಣವನ್ನ ನಾವು ತಿಳ್ಕೊಂಡ್ಬಿಟ್ಟು ಅಂತ ತಿಳ್ಕೊಂಡ್ರೆ ಕಾರ್ಯವಾಗಿರುವಂತಹ ಎಲ್ಲಾ ಸಂಪೂರ್ಣವಾಗಿರುವಂತಹ ಒಂದು ವಿಷಯ ಗೊತ್ತಾಗಿ ಹೋಗ್ಬಿಡ್ತದೆ ಅಂತಂಬುವಂತಹ ಒಂದು ಮಾತನ್ನು ಹೇಳ ಏಕೇನ ಮೃತ್ಪಿಂಡ ಸರ್ವಮನ್ವಾನಿ ಯಥಾ ವಿಜ್ಞಾನಂ ಭವತಿ ಅದು ವಾಚಾರಂಭಣಂ ವಿಕಾರೋ ನಾಮಧೇಯಂ. ವಿಕಾರ ಅಂತ ತಿಳ್ಕೊಂಡು ಏನದ ಅದು ಕೇವಲ ವಾಚಾರಂಭಣಂ ನಾಮಧೇಯಂ ಅಂದ್ರೆ ಅದು ಹೆಸರಿನಿಂದ ಕರೆಯಲ್ಪಡುವಂತಹದ್ದು. ಆರಂಭಣಂ ಅಂತ ಕೂಡ ವ್ಯವಹಕ್ರಿಯಮಾಣಂ ಅಂತ ಒಂದು ಆ ಉಪಯೋಗ ಮಾಡ್ತಾರೆ ಅಂದ್ರೆ ನಾವು ಕರೆಯುವಂತಹ ವ್ಯವಹಾರ ಮಾಡುವಂತಹ ಅರ್ಥಾತ್ ಆ ಮಾತನ್ನೇ ಅವಲಂಬಿಸಿಕೊಂಡು ಇರುವಂತಹ ಹೆಸರು ಎಂಬುವಂತಹದ್ದಿರದಲ್ಲ ಅದು ಸತ್ಯ ಅಲ್ಲ, ಅದು ಅನೃತವಾಗಿರುವಂತಹದ್ದು. ವಾಚಾರಣಂ ವಿಕಾರ ಕೇವಲ ಹೆಸರಿಗಷ್ಟೇ ಬೇರೆ ಬೇರೆ ಅದು ಅದೇ ಮೃತ್ತಿಕೇತ್ತೇವ ಸತ್ಯಂ. ಮೃತ್ತಿಕಾ ಅಂಬುವಂತಹದ್ದಿರದಲ್ಲ ಅದು ನಿಜವಾಗಿಯೂ ಅದು ಸತ್ಯವಾಗಿರುವಂತಹ ಒಂದು ಪದಾರ್ಥ ಹೊರತು ಆ ಹೆಸರಿನಿಂದ ಬೇರೆ ಆಗಿರುವಂತಹ ಒಂದು ಘಟ ಪಟ ಇತಿ ಘಟ ಇತ್ಯಾದಿಗಳೆಲ್ಲ ಏನು ಹೆಸರು ಬರ್ತಾವಲ್ಲ ಅದು ಸತ್ಯ ಅಲ್ಲ ಅಂಬುವಂತಹ ಒಂದು ಮಾತನ್ನ ಹೇಳಿ ಇದೇ ರೀತಿಯಾಗಿ ಬ್ರಹ್ಮದಲ್ಲಿಯೂ ಕೂಡ ಅದನ್ನ ನಾವು ಅದನ್ನ ದಾಷ್ಟಾಂತಿಕದಲ್ಲಿ ಅದನ್ನ ನಾವು ಅದನ್ನ ಆ ರೀತಿಯಾಗಿ ವ್ಯವಹಾರ ಮಾಡಬೇಕು ಅಂತಂಬುವಂತಹದ್ದನ್ನ ಹೇಳುವ ಸಲುವಾಗಿ ಶಂಕರ ಭಗವತ್ಪಾದಾಚಾರ್ಯರು ಅಲ್ಲೇ ಹೇಳಬೇಕಾದ ಏಕೇನ ಮೃತ್ಪಿಂಡೇನ ಪರಮಾರ್ಥತಃ ಮೃದಾತ್ಮನ ವಿವೃತೇನ ಸರ್ವಂ ಮೃಣ್ಮಯಂ ಅದೇ ರೀತಿಯಾಗಿ ಘಟ ಅಲ್ಲಿ ಘಟ ಮತ್ತು ಅದು ಉದಂಚನ ಇತ್ಯಾದಿಗಳೆಲ್ಲ ಏನವಲ್ಲ ಇವೆಲ್ಲಷ್ಟು ಕೂಡ ಅವು ಮೃದಾತ್ಮಕವೇ ಆಗಿರುತ್ತವೆ ಎಂಬುವಂತಹ ಒಂದು ಮಾತನ್ನ ನಾವು ಯಾವ ರೀತಿಯಾಗಿ ನಾವು ಪ್ರತ್ಯಕ್ಷವಾಗಿ ನೋಡ್ತೇವೋ ಆ ರೀತಿಯಾಗಿ ಬ್ರಹ್ಮ ಅಂಬುವಂತಹದ್ದೇ ಈ ಜಗತ್ತಿನಲ್ಲಿ ಬ್ರಹ್ಮಾತ್ಮಕವಾಗಿರುವಂತಹದ್ದು ಈ ಜಗತ್ತು. ನಮ್ಗೆ ಬ್ರಹ್ಮ ಕಾಣಿಸುವುದಿಷ್ಟೇ ಜಗತ್ತಷ್ಟೇ ಕಾಣಿಸ್ತದೆ. ಆದ್ದರಿಂದ ಇದು ಆ ಕಾರಣಾತ್ಮಕವಾಗಿಯೇ ಇರುವಂತಹ ಕಾರ್ಯ ಅಂಬುವಂತಹ ಒಂದು ಮಾತನ್ನು ಹೇಳಿದ್ರು. ವಾಚೇವ ಕೇವಲ ಅಸ್ತಿ ಇತ್ಯಾರಭ್ಯತೆ ವಿಕಾರ ಘಟ ಶರಾವ ಉದಂಚನಂಚೇತಿ ನ ತು ವಸ್ತುವೃತ್ತೇನ ವಿಕಾರೋ ನಾಮ ಕಷ್ಟದಸ್ತಿ ನಾಮಧೇಯ ಮಾತ್ರ ಹಿ ಏತತ್ ಅನೃತಂ. ಅದು ಕೇವಲ ಹೆಸರಷ್ಟೇ ಬಂದಿರೋದ್ರಿಂದ ಅದು ಸುಳ್ಳಾಗಿರುವಂತಹದ್ದು, ನಿಜವಾಗಿಯೂ ಸತ್ಯವಾಗಿರುವಂತಹ ಒಂದು ವಸ್ತು ಯಾವುದು ಅಂತಕೊಂಡ್ರೆ ಮೃತ್ತಿಕಾ ಇತ್ತೇವ ಸತ್ಯಂ. ಹಂಗ ಇದು ಜಗತ್ತು ಕೂಡ ಆ ರೀತಿಯಾಗಿರುವಂತಹದ್ದು, ಜಗತ್ತಿಗೆ ಕಾರಣೀಭೂತವಾಗಿರುವಂತಹ ಬ್ರಹ್ಮ ಒಂದೇ ಸತ್ಯ ಅಂಬುವಂತಹ ಒಂದು ಮಾತನ್ನು ಅಲ್ಲಿ ಹೇಳಬೇಕಾಗುತ್ತೆ. ಎರಡು ಅನನ್ಯತ್ವಂದು ಎರಡು ಒಂದು ಅಂತ ತಿಳ್ಕೊಂಡು ನಾವು ಹೇಳಬೇಕಾಗಿಲ್ಲ, ಎರಡೂದರಲ್ಲಿ ಭೇದ ಇಲ್ಲ ಅನ್ನುವಂತಹದ್ದು ಹೇಳಬೇಕಾಗಿದೆ. ಬಹಳ ಸೂಕ್ಷ್ಮವಾಗಿರುವಂತಹ ಒಂದು ಅಂಶ ಅದು. ಅದನ್ನ ಭಾರತೀಯ ಹೇಳಬೇಕಾದ್ರೆ ಅಲ್ಲೇ ಅದು ಅದನ್ನ ಹೇಳ್ಬಾರ್ದು ನ ತ್ವನನ್ಯತ್ತಮಿತಿ ತ್ವನನ್ಯತ್ತಮಿತಿ ಅಭೇದಂ ಭೂಮಃ ಕಿಂತು ಭೇದಂ ವ್ಯಾಸೇ ಧಾಮಃ. ಚಮತ್ಕಾರಕವಾಗಿ ಹೇಳ್ತಾರೆ ಅನನ್ಯತ್ವ ಅಂತ ತಿಳ್ಕೊಂಡಲ್ಲಿ ನಾವು ಭೇದವನ್ನ ನಾವು ಹೇಳಬೇಕಾಗಿಲ್ಲ, ಎರಡು ಒಂದು ಅಂತ ನಾವು ಹೇಳ್ಕೊಂಡಿಲ್ಲ, ಎರಡೂರಲ್ಲಿ ಭೇದ ಇಲ್ಲ ಇಷ್ಟೇ ಹೇಳ್ಕೊಳ್ಬೇಕಾಗಿ. ಯಾಕಂದ್ರೆ ಒಂದು ಎಂಬುವಂತಹದ್ದು ಇದ್ದೇ ಇರ್ತದೆ, ಕಾರ್ಯ ಮತ್ತು ಕಾರಣಗಳಲ್ಲಿ ಭೇದ ಎಂಬುವಂತಹದ್ದು ಇಲ್ಲ ಅಂತಕೊಂಡು ಆ ರೀತಿಯಾಗಿ ಇದ್ದೇ ಇರ್ತದೆ. ಹಂಗ ಜಗತ್ತನೇ ಈ ರೀತಿಯಾಗಿ ನಮ್ಗೆ ಕಂಡು ಬರುವಂತಹದ್ದು, ಅದಕ್ಕೆ ಮೂಲ ಕಾರಣ ಅಂಬುವಂತಹದ್ದು ಜಗತ್ತು ಅಂತ ಎಂಬುವಂತಹದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು. ಬ್ರಹ್ಮ ವ್ಯತಿರೇಕೇನ ಕಾರ್ಯಜಾತಸ್ಯ ಅಭಾವ ಈ ಮತನ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂತಕೊಂಡು ಅಂದ್ರೆ ಶಾಸ್ತ್ರಾಂತಿಕೆ ಬ್ರಹ್ಮ ವ್ಯತಿರೇಕೇನ ಕಾರ್ಯಜಾತಸ್ಯ ಅಭಾವ ಇತಿ ಗಮ್ಯತೆ. ಅಂದ್ರೆ ಬ್ರಹ್ಮ ಬಿಟ್ಟು ಬೇರೆ ಏನು ಇಲ್ಲ, ಇದೇನ್ ಕಾಣಿಸ್ತಿಲ್ಲ ಅಂತಕೊಂಡು ತಾನು ತಮ್ಮ ಭ್ರಮಾತ್ಮಕವಾಗಿ ಕಾಣಿಸುವಂತಹದ್ದು ಅಂತಂಬುವಂತ ಅದನ್ನ ವಿಶೇಷವಾಗಿ ಅಲ್ಲಿ ಅಥವಾ ಚರ್ಚೆಯನ್ನು ಮಾಡ್ತಾರೆ. ಅಂದ್ರೆ ಈ ರೀತಿಯಾಗಿ ಅಲ್ಲಿ ಬರೀ ಈಗ ಆರಂಭ ಒಂದೇ ಅಲ್ಲ, ಇನ್ನೂ ಅನೇಕ ಶ್ರುತಿಗಳವ. ಎಲ್ಲಿ ಇದು ಇಡೀ ಜಗತ್ತು ಎಂಬುವಂತಹದ್ದು ನಮಗೇನು ಕಾಣಿಸ್ತದೆ ಜಗತ್ತು ಅಂತಕೊಂಡು ಅದು ಜಗತ್ತಲ್ಲ ಅದು ಬ್ರಹ್ಮವೇ ಅದು ಅಂತಂಬುವಂತಹ ಒಂದು ಮತ್ತೆ ನಮ್ಗೆ ತೋರ್ಸೋಕೆ ಇದೆ. ಅದಕ್ಕೆ ಆದಿ ಪದೇ ವಾಟಾರಂಭಣ ಆದಿ ಶಬ್ದ ಅಂತ ಹೇಳಿದಾಗ ಆದಿ ಶಬ್ದ ಅಂತ ಆ ಶಬ್ದದ ಯಾವ ವಾಕ್ಯಗಳು ಅಂತಕೊಂಡು ಕೇಳಿದ್ರೆ ಐತದ ಆತ್ಮಗಿದಂ ಸರ್ವಂ ತತ್ಸತ್ಯಂತ ಆತ್ಮಾದತ್ವಂ ಶಿಶ್ವೇಲ ಕೇತು ಅಂತ ತಿಳ್ಕೊಂಡು ಏನು ಮುಂದೆ ಬರ್ತದೆ ಅಲ್ಲಿ ಐತದ ಆತ್ಮಗಿದಂ ಸರ್ವಂ ನೋಡಲ್ಲಿ ಇದಂ ಸರ್ವಂ ಎಂಬುವಂತಹದ್ದು ಬಹಳ ಮಹತ್ವದ್ದು. ಈಗೇನು ನಮ್ ಕಣ್ಣಿಗೆ ಕಾಣಿಸುವಂತಹ ಜಗತ್ತದಲ್ಲ, ಇದು ಬ್ರಹ್ಮಾತ್ಮಕವೇ ಆಗಿರುವಂತಹದ್ದು, ಅದು ಆತ್ಮಸ್ವರೂಪವೇ ಆಗಿರುವಂತಹದ್ದು. ನಮಗ ಆ ರೀತಿಯಾಗಿ ಆ ರೀತಿಯಾಗಿ ಕಾಣಿಸ್ತದೆ ಅಂದ್ರೆ ಬ್ರಹ್ಮ ಸತ್ತಾ ಭಿನ್ನ ಸತ್ತಾ ಕಸ್ವಭಾವ. ಬ್ರಹ್ಮದ ಸತ್ತಾ ಏನದನು ಅದೇ ಸತ್ತಾ ಈ ಒಂದು ಜಗತ್ತಿನಲ್ಲಿ ಕಾಣುವಂತಹ ಜಗತ್ತಿ ಬೇರೆ ಸತ್ತಾ ಸ್ವತಂತ್ರವಾಗಿರುವಂತಹ ಸತ್ತಾ ಇಲ್ಲ, ಬ್ರಹ್ಮ ಸತ್ತಾನೇ ಜಗತ್ತಿನಲ್ಲಿ ಇರುವಂತಹ ಒಂದು ಸತ್ತಾ ಎಂಬುವಂತಹ ಒಂದು ಮಾತು ಹೇಳಬೇಕಾದ ಇದಂ ಸರ್ವಂ ಇದಯಮಾತ್ಮ ಇದೆಲ್ಲ ಆತ್ಮವೇ ಆಗಿರುವಂತಹದ್ದು ಅಂತ ಕೂಡ ಇದಂ ಅಂತ ಎಂಬುವಂತಹ ಶಬ್ದದಿಂದ ಈ ಜಗತ್ತನ್ನು ಅವರು ಹೇಳಿ ಇದಮಾ ನಿರ್ದೇಶ ಅಂತ ತಿಳ್ಕೊಂಡು ಹಿಂದೆ ಏನು ಬಂದಿದ್ರು ಹಂಗ ಬ್ರಹ್ಮೇ ವೇದಂ ಸರ್ವಂ ನೃಸಿಂಹತಾಪನಿ ಉಪನಿಷತ್ತಿನೊಳಗೆ ಬ್ರಹ್ಮೇ ವೇದಂ ಸರ್ವಂ ಇದು ಎಂಬುವಂತಹದ್ದು ಏನದಲ್ಲ ಇದೆಲ್ಲ ಬ್ರಹ್ಮ ಎಂಬುವಂತಹದ್ದನ್ನೇ ತಿಳ್ಕೋತಕ್ಕದ್ದು. ಆತ್ಮೇ ವೇದಂ ಸರ್ವಂ ಇದೆಲ್ಲ ಆತ್ಮ ಎಂಬುವಂತಹದ್ದನ್ನೇ ತಿಳ್ಕೋತಕ್ಕದ್ದು. ನೇಹ ನಾನಾಸ್ತಿ ಕಿಂಚನ ಇಲ್ಲಿ ನಾನಾ ಎಂಬುವಂತಹದ್ದು ಯಾವ್ದು ಇಲ್ಲೇ ಇಲ್ಲ, ಇದು ಇರುವಂತಹದ್ದೆಲ್ಲ ಕೇವಲ ಬ್ರಹ್ಮವಷ್ಟೇ. ಅಂದ್ರೆ ನಮ್ಗೆ ಇದು ಸ್ವಚ್ಛ ಕಾಣಿಸುವುದಿಲ್ಲ, ನಮ್ಗೆ ಅದು ಬ್ರಹ್ಮ ಕಾಣಿಸುವುದಿಲ್ಲ ಅಂತ ಕೂಡ ಕಾಲು ಕಾಣಿಸು ತಿಳಿಯೋಂಗಿಲ್ಲ. ಮೈನಸ್ ಬರ್ದಲ್ಲ ನವಿದ್ಮಸ್ತತ್ವ ವೈಮಿಹಿದು ಎತ್ತಂದ ಭವತಿ ನಿನ್ನ ತತ್ವ ಹೆಂಗದ ಎಂಬುವಂತಹದ್ದು ನಮ್ಗೆ ಗೊತ್ತಾಗುದಿಲ್ಲ. ಆದ್ರೆ ನೀ ಯಾವ್ದು ಅಲ್ಲ ಎಂಬುವಂತದ್ದು ಗೊತ್ತದೆ. ಇದು ಏನದಲ್ಲ, ಇದು ಯಾವುದು ಅಲ್ಲ, ಘಟ ಅಲ್ಲ, ಪಟ ಅಲ್ಲ, ಇದು ಏನೇ ಕಾಣಿಸ್ತದೆ ಯಾವುದು ಅಲ್ಲ ಇಷ್ಟೇ ಗೊತ್ತು ನಮ್ಗೆ. ತತ್ವ ಎಂಬುವಂತಹದ್ದು ಅದು ನಿರ್ವಚನೀಯವಾಗಿರುವಂತಹದ್ದು ಅಂತ ಹೇಗದ ಹಂಗ ನೇಹ ನಾನಾಸ್ತಿ ಕಿಂಚನ ಇಲ್ಲೇ ನಮಗ ತೋರಿಕೆ ಆ ರೀತಿಯ ಕಾಣಿಸ್ತದೆ ಬೇರೆ ಬೇರೆ ಅಂತ ತಿಳ್ಕೊಂಡು. ಆದ್ರೆ ಅದು ತೋರಿಕೆ ಕಾಣಿಸುವಂತಹದ್ದು ಅದು ಬ್ರಹ್ಮ ವ್ಯತಿರಿಕ್ತವಾಗಿರುವಂತಹ ಪ್ರಪಂಚ ಎಂಬುವಂತಹದ್ದಿಲ್ಲ, ಬ್ರಹ್ಮ ವ್ಯತಿರೇಕೇನ ಕಾರ್ಯಜಾತಸ್ಯ ಅಭಾವ ಎಂಬುವಂತಹ ಒಂದು ಮಾತನ್ನೇ ಅಲ್ಲಿ ಅವರು ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಅಂದ್ರೆ ಒಂದು ಸ್ಪಷ್ಟವಾಗಿ ನಾವು ಲೌಕಿಕ ಉದಾಹರಣೆಯನ್ನು ತಗೊಂಡು ನಾವು ವಿಚಾರ ಮಾಡಿಬಿಟ್ಟಂತಂದ್ರೆ ಲೌಕಿಕ ಉದಾಹರಣೆಯಿಂದ ನಾವು ಹೇಳಬಹುದಲ್ಲ ಹೆಂಗ ಅಂತ ಕೊಡ್ತಂದ್ರೆ ಉದಾಹರಣೆಗೆ ಈಗ ಒಂದು ಅದ್ರದ್ದು ಸಿನಿಮಾ ನೋಡುವಂತಹ ಒಂದು ಸಂದರ್ಭದಾಗ ಆ ಒಂದು ಚಿತ್ರಪಟ ಇರುತ್ತೆ, ಆ ಒಂದು ಪರದೆ ಇರ್ತದೆ, ಪರದೆಯ ಮೇಲೆ ನಾವು ಸಿನಿಮಾ ನೋಡ್ತಿರ್ತೇವೆ. ಈಗ ಆ ಪರದೆಯ ಮೇಲೆ ನಾವು ಏನ್ ಸಿನಿಮಾ ನೋಡ್ತಿರ್ತೇವೆ ಅಲ್ಲಿ ಸಿನಿಮಾ ನೋಡುವಂತಹ ಸಂದರ್ಭದೊಳಗೆ ನಾವು ಪರದೆಯ ಮೇಲೆ ನೋಡ್ಲಿಕ್ಕಿರ್ತೀವಿ ಅಂತ ಒಂದು ಜ್ಞಾನ ನಮ್ಗೆ ಇರೋದನ್ನೇ ಇಲ್ಲ. ಅದು ಪೂರ್ತಿ ಮುಗಿದ ಮೇಲೆ ಅಲ್ಲಿ ನಮ್ಗೆ ಕಾಣಿಸುವಂತಹದ್ದು ಪರದೆ ಒಂದೇ. ಈಗ ಆ ಸಿನಿಮಾಕ್ಕ ಪರದೆಯದ್ದು ಯಾವ ಒಂದು ಅಸ್ತಿತ್ವ ಇರುವಿಕೆ ಅಂತ ತಿಳ್ಕೊಂಡಿದ್ರು ಅದೇ ಅಸ್ತಿತ್ವನೇ ಆದ್ರೆ ಅಸ್ತಿತ್ವ ಮತ್ತು ಸ್ವತಂತ್ರವಾಗಿರುವಂತಹ ಅಸ್ತಿತ್ವ ಇಲ್ಲೇ ಇರೋದು. ಅದನ್ನ ಆ ಚಿತ್ರಪಟವನ್ನು ಬಿಟ್ಬಿಟ್ರೆ ಆ ಪಟವನ್ನು ಬಿಟ್ಬಿಟ್ರೆ ಅದಕ್ಕೆ ಸ್ವತಂತ್ರವಾಗಿರುವಂತಹ ಅಸ್ತಿತ್ವ ಇಲ್ಲೇ ಇಲ್ಲ, ಅದ್ರ ಮೇಲೆ ಅದು ಕಾಣುವಂತಹದ್ದು ನಮ್ಗೆ ಒಂದು ದೊಡ್ಡ ಪ್ರಪಂಚ ಎಂಬುವಂತಹದ್ದು ಕಾಣಿಸ್ತದೆ. ಆದ್ರೆ ಅದಕ್ಕೆ ಸತ್ತಾ ಇರುವಂತಹದ್ದು ಅಂತ ತಿಳ್ಕೊಂಡ್ರೆ ಆ ಒಂದು ಚಿತ್ರಪಟ ಆ ಪರದೆ ಎಂಬುವಂತಹದ್ದೇ. ಹಂಗ ಆ ಒಂದು ಬ್ರಹ್ಮ ಸತ್ತಾವನ್ನು ಬಿಟ್ಟು ಬೇರೆ ಸತ್ತಾ ಎಂಬುವಂತಹದ್ದು ಈ ಜಗತ್ತಿಗೆ ಇರುವುದಿಲ್ಲ. ಈ ಒಂದು ಸಿದ್ಧಾಂತವನ್ನ ಅಲ್ಲಿ ಅವರು ಈ ಒಂದು ತಾತ್ಪರ್ಯವನ್ನು ಅಲ್ಲಿ ಹೇಳಬೇಕಾಗುತ್ತೆ. ಹಂಗಾದ್ರೆ ಈ ರೀತಿಯಾಗಿ ಕಾರ್ಯಕಾರಣಗಳಲ್ಲಿ ನಾವು ಅವು ಅನನ್ಯತ್ವ ಎಂಬುವಂತಹದ್ದನ್ನು ನಾವು ಹೇಳಿದ್ಮೇಲೆ ಈಗ ಕೆಲವು ಆಕ್ಷೇಪಗಳು ಬರ್ತಾವ ಹೆಂಗ ಅಂತಕೊಂಡ್ರೆ ಈಗ ಜಗತ್ತು ನಮ್ಗೆ ಪ್ರಥಮವಾಗಿ ಕಾಣಿಸ್ತದೆ ಅಂತ ನಾವು ಇದನ್ನೂ ಸತ್ಯ ಅಂತ ಕೋಮಣ ಅಂತ ನೀವು ಬ್ರಹ್ಮ ಸತ್ಯ ಅಂತ ಕೊಂಡು ಹೇಳ್ತೀರಿ, ಶ್ರುತಿನೂ ಹೇಳ್ತದೆ ಅದು ಸತ್ಯ ಅಂತ ಕೋಮಣ ಅಂತ. ಇಲ್ಲೇ ಬ್ರಹ್ಮವೇ ಅದು ಅನೇಕಾತ್ಮಕವಾಗಿರುವಂತಹದ್ದು, ಅದರಲ್ಲಿ ಅನೇಕ ರೀತಿಯಾಗಿರುವಂತಹ ಶಕ್ತಿಗಳವ. ಆ ಶಕ್ತಿಗಳು ಇರೋದ್ರಿಂದ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ತದೆ ಈ ಜಗತ್ತನೂ ಸತ್ಯ. ಆ ಶಕ್ತಿ ಆ ರೀತಿಯಾಗಿ ಕಾಣಿಸುವಂತಹದ್ದು ಜಗತ್ತನೂ ಸತ್ಯ ಮತ್ತು ಬ್ರಹ್ಮನೂ ಸತ್ಯ ಎರಡನ್ನೂ ನಾವು ಸತ್ಯ ಅಂತ ಹೇಳ್ಕೊಂಡು ಯಾಕೆ ಹೇಳಬಾರದು ಹ್ಯಾಂಗ ಅಂತ ಅನ್ನೋದಕ್ಕೆ ಅಲ್ಲಿ ಅವರು ಒಂದು ದೃಷ್ಟಾಂತವನ್ನು ಅವರು ಕೊಡ್ತಾರೆ. ಅಲ್ಲ ಅಂದ್ರೆ ಅತ್ರ ಏಕತ್ವ ನಾನಾತ್ವಂಚ ಉಭಯತ್ವ ಸತ್ಯಮೇವ ಅಂತ ಹೇಳ್ಕೊಂಡು ಆಕ್ಷೇಪವನ್ನು ಹೇಳಿ ಏಕತ್ವ ಎಂಬುವಂತಹ ಜ್ಞಾನದಿಂದ ನಮಗೆ ಮೋಕ್ಷವನ್ನು ನಾವು ಸಾಧಿಸಬಹುದು ಅಂತ ಹೇಳ್ಕೊಂಡು ಅದಕ್ಕೆ ನಾವು ಸಮನ್ವಯ ಮಾಡ್ಕೋಬಹುದು. ನಾನಾಸ್ವಭಾವದಿಂದ ಕರ್ಮಕಾಂಡ ಅಂಬುವಂತಹ ಯಜ್ಞ ಯಾಗ ವ್ರತ ಇತ್ಯಾದಿ ಏನು ನಿಯಮಗಳವಲ್ಲ ಅವುಗಳನ್ನ ನಾವು ಅದನ್ನ ನಿರೂಪಣೆ ಮಾಡಬಹುದು ನಾನಾಸ್ವದಿಂದ. ಹಿಂಗ ಎರಡೂ ಸತ್ಯ ಅಂತಕೊಂಡು ಹೇಳಿದ್ರಲ್ಲೇ ಅಂತ ಯೋಗ್ಯ ತಿಳ್ಕೊಂಡು ಹಿಂದ ನೀವು ಆಕ್ಷೇಪ ಮಾಡಿದ್ರೆ ಅದು ಹಂಗ್ ಮಾಡ್ಲಿಕ್ಕೆ ಸಾಧ್ಯಿಲ್ಲ. ಯಾಕೆ ಅಂತಕೊಂಡ್ರೆ ಅಲ್ಲಿ ಸ್ಪಷ್ಟವಾಗಿ ಹೇಳ್ಬೇಕು, ಈಗ ವೃಕ್ಷ ಅಂಬುವಂತಹದ್ದು ಏಕತ್ವ ಜ್ಞಾನ. ವೃಕ್ಷದಲ್ಲಿ ಬರುವಂತಹ ಶಾಖಾ ಪರ್ಣಾದಿಗಳು ಫಲಾದಿಗಳು ಕುಸುಮಾದಿಗಳು ಅಂದ್ಕೊಂಡು ಏನಾದ ಅವು ನಾನಾತ್ವ ಭೇದ ಅಂಬುವಂತಹದ್ದು. ಅದು ಬೇರೆ ಇದು ಬೇರೆ ಅಂತ ನಮ್ಗೆ ವ್ಯಾವಹಾರಿಕವಾಗಿ ನಮ್ಗೆ ಅನಿಸ್ತದೆ. ಆದ್ರೆ ಏಕತ್ವ ಜ್ಞಾನದಿಂದ ನಾವು ವೃಕ್ಷ ಅಂತ ತಿಳ್ಕೊಂಡು ಕರಿತೇವೆ, ನಾನಾತ್ವ ಜ್ಞಾನದಿಂದ ಅಲ್ಲಿ ಶಾಖಾ ಶಾಖಾದಿಗಳು ಅಂತ ತಿಳ್ಕೊಂಡು ನಾವು ಭೇದವನ್ನು ತೋರಿಸಬಹುದು. ಹೀಗೆ ಆ ಶಾಖಾದಿಗಳು ಭೇದ ಇರೋದ್ರಿಂದ ಅಲ್ಲಿ ಭೇದನೂ ಸತ್ಯ ಮತ್ತು ಏಕತ್ವನು ಸತ್ಯ. ಹಿಂಗ್ ಯಾಕೆ ನಾವು ತಿಳ್ಕೋಬಾರದು ಅಂತ ಕೇಳಿದ್ರೆ ಅದಕ್ಕೆ ಅಲ್ಲಿ ಅವರು ಹೇಳ್ತಾರಲ್ಲ ಮೃತ್ತಿಕೆಯತ್ತೇವ ಸತ್ಯಂ ಅಂತ ತಿಳ್ಕೊಂಡು ಸ್ಪಷ್ಟವಾಗಿ ಅಲ್ಲಿ ಶ್ರುತಿಯಲ್ಲಿ ಹೇಳಿರೋದ್ರಿಂದ ಪ್ರಕೃತಿ ಮೂಲ ಕಾರಣ ಅಂಬುವಂತಹದ್ ಯಾವುದನೋ ಅದೇ ಸತ್ಯ ಅಂಬುವಂತಹದ್ದನ್ನ ಅಲ್ಲಿ ಹೇಳಬೇಕಾಗಿದೆ ಹೊರತು ಅದಕ್ಕೆ ಬೇರೆ ಯಾವುದೂ ಸತ್ಯ ಇಲ್ಲ ಅಂತ ಅಂಬುವಂತಹದ್ದನ್ನ ಸ್ಪಷ್ಟವಾಗಿ ಅದನ್ನು ಹೇಳಬೇಕು. ಐ ತದಾತ್ಮ ಸರ್ವಂತ ಸತ್ಯಂ ಸ ಆತ್ಮಾದತ್ವ ಶ್ರೇಣಿಗೆ. ಇವೆಲ್ಲ ಏನಿದೆ ಹೇಳ್ಬೇಕಂದ್ರೆ ಏಕಾತ್ಮ ಅದು ಅದು ಏಕತ್ವ ಅಂಬುವಂತಹದ್ದು ತಿಳ್ಕೊಂಡ್ರೆ ಮಾತ್ರ ಅಲ್ಲಿ ನಮ್ಮ ಅದು ಜ್ಞಾನ ಅಂಬುವಂತಹದ್ದು ಆ ಏಕತ್ವ ಅಂಬುವಂತಹದ್ರೆ ಸತ್ಯ ಅಂಬುವಂತಹದ್ದು ಪ್ರಕೃತಿಯಾಗಿರುವಂತಹ ಅಂತಕೊಂಡೇ ಸತ್ಯ ಅಂಬುವಂತಹದ್ದು ನಾವು ಸ್ಪಷ್ಟವಾಗಿ ಹೇಳ್ಬೇಕಾಗಿದೆ. ಅದಕ್ಕೆ ಮತ್ತಲ್ಲಿ ಆ ರೀತಿಯಾಗಿ ಇದು ಈ ಶ್ರುತಿ ಹೇಳುವಂತಹ ಮಾತು ಶ್ರುತಿ ಹೇಳುವುದರಿಂದ ನಾವು ಅದನ್ನ ಒಪ್ಪಲೇಬೇಕಾಗ್ತದೆ. ಅದಕ್ಕೆ ಅನ್ನತ್ತೋತ್ರ ಏನು ಅಲ್ಲಿ ಎತ್ತದು ಸರ್ವಮಾತ್ಮ ಭೂತ ತತ್ರ ಕೇನಕಂ ಪಶ್ಯೇತ್ ಏಕತ್ವ ಜ್ಞಾನ ಹೆಂಗ ಅಂತಕೊಂಡ ಎಲ್ಲವೂ ಅಲ್ಲಿ ಆತ್ಮವೇ ಆಗಿರೋದ್ರಿಂದ ಯಾರನ್ನ ಯಾರಿಗೆ ನಾವು ಯಾರನ್ನ ಕೇಳಬೇಕು ಯಾರನ್ನ ನೋಡಬೇಕು ಯಾವ್ದನ್ನ ನಾವು ತಿಳ್ಕೊಳ್ಬೇಕು ಅಂತಂಬುವಂತಹ ಪ್ರಶ್ನೆ ಬರುವ ಅಂತ ಶ್ರುತಿ ಹೇಳದಂತಂದ್ಮೇಲೆ ಈ ಜಗತ್ತು ಇಲ್ಲ ಅಂತ ಕೂಡ ಅರ್ಥ. ಜಗತ್ತು ಮಿಥ್ಯಾ ಅಥವಾ ಸುಳ್ಳು ಅಂತಕೊಂಡಿರೋದು ಕೇವಲ ಜ್ಞಾನಿಯ ದೃಷ್ಟಿಯಿಂದ. ನಮ್ಮಂತವ ದೃಷ್ಟಿಯಿಂದ ಜಗತ್ತು ಅಂಬುವಂತಹದ್ದು ಸುಳ್ಳಲ್ಲ, ಅದು ಜಗತ್ತು ಅಂಬುವಂತಹದ್ದು ಸತ್ಯವೇ. ವ್ಯಾವಹಾರಿಕವಾಗಿ ಅದು ನಾವು ಸತ್ಯ ಅಂತ ತಿಳ್ಕೊಂಡ್ರೆ ತಿಳ್ಕೊಟ್ಟಿರ್ಕೋತಕ್ಕದ್ದು ಅಂತಂಬುವಂತಹ ಒಂದು ಹೇಳಿ ಪರರ ಕಾರಣವಾಗಿರುವಂತಹ ಬ್ರಹ್ಮವೇ ಸತ್ಯ ಅಂಬುವಂತಹದ್ದನ್ನು ಹೇಳಿ ಅದು ಅಸತ್ಯ. ಬಾಕಿ ಇದು ಎಲ್ಲ ಇದು ಜಗತ್ತು ಅಂಬುವಂತಹದ್ದು ಅಸತ್ಯ ಅಂತ ತಿಳ್ಕೊಂಡ್ರೆ ಕೇವಲ ಹೆಸರಷ್ಟೇ ಬರಲಿ, ಅದು ಆಕಾರ ಅಷ್ಟೇ ಬರಲಿ, ಮತ್ತು ಮೂಲತಃ ಅದು ಬ್ರಹ್ಮದ ಬ್ರಹ್ಮಾತ್ಮಕವಾಗಿಯೇ ಇರುವಂತಹ ಲೇಖನ. ಮೃತ್ಯೋಸ್ತ ಮೃತ್ಯು ಮಾಪ್ನೋತಿ ಯಯ್ಯ ನಾನೇ ಉಪಷ್ಟತಿ ಎತ್ತದ ಸರ್ವ ಆತ್ಮಯ ಹೋದಿವೆಲ್ಲ ಏಕತ್ವ ಅನ್ನೋದು ಆ ಏಕತ್ವವನ್ನು ಧ್ಯಾನವನ್ನು ಮಾಡ್ಕೋಬೇಕು. ಆ ಒಂದು ಅಂತಕೊಂಡು ಹೇಳುವಂತಹ ಕಾರಣೀಭೂತವಾಗಿರುವಂತಹ ಬ್ರಹ್ಮ ಒಂದೇ ಸತ್ಯ ಅಂತಕೊಂಡು ಹೇಳುವಂತಾಗ ಇದು ಅಸತ್ಯ ಅಂಬುವಂತಹದ್ದು ಅರ್ಥ ಅದು ಅನ್ನೋದು ಸಿದ್ಧವೇ ಆಗ್ತದೆ. ಅಂದ್ರೆ ಆ ಸತ್ತ ಬಿಟ್ಟು ಬೇರೆ ಸತ್ತ ಇಲ್ಲ ಇಷ್ಟು ನಾವು ಈಗ ಒಂದು ಅಂಬುವಂತಹದ್ದು ಒಂದು ಸಂಖ್ಯೆ ಅದ. ಅದ್ರ ಮುಂದೆ ನಾವು ಒಂದು ಪೂಜೆ ಹಾಕಿದ್ವಿ ಹತ್ತು ಅಂತ ಕೊಂಡಾಗ್ಬಿಡುತ್ತೆ, ಇನ್ನೊಂದು ಪೂಜೆ ಹಾಕಿದ್ವಿ ನೂರು ಅಂತ ಕೊಂಡ ಹಿಂಗೆ ನಾವು ಎಷ್ಟು ಪೂಜೆ ಸೇರಿಸ್ತೇವೋ ಅಷ್ಟು ಅದು ಅದರ ಮೌಲ್ಯ ಹತ್ತು ಪಟ್ಟು ಜಾಸ್ತಿ ಹಾಕೋದಾಕೊಂಡ ಕೊಟ್ಟು ಹೋಗ್ತದೆ. ಆದ್ರೆ ಆ ಒಂದು ಅಂಬುವಂತಹದ್ದು ನಾವು ತೆಗೆದು ಬಿಟ್ಟಿವಿ ಅಂತ ಕೊಂಡ್ರೆ ಆ ಪೂಜೆಗಳಿಗೆ ಯಾವ ಒಂದು ಮೌಲ್ಯ ಅಥವಾ ಯಾವ ಒಂದು ಸತ್ತ ಅದ ಅಂತ ಕೇಳಿದ್ರೆ ಯಾವ್ಯಾವುದು ಸತ್ತ ಅಂಬುವಂತಹದ್ದೇ ಇಲ್ಲ, ಅದು ಚೀಪ್ ಆಫ್ ಬಿಗ್ ಝೀರೋ ಅಂತ ತಿಳ್ಕೊಂಡು ಆ ರೀತಿಯಾಗಿ ಅರ್ಥ ಮಾಡ್ಕೋಬಹುದು. ಅಂದ್ರೆ ಬರೀ ಕೇವಲ ಅದು ಶೂನ್ಯವಾಗಿರುವಂತಹದ್ದು ಅಂತಾಗಿರ್ಬೋದು. ಒಂದು ಅಂತ ತಿಳ್ಕೊಂಡು ಇದ್ರೇ ಇದಕ್ಕೆ ಅದು ಕೆಮ್ಮತ್ತಿರ ಹಂಗ ಬ್ರಹ್ಮ ಅಂಬುವಂತಹದ್ದು ಇದ್ರೆ ಮಾತ್ರ ಈ ಜಗತ್ತಿಗೆ ಅದು ಜಗತ್ತು ಸತ್ಯತ್ವ ಅಂಬುವಂತ ಜಗತ್ತಿಗೆ ಅಸ್ತಿತ್ವ ಅಂಬುವಂತಹದ್ದು ಕೊಡುವಂತಹ ಆ ಬ್ರಹ್ಮದ ಅಸ್ತಿತ್ವವೇ ಜಗತ್ತಿನಲ್ಲಿ ನಮ್ಗೆ ಅದು ಆ ರೀತಿಯಾಗಿ ಕಾಣುವಂತಹದ್ದು ಅಂತಂಬುವಂತಹ ಒಂದು ತಾತ್ಪರ್ಯವನ್ನು ಹೇಳಿ ಆದ್ದರಿಂದ ಎರಡನ್ನೂ ನಾವು ಸತ್ಯ ಅಂತ ತಿಳ್ಕೊಂಡಲ್ಲಿ ನಮ್ಗೆ ಹೇಳಿಕ್ಕೆ ಸಾಧ್ಯವಿಲ್ಲ. ಅದು ಆ ಏಕತ್ವ ಅಂಬುವಂತಹದ್ದು ನಾನಾತ್ವ ಅಂಬುವಂತಹದ್ದು ಎರಡು ಸತ್ಯ ಅಂಬುವಂತ ಯಾಕಂದ್ರೆ ಇದು ಶ್ರುತಿನೇ ಆ ರೀತಿಯಾಗಿ ಅದು ಅಹಂಗ ಅದನ್ನ ಅದನ್ನ ಅಲ್ಲಗಳಿಯುವಂತಹದ್ದು ಮತ್ತೋಸ್ತ ಮುಖ್ಯ ಮಾಡಿ ಈಗ ನಾನೇ ಅವಶ್ಯಕಿ ಇದು ಬೇರೆ ಬೇರೆ ಅದ ಅಂತ ತಿಳ್ಕೊಂಡು ಯಾವ ತಿಳ್ಕೊತಾನೋ ಅವ್ ಮತ್ ಪುನಃ ಸಂಸಾರದೊಳಗನೆ ಅವ ಹೋಗುವಂತಹ ಒಂದು ಸ್ಥಿತಿ ಬರ್ತದೆ ಅಂತ ತಿಳ್ಕೊಂಡು ಸಮ್ಯಕ್ ಜ್ಞಾನೋದ್ಯಸ್ಯ ಮತ್ತ ಅದು ಅಲ್ಲದೆ ಎರಡು ಒಂದು ಅಂತ ತಿಳ್ಕೊಂಡು ನಾವು ಹೇಳ್ಕೊತ ಹೋಗ್ಬಿಟ್ಟು ಅಂತ ತಿಳ್ಕೊಂತಂದ್ರೆ ಇಲ್ಲಿ ಏನಾಗ್ತದೆ ಅಂತಂದ್ರೆ ಜಗತ್ತಿಗೆ ಕಾರಣೀಭೂತವಾಗಿರುವಂತಹ ಯಾವುದೇ ಒಂದು ಮಾಯಾ ಅಥವಾ ಮಿಥ್ಯಾ ಜ್ಞಾನ ಅಂಬುವಂತಹದ್ದು ಕಾರಣೀಭೂತ ಅಂಬುವಂತಹದ್ದು ನೀವು ಒಪ್ಪುದಿಲ್ಲ. ಆದ್ದರಿಂದ ನಿಮ್ಮಲ್ಲಿ ಈ ವಾಕ್ಯಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಬೋದಾ? ಅದು ಇದೆಲ್ಲ ಜಗತ್ತು ಸತ್ಯ ಅಂತ ತಿಳ್ಕೊಂಡು ಹೇಳಬೇಕಾಗ್ತದೆ. ಅದು ಸಮ್ಯಕ್ ಜ್ಞಾನದಿಂದ ಆ ಒಂದು ಮಾಯಾ ಅಂಬುವಂತಹದ್ದು ಕಷ್ಟಾನೇ ಅದು ಸೂಕ್ತ ಎಂಬುವಂತಹ ಒಂದು ಏನು ಶುದ್ಧಿ ವಾಕ್ಯದ ಅರ್ಥದ ಅದನ್ನ ನಾವು ಸರಿಯಾಗಿ ತಿಳ್ಕೊಂಡ್ರೆ ಮಾತ್ರ ಈ ಒಂದು ಆಕ್ಷೇಪಕ್ಕೆ ಅವಕಾಶ ಇರುವುದಿಲ್ಲ ಅಂತ ಅಂಬುವಂತಹ ಮಾತನ್ನ ಹೇಳಬೇಕಾಗುತ್ತೆ. ಇನ್ನ ಎರಡನೇದ್ದು ಇನ್ನೊಂದು ಆಕ್ಷೇಪ ಹ್ಯಾಂಗ ಅಂತ ತಿಳ್ಕೊಂಡ್ರೆ ಈಗ ಏಕತ್ವ ಅಂಬುವಂತಹ ಸತ್ಯ ಅಂತ ತಿಳ್ಕೊಂಡು ನೀವು ಹೇಳ್ಬಿಟ್ರೆ ಆಗ ಈ ಇದ್ರಾಗ ನಾವು ವ್ಯವಹಾರ ಯೋಗ ಅದೊಂದೇ ಸತ್ಯ ಅಂತ ತಿಳ್ಕೊಂಡು ಹೇಳ್ಬಿಟ್ರೆ ವ್ಯವಹಾರ ಕಾಣುವಂತಹ ಇದೊಂದು ಪ್ರತ್ಯಕ್ಷಾದಿ ಪ್ರಮಾಣಗಳು ತಿಳ್ಕೊಂಡು ಬರ್ತಾವ. ಗುರು ಶಿಷ್ಯರು ಎಂಬುವಂತಹ ಬರ್ತದ. ಮೋಕ್ಷ ಧರ್ಮವನ್ನು ನೀವು ಹೇಳ್ತೀರಿ, ಮೋಕ್ಷ ಹೇಳ್ಬೇಕಾದ್ರೆ ಗುರು ಇರಬೇಕು ಶಿಷ್ಯ ಇರಬೇಕು. ಈ ರೀತಿಯಾಗಿರುವಂತಹ ಭೇದ ಅಥವಾ ಈ ರೀತಿಯಾಗಿರುವಂತಹ ಒಂದು ದಾನಾತ್ವ ಅಂಬುವಂತಹದ್ದನ್ನ ಅದು ಆ ಮೋಕ್ಷ ಅದನ್ನು ಹೇಳುವಂತಹ ಮೋಕ್ಷ ಶಾಸ್ತ್ರವೂ ಕೂಡ ಮಿಥ್ಯಾಂತಿಕೋನ ಅದು ಕೂಡ ಅವುಗಳನ್ನ ಹೆಂಗ ನೀವನ್ನ ಸಮನ್ವಯ ಮಾಡಿ ಸಾಧ್ಯ ಆಗ್ತದೆ ಅಂತ ತಗೊಂಡು ಹೇಳ್ಬಿಟ್ರೆ ಅದೇ ಪ್ರತ್ಯಕ್ಷ ಅಭಿಮಾನಗಳೇ ನಿರುಪಯೋಗಿಯಾಗಿ ಹೋಗ್ತಾವಲ್ಲ ಅಂತ ತಗೊಂಡು ಹೇಳ್ಬಿಟ್ರೆ ಅದಕ್ಕೆ ಹಂಗಲ್ಲ. ಇದು ಏನಾಗ್ತದೆ ಅಂತಂದ್ರೆ ಈ ವ್ಯವಹಾರದಲ್ಲಿ ನಾವು ಏನೇನ್ ಮಾಡ್ಲಿಕ್ಕೆಲ್ಲ ಏನೇನ್ ಅದಲ್ಲ ಇದಷ್ಟು ಎಲ್ಲಿ ತನಕ ನಮ್ಗೆ ಜ್ಞಾನ ಆಗುವುದಿಲ್ಲೋ ಬ್ರಹ್ಮಜ್ಞಾನವಾಗುವುದಿಲ್ಲವೋ ಅಲ್ಲಿ ತನಕ ಆದಷ್ಟು ಸಂಪೂರ್ಣವಾಗಿ ಸತ್ಯ ಅಂಬುವಂತಹ ಒಂದು ಮಾತನ್ನು ನಾವು ಒಪ್ಪಲೇಬೇಕಾಗ್ತದೆ. ಸರ್ವ ವ್ಯವಹಾರಾಣಾಂ ಪ್ರಾಗ್ ಬ್ರಹ್ಮಾತ್ಮದ ವಿಜ್ಞಾನ ಸತ್ಯ ತೋಭವತ್ತೇ ಸ್ವಪ್ನ ವ್ಯವಹಾರಸ್ತೇವ ಪ್ರಾಗ್ ಪ್ರಬೋಧ. ಸ್ಪಷ್ಟವಾಗಿ ಶಂಕರ ಭಗವತ್ಪಾದಾಚಾರ್ಯ ವಾಕ್ಯ ಸರಣಿ ಅಂತ ತಿಳ್ಕೊಂಡ್ರೆ ಅತ್ಯದ್ಭುತವಾಗಿರುವಂತಹ ಒಂದು ವಾಕ್ಯ ಅದಕ್ಕೆ ಭಾಷ್ಯಂ ಪ್ರಸನ್ನ ಗಂಭೀರಂ ದವ್ಯಾಖ್ಯಾಯ ಪ್ರಯತ್ನ ಅಂತ ಒಂದು ವಾಕ್ಯಕಾರ ಹೇಳಿದ್ರಲ್ಲ ಅದು ನಿಜವಾಗಿಯೂ ಆ ರೀತಿ ಆಗಿರುವಂತಹ ಇಂತಹ ಒಂದು ಭಾಷ್ಯ ಅದು ನಭೂತು ನ ಭವಿಷ್ಯತಿ. ಇಂತಹ ಭಾಷ್ಯದ ಪಂಕ್ತಿಗಳನ್ನ ನಮಗೆ ನೋಡ್ಲಿಕ್ಕೆ ಸಾಧ್ಯ. ಅಷ್ಟು ಎಷ್ಟು ಸೂತ್ರಗಳು ಅವುಗಳನ್ನು ಎಷ್ಟು ಸಮನ್ವಯ ಮಾಡಿಕೊಂಡು ಅವರು ಯಾವ ರೀತಿಯಾಗಿ ಭಾಷ್ಯವನ್ನು ಅವರು ರಚನೆ ಮಾಡ್ಯಾರ ಎಂಬುವಂತಹದ್ದು ಅವರ ಶೈಲಿ ಆ ರೀತಿಯಾಗಿರುವಂತಹ ಆ ಶೈಲಿಗೆ ಮುಖ್ಯ ಕಾರಣೀಭೂತವಾಗಿರುವಂತಹದ್ದು ಅಂತ ತಿಳ್ಕೊಂಡಂಬುವಂತಹ ಸುಧಾ ತಾವೇ ಅವರು ಹೇಳ್ತಾರಲ್ಲ ಇದ್ರಾಗ ದಯಾವತ್ಯಾದತ್ತಂ ದ್ರವಿಡ ಶಿಶುರಾಸ್ವಾದ್ಯ ತವಯತ್ ಕವೀನಾಂ ಪ್ರೌಢಾನಾಂ ಅಜಿನಿ ಕವಿ ಕಮನೀಯ ಕವಿತ ಅಂತ ತಿಳ್ಕೊಂಡು ಅವರು ಹೇಳ್ಬೇಕಾದ್ರೆ ನೀನು ನಿನ್ನ ಆ ಒಂದು ಸ್ತನ್ಯಪಾನವನ್ನು ಮಾಡಿರೋದ್ರಿಂದ ನನಗೆ ಶ್ರೇಷ್ಠ ಕವಿಗಳ ಪಂಕ್ತಿಗೆ ಸೇರುವಂತಹ ಒಂದು ಸಾಮರ್ಥ್ಯ ಬಂದದ ಎಂಬುವಂತಹ ಮಾತು ಹೇಳ್ತಾರಲ್ಲ ಅದು ಅವರ ಒಂದು ಭಾಷ್ಯವನ್ನು ಓದಿದ್ರೆ ಯಾವುದೋ ಒಂದು ಕಾವ್ಯವನ್ನು ಓದಲಿಕ್ಕೆ ಏನು ಅಂತ ಅಷ್ಟು ಸುಂದರವಾಗಿರುವಂತಹ ಒಂದು ಅವರ ಒಂದು ಸರಣಿ. ಅವರು ಸರ್ವ ವ್ಯವಹಾರ ಪ್ರಾಗ್ ಬ್ರಹ್ಮಾತ್ಮದ ವಿಜ್ಞಾನ ಸತ್ಯತ್ವೋಪತ್ತೇ ಸ್ವಪ್ನ ವ್ಯವಹಾರ ಸೇವ ಪ್ರಾಗ್ ಪ್ರಬೋಧ. ಯಾಕಂತಂದ್ರೆ ಅದು ಸ್ವಪ್ನದಲ್ಲಿ ನಾವು ಎತ್ತನಕ ನಾವು ಸ್ವಪ್ನವನ್ನು ನೋಡ್ತಿದ್ದೇವೋ ಅಲ್ತನಕ ಸ್ವಪ್ನ ಅಂಬುವಂತಹದ್ದು ಖರೇ ಕಟ್ ಖರೆ ಅಂತ ತಿಳ್ಕೊಂಡೇ ಅನಿಸ್ತಾರ. ಯಾವಾಗ ನಮ್ಗೆ ಎಷ್ಟು ಆಗ್ತದೋ ಆವಾಗ ಮಾತ್ರ ಅದು ಇಡತಕ್ಕ ಅದು ಸ್ವಪ್ನ ಅಂಬುವಂತಹದ್ದಿತ್ತು. ಅದು ಸ್ವಪ್ನ ಖರೆ ಅಲ್ಲ. ಸ್ವಪ್ನದಲ್ಲಿ ನಾವು ಏನನ್ನು ಯಾವುದೋ ಒಂದು ಪದಾರ್ಥವನ್ನ ಖರೀದಿ ಮಾಡಿರ್ತಾನ ಎತ್ತರ ತಕ್ಷಣ ಏ ಆಗಲೇ ನಾ ಖರೀದಿ ಮಾಡಿದ್ಮೇಲೆ ಎಲ್ಲಿ ಹೋದಪ್ಪ ಅಂತ ತಿಳ್ಕೊಂಡು ಹೇಳಿದ್ರೆ ಅದು ಈಗ ಸಾಧ್ಯ ಇಲ್ಲ. ಯಾಕಂದ್ರೆ ಸುಳ್ಳಾಗಿರುವಂತಹದ್ದು ಸ್ವಪ್ನವಾಗಿ ಸ್ವಪ್ನ ಅದು ಎತ್ತನಕ ನಾವು ನೋಡ್ತಿದ್ದೇವೆ ಅಂತ ಖರೀನೆ ಇರ್ತದೆ. ಎತ್ತರ ಆತು ನನಗೆ ಆಗದು ಓ ಇಷ್ಟಂತ ನಾವು ನೋಡಿದ್ದು ಅದು ಸ್ವಪ್ನ ಅದು ಸುಳ್ಳಾಗಲ್ಲ ಅಂತ. ಸ್ವಪ್ನ ಸುಳ್ಳಾದ್ರೂ ಕೂಡ ಸ್ವಲ್ಪ ಆದ ಮೇಲೆ ಹಿಂದಾಡಿ ಒಂದು ಜ್ಞಾನ ಇರಬಹುದು. ಆದ್ರೆ ಅದು ಎತ್ತನಕ ನೋಡೋ ಹೊತ್ತಿನ ಏನು ಮಾತ್ರ ಅದು ಅದು ಸುಳ್ಳು ಅದು ಗುಚ್ಛ ಅಂಬುವಂತಹದ್ದು ಅಲ್ಲಿ ತನಕ ಸತ್ಯ ಸತ್ಯ ಅಂಬುವಂತಹದ್ದು. ಹಂಗ ಎಲ್ತನಕ ನಾವು ಈ ಜಗತ್ತಿನ ವ್ಯವಹಾರ ಮಾಡ್ತೇವೋ ಎಲ್ತನಕ ನಾವು ಈ ಜಗತ್ತನ್ನ ನೋಡ್ತಿರ್ತೇವೋ ವ್ಯವಹಾರ ಮಾಡ್ತಿರ್ತೇವೋ ಅಲ್ತನಕ ಈ ಜಗತ್ ಸತ್ಯನೇ ನಮಗ ಬ್ರಹ್ಮಜ್ಞಾನ ಆದ್ರೆ ಮಾತ್ರ ನಮಗಿದು ಇಚ್ಛ ಆಗ್ತದೆ ಅಂತ ಹೇಳ್ಕೊಂಡೇ ಶಂಕರ ಭಗವತ್ಪಾದಾಚಾರ್ಯ ಮ್ಯಾಲಿನ ಮ್ಯಾಲೆ ಈ ಒಂದು ವಾಕ್ಯವನ್ನ ಅವರು ನಮ್ಗ ಅವರು ವಾರ್ನಿಂಗ್ ಕೊಡ್ತಾರೆ ಅಂತ ಹೇಳ್ತಾರಲ್ಲ. ಅಂದ್ರೆ ಎಲ್ಲ ಬರೀ ಇಚ್ಛ ಸುಳ್ಳು ಸುಳ್ಳು ಅಂತಕೊಂಡು ಹೋಗ್ಬಿಟ್ರೆ ನಾವು ಧರ್ಮ ಆಕರ್ಮ ಅವನ್ನೆಲ್ಲ ಯಾಕೆ ಮಾಡ್ಬೇಕಪ್ಪ ಸುಳ್ಳು ಅಂಬುವಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಅದಕ್ಕೆ ಆಸ್ಪದ ಆಗೋದು ಬ್ರಹ್ಮಜ್ಞಾನ ಆಗೋ ತನಕ ಇದೆಲ್ಲವೂ ಸತ್ಯನೇ. ಯಾವಾಗ ಸತ್ಯ ಅಂಬೋದ್ರೆ ಏನು ಸಂಶಯ ಇಲ್ಲ. ಈಗ ಇದು ಅಪಪ್ರಚಾರ ಮಾಡ್ಲಿಕ್ಕೆ ಬಹಳ ಸುಲಭವಾಗಿರುವಂತಹದ್ದು. ಕೆಲವರು ಒಂದು ರೋಡ್ ರೋಡ್ ಸ್ಪೀಕರ್ ಮಾತಾಡ್ತಾರೆ, ನೋಡ್ರಿಪ್ಪ ಇವರು ಅದ್ವೈತಿಗಳು ಈ ರೀತಿಯಾಗಿದ್ದು ಸುಳ್ಳು ಅಂತ ಜಗತ್ ಸುಳ್ಳು ಅಂದ್ಕೊಂಡು ಹೇಳ್ತಾರೆ. ಈಗ ನಾ ಮಾತಾಡ್ಲಿಕ್ಕೆ ಸುಳ್ಳೇನು ನಾನು ಸುಳ್ಳು ಅಂದ್ಕೊಂಡು ಹೇಳ್ತಾರೋ, ಈ ರೋಡ್ ಸ್ಪೀಕರ್ ಇದು ಸುಳ್ಳು ಅಂದ್ಕೊಂಡು ಹೇಳ್ತಾರೆ, ನೀವು ಕೇಳಿಕತ್ತೀರಿ ಅದು ಸುಳ್ಳು ಅಂದ್ಕೊಂಡು ಹೇಳ್ತಾರೆ, ಎಲ್ಲ ಸುಳ್ಳು ಅಂದ್ಕೊಂಡು ಹೇಳ್ತಾರೆ, ಇದು ಹೆಂಗ ಸಾಧ್ಯ ಇದು? ಇದು ಸಾಮಾನ್ಯ ಜನರಿಗೆ ಅಗದಿ ಕಡೆ ಅನಿಸ್ಬಿಡ್ತಾರೆ. ಹೌದಪ್ಪ ಹೌದು ತಪ್ಪದ. ಆದ್ರೆ ಅವರು ಭಗವತ್ಪಾದಾಚಾರ್ಯರು ಇದನ್ನ ಮೇಲೆ ಮೇಲೆ ಯಾಕೆ ಮಾತಾಡ್ತಕ್ಕೊಂಡ್ರೆ ಎಲ್ತಂಗ ಬ್ರಹ್ಮಜ್ಞಾನ ಆಗುದು ಅಲ್ಲಂತ ಇದು ಸತ್ಯನೇ. ಅದು ಆದ್ಮೇಲೆ ಇದು ಸುಳ್ಳು. ಬ್ರಹ್ಮಜ್ಞಾನಿ ಆದಂತವ್ರಿಗೆ ಜಗತ್ತಿನ ಸಿಗ್ಬೇಕು, ಮಾತಾಡೋದಿಲ್ಲ ಇರ್ಬೇಕು, ಲೌಡ್ ಸ್ಪೀಕರ್ ಇಲ್ಲ, ಯಾವ್ಯಾವ ಕಾಸುಗಳೇ ಇಲ್ಲ ಅವ್ರ ಎತ್ತರ ಸರ್ವ ಆತ್ಮೀಯವೂ ಆಗು ತತ್ರ ಕೇನಕಂ ಪಶ್ಯೇತ್ ಕೇನಕಂ ಶುನಿಯಾ ಕೇನಕಂ ವಿಜಾನಿಯಾ ಎಂಬುವಂತಹ ಮಾತನ್ನ ಸರಿಯಾಗಿ ನಾವು ಲಕ್ಷ್ಯ ಇಟ್ಕೊಂಡ್ರೆ ಅವ್ರು ಹೇಳುವಂತಹ ಒಂದು ಶಾಂತ ಸರಿಯಾಗಿ ನಮ್ಗೆ ಅರ್ಥ ಮಾಡ್ಕೊಳಕ್ ಸಾಧ್ಯ. ಅದಕ್ಕೆ ನಾವು ಅಲ್ಜನಕ ವ್ಯವಹಾರ ಮಾಡೇ ಮಾಡ್ತೇವೆ. ಇಲಂಬಂ ಗ್ರಹಂ ಧನ್ಯಂ ಮದೀಯಂ ಗ್ರಹಂ ಇದೆಲ್ಲ ನನ್ನ ಮನೆ ನನ್ನ ಕುಟುಂಬ ನನ್ನ ಮೂಲಕ ಜಗತ್ತು ಈ ರೀತಿಯಾಗಿ ಅದನ್ನು ನಾವು ಮಹತ್ವಾದಿ ಏನು ಭಾವ ಬರ್ತಾವಲ್ಲ ಇದು ಎಷ್ಟನಕ ನಮ್ದು ಬ್ರಹ್ಮಜ್ಞಾನ ಆಗುವುದಿಲ್ಲವೋ ಅಲ್ಲಿ ತನಕ ನಾವು ಈ ಒಂದು ವ್ಯವಹಾರವನ್ನ ಮಾಡ್ಕೊಳ್ತಾ ಇರ್ತೀವಿ ಅಲ್ಲಿ ತನಕ ನಮಗೆ ಇದೇ ಇರ್ತದೆ ಎಂಬುವಂತ ಒಂದು ಮಾತಾಡ್ತೇನೆ. ಇಲ್ಲ ಇನ್ನು ಒಂದು ಮೂರನೇ ಒಂದು ಆಕ್ಷೇಪವನ್ನು ಮಾಡ್ತಾರೆ. ಈಗ ನೀವು ಈ ಶ್ರುತಿ ವೇದ ಇವು ಎಲ್ಲ ಜಗತ್ತಿನೊಳಗನೆ ಇರುವಂತಹದ್ದು, ಜಗತ್ತು ಸುಳ್ಳು ಅಂತ ನೀವು ಹೇಳಿಕ್ ಹತ್ತಿರಲ್ಲ, ಜಗತ್ ಸುಳ್ಳು ಅಂತ ಅಂದಾದ್ಮೇಲೆ ಹಂಗಾರೆ ಈ ಸುಳ್ಳಾಗಿರುವಂತಹ ಜಗತ್ತಿನಿಂದ ಈ ಶ್ರುತಿ ವಾಕ್ಯಗಳಿಂದ ಸತ್ಯವಾಗಿರುವಂತಹ ಈ ಒಂದು ಬ್ರಹ್ಮಜ್ಞಾನ ಆಗ್ತದೆ ಅಂತ ತಿಳ್ಕೊಂಡು ಹೆಂಗ್ ಹೇಳಿ ಸಾಧ್ಯ ಆಗ್ತದೆ? ಯಾಕಂದ್ರೆ ಜಗತ್ತು ಸುಳ್ಳ ಅಂತ ತಿಳ್ಕೊಂಡ ವೇದ ಶ್ರುತಿ ಉಪನಿಷತ್ತು ಎಲ್ಲ ವಾಕ್ಯಗಳು ಗುರುಗಳು ಎಲ್ಲ ಇವರು ಈ ಜಗತ್ತಿನೊಳಗೆ ಬಂದ್ಬಿಟ್ರು. ಸುಳ್ಳಾಗಿರುವಂತಹ ಈ ಶ್ರುತಿ ವಾಕ್ಯಗಳಿಂದ ಸತ್ಯವಾಗಿರುವಂತಹ ಇವನು ಬ್ರಹ್ಮಜ್ಞಾನ ಹೆಂಗಾಗಲಿ ಸಾಧ್ಯದ ಅಂತ ಪ್ರಶ್ನೆ ಮಾಡ್ತೀವಿ. ಬಹಳ ಪೂರ್ವಪಕ್ಷಾದಿಗಳನ್ನ ತುಂಬಾ ಪ್ರಕಾರ ಬಹಳ ಗರಿ ಅಷ್ಟು ಅತ್ಯಂತ ಗಡಸಾಗಿರುವಂತಹ ಕೆಲವು ವಿಷಯಗಳನ್ನೇ ಆ ರೀತಿಯಾಗಿ ಪೂರ್ವಪಕ್ಷಗಳನ್ನ ಮಾಡ್ಕೊಂಡು ಸ್ವಲ್ಪ ಹಿಂದಿನ ಒಂದು ಅದೇ ಒಂದು ಸಂಬಂಧ ಇರುವಂತಹ ಒಂದು ಪೂರ್ವಪಕ್ಷನೇ ಹೇಳಿದಾರೆ ಇದು. ಅಂದ್ರೆ ಅದು ಈಗ ಶ್ರುತಿ ವಾಕ್ಯನೂ ಅಸತ್ಯ ಅಂದುಕೊಂಡು ಅದು ಹಂಗಾರ ಇದು ಅಸ ಕನಸಿನಾಗ ನಾವು ನೋಡಿರುವಂತಹ ಪದಾರ್ಥ ಪುನಃ ಮತ್ತೆ ಎಸರಾದ್ಮೇಲೆ ನಮ್ಗೆ ಶೂರ್ಲ ಅಂಬುವಂತಹದ್ದು ನಮಗೆ ಗೊತ್ತದ. ಅದು ಒಂದಿನ ಈಗ ಇದು ಸರ್ಪದಲ್ಲಿ ಸರ್ಪವನ್ನು ನಾವು ರಜ್ಜಿನಲ್ಲಿ ನಾವು ನೋಡಿರ್ತೇವೆ. ಆ ರಜ್ಜಿನಲ್ಲಿ ಕಾಣುವಂತಹ ಸರ್ಪ ನಮ್ಗೆ ಅಂದ್ರೆ ಕಡಿತಪ್ಪ ಅದು ಕಳೆದ ಹಾಗೆ ನಮ್ಗೆ ಸತ್ಯ ನಾನು ಹೇಳ್ಕೊಂಡು ಯಾರು ಹೇಳಿಕ್ ಸಾಧ್ಯ ಅದನ್ನು ಇಲ್ಲ. ಅದಕ್ಕೆ ಈ ರೀತಿಯಾಗಿ ಇದು ಅಸತ್ಯವಾಗಿರುವಂತಹ ಪದಾರ್ಥದಿಂದ ಸತ್ಯವಾಗಿರುವಂತಹ ಒಂದು ಫಲ ಹೆಂಗ ತೆಗಿಲಿಕ್ ಸಾಧ್ಯದ ಅಂತಂಬುವಂತಹದ್ದನ್ನ ಅಲ್ಲಿ ಆ ರೀತಿಯಾಗಿರುವಂತಹ ಒಂದು ಒಂದು ಆಕ್ಷೇಪ ಮಾಡುವಂತಹ ಒಂದು ಸಂದರ್ಭದೊಳಗ ನಮಗೆ ಅನುಭವಕ್ಕೂ ಬರುವಂತಹ ವಿಷಯ ಮತ್ತು ಶ್ರುತಿನೂ ಹೇಳುವಂತಹ ಒಂದು ವಿಷಯ ಬರೇ ಒಂದು ನಾವು ಅಷ್ಟೇ ಅನುಭವಂದೇ ನಾವು ನೋಡುವಂಗಿಲ್ಲ. ಶ್ರುತಿ ಬಹಳ ಮಹತ್ವ ಇರ್ತದೆ ನಮ್ಗೆ. ಯಾಕಂದ್ರೆ ಶ್ರುತಿ ಅಂತ ತಿಳ್ಕೊಂತಂದ್ರೆ ಪ್ರತ್ಯಕ್ಷೇಣ ಅನುಮಿತ್ಯಾವ ಎಷ್ಟು ಉಪಾಯವೋ ನಗುತ್ತದೆ ಏದಂ ಭಿನ್ನಂತ ಶಾಸ್ತ್ರೇಣ ಅಥವಾ ಏದಂ ಭಿನ್ನಂತ ವೇದಿನ ತಸ್ಮಾತ್ ವೇದಸ್ಯ ವೇದದ. ನಮ್ಗೆ ಪ್ರತ್ಯಕ್ಷವಾಗಿ ಅಥವಾ ಅನುಮಾನದಿಂದಾಗಲಿ ಯಾವ ವಸ್ತು ನಮ್ಗೆ ಕಣ್ಣಿಗೆ ಕಾಣಿಸದಿಲ್ಲವೋ ಯಾವ ನಮಗೆ ತಿಳಿದಿಲ್ಲವೋ ಅದನ್ನು ತಿಳಿಸುವುದಕ್ಕೋಸ್ಕರವಾಗಿನೇ ಇದು ಶ್ರುತಿ ಇರುವಂತಹದ್ದು. ಅದಕ್ಕೆ ಅದಕ್ಕೆ ಪ್ರಾಮಾಣ್ಯವನ್ನು ನಾವು ಹೇಳಬೇಕಾಗ್ತದೆ. ಈಗ ಅಗ್ನಿ ಉಷ್ಣ ಅಂತ ತಿಳ್ಕೊಂಡು ಹೇಳ್ಬಿಟ್ರೆ ಅಗ್ನಿ ವಿಷಯದವರು ಏನ್ ತಿಳ್ಕೊಂಡು ಶ್ರುತಿ ಹೇಳಿದ್ರೆ ಅದೇ ನಾವು ಶ್ರುತಿ ಪ್ರಾಮಾಣ್ಯವನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಪ್ರತ್ಯಕ್ಷವಾಗಿ ನಮಗ ಅನುಭವ ಶ್ರುತಿ ಆಗ್ಬೇಕು ನಮ್ಗೆ. ಅದಕ್ಕೆ ನಮ್ಗೆ ಕಾಣದೇ ಇರುವಂತಹ ವಸ್ತುವನ್ನು ತಿಳಿಸೋದಕ್ಕನೇ ಶ್ರುತಿ ಒಂದು ಪ್ರಾಮಾಣ್ಯ ಅಂತ ತಿಳ್ಕೊಂಡು ಈ ಧರ್ಮ ಪುಣ್ಯ 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 ಬಾಬ ಇತ್ಯಾದಿಗಳು ಏನ್ ಬರ್ತಾವ ನಮಗೆ ಕಾಣದೇ ಇರುವಂತಹದ್ದು ಅದನ್ನ ಶ್ರುತಿ ಆಗುವಂತಹ ಜಗತ್ತಿಗೆ ಬ್ರಹ್ಮ ಅಂಬುವಂತಹದ್ದು ಕಾರಣ ಅಂತ ತಿಳ್ಕೊಂಡು ಇರೋದಾದ್ರೆ ನಮ್ ಕಣ್ಣಿ ಕಾಣಿಸುದಿಲ್ಲ ಅರ್ಥ ಶ್ರುತಿ ಹೇಳುವಂತಹದ್ದು. ಆ ರೀತಿಯಾಗಿ ಆ ಶ್ರುತಿ ಎಂಬುವಂತಹ ಅರ್ಥಕ್ಕೆ ಪ್ರಾಮಾಣ್ಯ ಬರಬೇಕಾದ್ರೆ ಅದು ಮುಖ್ಯವಾಗಿ ಅದು ನಮಗೆ ಗೊತ್ತಾಗದೇ ಇರುವಂತಹ ವಿಷಯಗಳು ತಿಳಿಸ್ಕೊಳ್ಳುವಂತಹದ್ದು ಅಂತಂಬುವಂತಹದ್ದು ಇರುವುದರಿಂದ ಅದಕ್ಕೆ ಶ್ರುತಿನೂ ಆ ರೀತಿಯಾಗಿ ಈಗ ಯದಾ ಕರ್ಮಸು ಕಾಮ್ಯೇಶು ಅಲ್ಲಿ ಅದು ಭಗವತ್ಪಾದ ಯದಾ ಕರ್ಮಸು ಕಾಮ್ಯೇಶು ಸ್ತ್ರೀಯಂ ಸ್ವಪ್ನೇಶು ಪಶ್ಯತಿ ಸಮೃದ್ಧಿಯನ್ ತತ್ರ ಜಾನೀಯಾತ್ ತಸ್ಮಿನ್ ಸ್ವಪ್ನೆ ದರ್ಶನೇ. ಕಾಮ್ಯಕರ್ಮವನ್ನು ಮಾಡುವಂತಹ ಸಂದರ್ಭದೊಳಗೆ ಅಕಸ್ಮಾತ್ ಅವ ಮಾಡ್ಕೋತಾ ಇರುವಂತಹ ಸಂದರ್ಭದೊಳಗ ಕನಸಿನೊಳಗೆ ಅಕಸ್ಮಾತ್ ಒಬ್ಬ ಸುವಾಸನೆಯ ಸ್ತ್ರೀಯಲ್ಲಿ ಪ್ರತ್ಯಕ್ಷ ಆಗುವಂತಂದ್ರೆ ಅದು ಮುಂದೆ ಇವಾಗ ಶುಭವನ್ನು ತೋರಿಸುವಂತಹದ್ದು ಅಲ್ಲೇ ಅದು ಸಮೃದ್ಧಿಯನ್ನು ಕೊಡುವಂತಹದ್ದು ಅಂತಂಬುವಂತಹದ್ದು ಛಾಂದೋಗ್ಯದಲ್ಲಿ ಬರುವಂತಹ ಒಂದು ವಾಕ್ಯ ಅಂತಂದ ಮೇಲೆ ಅದು ಸುಳ್ಳಾಗಿದ್ರೂ ಕೂಡ ಸತ್ಯವಾಗಿರುವಂತಹ ಫಲವನ್ನು ಕೊಡ್ಲಿಕ್ಕೆ ಸಾಧ್ಯದ ಎಂಬುವಂತಹ ಒಂದು ಮಾತಾಡುತ್ತೆ. ಇಂಥವು ಬೇಕಾದಷ್ಟು ಅದಕ್ಕೆ ನಮ್ಗವು ಸಿಗೋದು ದೃಷ್ಟಾಂತಗಳನ್ನು ನಾವು ನೋಡ್ತೀವಿ. ಈಗ ಭಯಕಂಪನ ಆಗಿರೋದು ಯಾವುದೋ ಒಂದು ಕನಸಿನ ಕೆಟ್ಟ ಕನಸಿನಾಗ ಯಾರೋ ಕೆಲವು ರಾಕ್ಷಸರು ಅವರೆಲ್ಲ ನೋಡಿದಾಗ ಏಕದಂ ಮುಂಗಿಲೆ ಕೆಟ್ಟ ಕನಸು ಬಂದಿಗೆ ಸಣ್ಣ ಹುಡುಗರು ಚೀರ್ತಿರ್ತಾವ. ಒಮ್ಮೆ ಹಿಂಗೆ ಆಗಿತ್ತು ಎಷ್ಟೋ ವರ್ಷ ಹಿಂದೆ ರೋಡಿಂದ ನಾವು ಪಲ್ಕೊಂಡು ಹೋಗ್ತಾಗ ಒಂದಿಷ್ಟು ದರೋಡೆ ಕೋರರು ಒಬ್ಬ ವ್ಯಕ್ತಿಯನ್ನು ಫೋನ್ ಮಾಡ್ಲಿಕ್ಕೆ ಹತ್ತಿರು ನನ್ನ ಕನಸು ಫೋನ್ ಮಾಡ್ಲಿಕ್ಕೆ ಅವರು ಆ ದರೋಡೆ ಕೋರ್ನವರೆಲ್ಲ ನಾ ನೋಡಿ ನಾ ಇರೋದು ಬೇರೆ ಅದು ಇರೋದೇ ಬೇರೆ ಆದ್ರೂ ಕೂಡ ನಾ ಅದನ್ನು ನೋಡಿ ಇಷ್ಟು ಗಾಬರಿ ಆದಲ್ಲ ಮಾತ್ರ ನನಗೆ ಬರ್ಲಿಕ್ಕಾಗಲಿಲ್ಲ ಬರೀ ಒದಲಿ ಶುರು ಮಾಡ್ಬಿಟ್ಟೆ ನಾನು ತಿಳ್ಕೊಂಡು ಒದಲಿ ಹತ್ತಿರಾಗಿ ಎಲ್ಲಾರು ಗಾಬರಿ ಆದ್ರು ಏನು ಏನಾದ್ರೆ 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 ಅಂತ ತಿಳ್ಕೊಂಡು ಆಮೇಲೆ ಹೋಗು ಎಷ್ಟಾಗಿ ಹೋಗ್ತೀನಿ ಏನಪ್ಪಾ ನನಗೆ ಓ ಇದ್ದ ಯಾರೋ ಆ ದರೋಡೆ ಕೋರ್ ಅವ್ರನ್ನ ಕೊಲ್ಲಿಕ್ಕೆ ಬಂದಿದ್ರು ಅದಕ್ಕೆ ಈ ರೀತಿಯಾಗಿ ಮರು ಮುಂಜಾನೆ ಸಿಕ್ಕರೆ ನೋಡ್ಲಿಕ್ಕೆ ನಮ್ಗೊಂದು ಸುದ್ದಿ ಬಂತು ಏನು ಅಂತ ಕೊಡ್ತಾರೆ ಅವತ್ತ ನಮ್ಮಲ್ಲಿ ಅದು ಸಾರಸ್ವತಪುರ ಅಂತ ತಿಳ್ಕೊಂಡು ಒಂದು ಜಗದಲ್ಲಿ ಅಲ್ಲಿ ಎಕ್ಸ್ಪ್ರೆಷನ್ ಹೇಳಿದಾಗ ನಮ್ಮ ಹಳೆಯ ಒಬ್ರು ಮಾಸ್ತರ್ ನಮ್ಗೆ ಎಸ್ಎಸ್ಟಿಗೆ ನಮ್ಗೆ ಇದಕ್ಕೆ ಹೆಸರು ಇದ್ದ ಅವರು ಕಲಿಸಿದ್ರು ಅವರು ಅಲ್ಲಿ ಮನಿ ಮಾಡ್ಕೊಂಡಿದ್ರು ಎಲ್ಲ ಒಟ್ಟು ಮನಿ ಇದ್ದಿದ್ದೆ ಇಲ್ಲ ಹೆಲ್ಲೆ ಯಾಕಂದ್ರೆ ಒಂದೇ ಮನಿ ಇತ್ತು ಅಲ್ಲಿ ದುರೋಡಿಕೋರು ಅಲ್ಲಿ ಅವರು ಬಂದು ಅಲ್ಲಿ ಅವ್ರಿಗೆ ಮಾಸ್ತರಿಯನ್ನು ಅವ್ರಿಗೆಲ್ಲ ದುರೋಡೆ ಮಾಡೋ ಸಲುವಾಗಿ ಅವರು ಬಂದರು ಬಂದು ಬಂದೊಳಗೆ ಅವ್ರು ಏನ್ ಮಾಡ್ಬಿಟ್ರು ಅಲ್ಲಿ ಅಲ್ಲಿ ಒಂದು ಯಾವ್ದೊಂದು ಚಾಕು ಇತ್ತು ಚಾಕುವಿನ ಇವ್ರು ಹೆದರ್ಸಕ್ ಹೋದ್ರು ಅದೇ ಚಾಕುವಿಂದ ಅವ್ರು ಬಂದ್ಬಿಟ್ಟು ನಮ್ಮ ಮೇಸ್ತರು ವ್ಯಕ್ತಿ ಅವರು ಅದು ಮುಜ ಹೆಂಗಂದ್ರೆ ನನಗೇನು ರಾತ್ರಿ ನನಗೇನು ಆ ರೀತಿಯಾಗಿ ಕನಸ ಬಿದ್ದಿತ್ತಲ್ಲ ಅದು ಮುಂಜಾನೆ ಸಿಕ್ಕಲ ಮೂಲಕ ಅದು ಒಂದಿಲ್ಲ ಆ ಸುದ್ದಿ ಅದೇ ಹಂಗೆ ಬಂದೇ ಬಿಡ್ತಾರೆ ಹಿಂಗಾದ ಅವ್ರೆ ಅಂತ ಅಂದ್ರೆ ಕನಸು ಅಂಬುವಂತಹದ್ದು ಸುಳ್ಳಾಗಿದ್ರು ಕೂಡ ಸತ್ಯವಾಗಿರುವಂತಹ ಫಲವನ್ನು ಕೊಡುವಂತಹ ಸಾಮರ್ಥ್ಯ ಅದರಲ್ಲಿ ಕೆಲ ಕೆಲವು ಸಂದರ್ಭಗಳಲ್ಲಿ ಅದ ಅಂಬುವಂತಹದ್ದು ನಮ್ಗೆ ಹೆಂಗ ಹಂಗ ಈ ಜಗತ್ತು ಸುಳ್ಳಾಗಿದ್ರು ಕೂಡ ಜಗತ್ತಲ್ಲಿರುವಂತಹ ಈ ಶ್ರುತಿ ವಾಕ್ಯಗಳೇನವಲ್ಲ ಆ ಶ್ರುತಿ ವಾಕ್ಯಗಳಿಂದ ಸತ್ಯವಾಗಿರುವಂತಹ ಬ್ರಹ್ಮ ಜ್ಞಾನ ಅಂಬುವಂತಹದ್ದು ಕೂಡ ಅದನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಅದ ಅಂಬುವಂತಹ ಒಂದು ತಾತ್ಪರ್ಯವನ್ನು ಅಲ್ಲಿ ಆ ರೀತಿಯಾಗಿದೆ ಬೇಕಾಗಿದೆ. ಅದಕ್ಕೆ ನೈಷ ದೋಷ ಅವರು ಶಿಂದ ಭಗವತ್ಪಾದಾಚಾರ್ಯರು ಇನ್ನೂ ಒಂದ್ ಎರಡು ಮೂರು ಉದಾಹರಣೆಗಳನ್ನ ಅವರು ಕೊಟ್ಟು ಕೊಟ್ಟು ಹೇಳಿ ಶ್ರುತಿನೇ ಈ ರೀತಿಯಾಗಿ ಇರ್ತದೆ ಅಂದುಕೊಂಡು ಅದಕ್ಕೆ ತಥಾ ಪ್ರತ್ಯಕ್ಷ ದರ್ಶನೇಶು ಕೇಶಚಿತ್ ಕೇಶಚಿತ್ ಅರಿಷ್ಟೇಶು ಜಾತೇಶು ನ ಚಿಂತ ಅಲ್ಲೇ ಕೆಲವು ಪ್ರತ್ಯಕ್ಷವಾಗಿ ಎಷ್ಟು ನಮ್ಗ ಅವು ಯಾವ ಶುಭ ಮತ್ತು ಅಶುಭ ಅಂಬುವಂತಹದ್ದು ಇರ್ತಾವಲ್ಲ ಕನಸಿನಾಗಿ ಬರುವಂತಹ ಕೆಲವು ಸುಭಾಷ ಈಗ ಕೃಷ್ಣದಂತಹ ಇತ್ಯಾದಿಯಾಗಿರುವಂತಹ ಒಬ್ಬ ವ್ಯಕ್ತಿಯಲ್ಲಿ ಬಂದ ಅಂದುಕೊಂಡ್ರೆ ಅವಾಗ ಅಮಂಗಲವಾಗ್ತದೆ ಅಂಬುವಂತಹದ್ದು ಅಂಬುವಂತಹದ್ದು ಅದು ಪ್ರತ್ಯಕ್ಷವಾಗಿ ನಮ್ಮ ಅನುಭವಕ್ಕೆ ಸಿದ್ಧವಾಗಿರುವಂತಹದ್ದು ಎಷ್ಟೋ ಸಲ ನಾವು ಅದನ್ನ ಆಯ್ತ ಮಾಡಿದ್ದೀವಿ ಅಂತ ತಿಳ್ಕೊಂಡದಕ್ಕೆ ಅವರು ಅದರ ಶುದ್ಧಿ ಪ್ರಾಮಾಣ್ಯವನ್ನು ಕೂಡ ಆಯ್ತಾ ಇದ್ದ ಪುರುಷಂ ಕೃಷ್ಣಂ ಕೃಷ್ಣದಂತಂ ಪಶ್ಯತಿ ಸ್ನೇಹಂ ಹಂತಿ ಇತ್ಯಾದಿ ಆ ಶುದ್ಧಿ ವಾಕ್ಯದಲ್ಲೂ ಕೂಡ ಆಡಿದೆ. ಅಂದ್ರೆ ತಾತ್ಪರ್ಯ ಎಷ್ಟು ನಮ್ಗೆ ಇದೆ ನಮ್ಗ ಆ ಶುದ್ಧಿ ವಾಕ್ಯಗಳು ಅವು ಈ ರೀತಿಯಾಗಿ ಅವು ಆ ಪ್ರಪಂಚದಲ್ಲಿ ಇದ್ರೂ ಕೂಡ ಪ್ರಪಂಚವನ್ನ ಹೇಳುವಂತಹ ಪ್ರಪಂಚದಲ್ಲಿ ಇದ್ರೂ ಕೂಡ ಅವು ಸುಳ್ಳು ಆಗಿದ್ದು ಸುಳ್ಳು ಅಂತ ನಮ್ಮ ಪಾರಮಾರ್ಥಿಕ ದೃಷ್ಟಿಯಿಂದ ಸುಳ್ಳು ಅಂತ ಆಗಿದ್ರೂ ಕೂಡ ಅದು ಸತ್ಯವನ್ನೇ ನಮ್ಗೆ ಅವು ಸತ್ಯವಾಗಿರುವಂತಹ ಒಂದು ಫಲವನ್ನೇ ಯಾವ ಯಾವ ರೀತಿಯಾಗಿ ಕೊಡ್ತಾವೋ ಆ ರೀತಿಯಾಗಿ ಈ ರೀತಿಯಾಗಿ ನಮ್ಗೆ ಅದು ಶುದ್ಧಿ ವಾಕ್ಯದಿಂದಲೂ ಕೂಡ ನಮ್ಗೆ ಬ್ರಹ್ಮ ಜ್ಞಾನ ಅಂಬುವಂತಹ ಒಂದು ಸತ್ಯ ಅಂಬುವಂತಹ ಒಂದು ಫಲ ಆಗ್ಲಿಕ್ಕೆ ಸಾಧ್ಯದ ಅಂತ ತಿಳ್ಕೊಂಡು ಆ ರೀತಿಯಾಗಿ ನಂತರ ಇನ್ನೂ ಒಂದು ಆಕ್ಷೇಪವನ್ನು ಮಾಡಿದ್ರೆ ಶಂಕರ ಗೋಪಾಲಾಚಾರ್ಯ ಅಲ್ಲಿ ಹ್ಯಾಂಗ ಅನ್ಕೊಂತಂದ್ರೆ ನಾನು ಮೃದಾದಿ ದೃಷ್ಟಾಂತ ಈಗ ಮೃತ್ತಿಕೆಯತ್ತೇವ ಸತ್ಯಂ ಅಂತ ಹೇಳ್ಕೊಂಡು ಆ ಒಂದು ಮಣ್ಣಿನ ಒಂದು ದೃಷ್ಟಾಂತವನ್ನು ಏನು ಕೊಟ್ಟರು ಅಲ್ಲಿ ಮಣ್ಣು ಆ ಘಟಾದಿಗಳ ರೂಪದಲ್ಲಿ ಸಾಕ್ಷಾತ್ತಾಗಿ ಪರಿಣಾಮವನ್ನು ಹೊಂದುವಂತಹದ್ದು ಅದೇ ರೀತಿಯಾಗಿ ಬ್ರಹ್ಮ ಅಂಬುವಂತಹದ್ದು ಜಗತ್ತಿಗೆ ಕಾರಣ ಅಂತ ಹೇಳ್ಕೊಂಡು ಹೇಳ್ಬಿಟ್ರೆ ಹಂಗಾರೆ ಬ್ರಹ್ಮ ಅಂಬುವಂತಹದ್ದು ಕೂಡ ಅದು ಪರಿಣಾಮವನ್ನು ಹೊಂದಿ ಜಗತ್ತಿನ ಸ್ವರೂಪದಲ್ಲಿ ಅದನ್ನು ಅದ ಅಂತ ತಿಳ್ಕೊಂಡು ಹೇಳಿದಂಗಾಗಲ್ಲ ಅಂತ ನಮ್ಗೆ ಅನಿಸಬಹುದು. ಆದ್ರೆ ಹಂಗಲ್ಲ, ಯಾಕಂತಕೊಂಡ್ರೆ ಈಗ ಅದು ಬ್ರಹ್ಮ ಅಂಬುವಂತಹದ್ದು ಪರಿಣಾಮವನ್ನು ಹೊಂದುತ್ತದೆ ಅಂತ ಹೇಳ್ಬಿಟ್ರೆ ಪ್ರಥಮವಾಗಿ ಅನಿತ್ಯತ್ವ ದೋಷ ಅದಕ್ಕೆ ಪರಿಣಾಮ ಹೊಂದ್ಬಿಟ್ಟು ಅದು ಅನಿತ್ಯತ್ವ ಅಂಬುವಂತಹದ್ದು ಸ್ಪಷ್ಟ ಗೊತ್ತಾಗ್ತದೆ. ಮತ್ತದು ಬ್ರಹ್ಮ ಅದು ಪರಿಣಾಮ ಅಲ್ಲ ಅಂಬುವಂತಹದ್ದು ಸ್ವತಃ ಶ್ರುತಿಗಳೇ ಹೇಳ್ತಾವ. ಜಗತ್ತಿಗೆ ಕಾರಣವೂ ಹೌದು, ಆದ್ರೆ ಜಗತ್ತಿಗೆ ಅದು ಜಗತ್ತಿನ ಯಾವುದೇ ಒಂದು ವಿಕಾರಗಳಿಂದ ಅದು ಬಾಧಿತವಾಗದೇ ಇರುವಂತಹದ್ದು ಅದು ಅವಿಗತವಾಗಿರುವಂತಹದ್ದು ಅಂಬುವಂತಹದ್ದು ಶ್ರುತಿನೇ ಹೇಳ್ತದೆ. ಆದ್ದರಿಂದ ನಮಗದ ಮಾಡಿಕೊಳ್ಳಿ ಹಿಂದ ನವಲಕ್ಷಣ ಸ್ವಾದಿಗಳನ್ನು ಕೂಡ ಅಲ್ಲಿ ಮುಂದೆ ಅದು ಬ್ರಹ್ಮ ಅಂಬುವಂತಹದ್ದು ಅದು ಹೋದ ಇತ್ಯಾದಿಯಾಗಿ ಬೇರೆ ಬೇರೆ ಆಗಿದ್ರು ಕೂಡ ಅದು ಅವಿಗತವಾಗದ ಅಂಬುವಂತಹದ್ದು ಶುದ್ಧನೇ ಹೇಳ್ತದಂತ ಅಂಬುವಂತಹ ಒಂದು ಮಾತನಲ್ಲಿ ಹೆಂಗ ಹೇಳಿದ್ರು ಹಂಗಿಲ್ಲ. ಸ ವಾಯೇಷ ಮಹಾನಜ ಆತ್ಮ ಅಜರ ಅಮರ ಅಮೃತ ಅಭಯೋ ಬ್ರಹ್ಮ. ಇದು ಈ ಆತ್ಮ ಅಂಬುವಂತಹದ್ದು ಇರೋದಲ್ಲ, ಇದು ಸಾಕ್ಷಾತ್ ಬ್ರಹ್ಮನೇ ಇರುವಂತಹದ್ದು. ಅಜರ ಅಮೃತ ಅಭಯ ಭಯವನ್ನೇ ಭಯವೇ ಇಲ್ಲದೆ ಇರುವಂತಹದ್ದು ಈ ರೀತಿಯಾಗಿ ಅದು ಆ ಆತ್ಮಸ್ವರೂಪ ಅಂಬುವಂತಹದ್ದೇ ಆ ರೀತಿಯಾಗಿ ಇರೋದ್ರಿಂದ ಅದು ಅಲ್ಲಿ ಯಾವುದೇ ಒಂದು ವಿಕಾರ ಇದಕ್ಕೆ ಆಗುವುದಿಲ್ಲ ಅಂಬುವಂತಹದ್ದನ್ನು ಸ್ಪಷ್ಟವಾಗಿ ಹೇಳಬೇಕು. ಅದಕ್ಕೆ ಅಶ್ಮೂಲ ಮನನ್ನವಸ್ತ ಮಲೀಘ ಮಲೋವಿಧ ಮಿಥಾಯ ಮತಮೋ ವಾಯು ಅನಾಕಾಶ ಮನಸ ಅಂತ ಹೇಳ್ಕೊಂಡು ಬ್ರಹ್ಮಾರನ್ನು ಉಪಪಡಿಸಿದಾಗ ಯಾಜ್ಞವಲ್ಕರು ಮತ್ತು ಗಾರ್ಗಿಯ ಸಂವಾದಗಳಲ್ಲಿ ಏನೋ ಬರ್ತದೆ, ಅಲ್ಲೇ ಅದು ಅಸ್ಥೂಲವಾಗಿರುವಂತಹದ್ದು, ಅಣು ಅಂದ ಸ್ಥೂಲವಾಗಿಲ್ಲ, ಅದು ಅಣುವಾಗಿಲ್ಲ, ಅಲುವಾಗಿಲ್ಲ, ಯಾವುದೇ ರೀತಿಯಾಗಿರುವಂತಹ ಅದಕ್ಕೆ ಆಕಾರ ಅವಯವ ಅಂಬುವಂತಹದ್ದು ಇಲ್ಲ, ಯಾವ ರೀತಿಯಾಗಿರುವಂತಹ ವಿಕಾರನೂ ಅಂದದ್ದು ಇಲ್ಲ ಅಂಬುವಂತಹದ್ದು ಬಹಳ ಸ್ಪಷ್ಟವಾಗಿಲ್ಲ ಹೇಳೋದ್ರಿಂದ ಅಂದ್ರೆ ಕಾದು ಕಾರ್ಯ ಕಾರಣ ಆಗಿದ್ದರೂ ಕೂಡ ಯಾವುದೇ ರೀತಿಯಾಗಿರುವಂತಹ ವಿಕಾರವನ್ನು ಹೊಂದುವುದಿಲ್ಲ. ಊಟಸ್ಥನಿ ಕೂಟಸ್ಥನಿತ್ಯ ಅಂತಕೊಂಡು ಬಂದ್ರೆ ಈಗ ಕೂಟಸ್ಥ ಅಂತಕೊಂಡು ಬಂದ್ರೆ ಸಾಮಾನ್ಯವಾಗಿ ಇಲ್ಲೇ ಇದು ಇದು ಆಭರಣಗಳನ್ನ ಮಾಡ್ತಾರೆ, ಬರ್ತಾರು ಆಭರಣಗಳನ್ನ ಏನ್ ಮಾಡ್ತಾ ಇಲ್ಲ, ಆ ಆಭರಣಗಳನ್ನ ಮಾಡಬೇಕಾದ್ರೆ ಅಲ್ಲೇ ಒಂದು ಅಡ್ಡಣಿಗೆ ಅಂತಕೊಂಡಿರ್ತದೆ, ಕಬ್ಬಣ ಕಬ್ಬಣದೊಂದು ಅಡ್ಡಣಿಗೆ ಅಂತಕೊಂಡು ಆ ಅಡ್ಡಣಿಗೆ ಮೇಲೆ ಬಡದು ಆಭರಣಗಳನ್ನ ಮಾಡ್ತಾರೆ, ಬಡದು ಬೇಕಾದಷ್ಟು ಆಭರಣಗಳು ಬೇಕಾದಷ್ಟು ಬದಲಿ ಆಗ್ತಾವ. ಆದ್ರೆ ಆ ಅಡ್ಡಣಿಗೆ ಎಂಬುವಂತಹದ್ದು ಹಂಗೆ ಸ್ಥಿರವಾಗಿ ಇರುವಂತಹದಕ್ಕೆ ಕೂಟಂ ಕೂಟಂ ನಿರ್ವಿಕಾರತ್ವ ಸೋಸ್ಥೆ ಇಚ್ಚುತ್ತದೆ ಅಂತ ತಿಳ್ಕೊಂಡು ವಿದ್ಯಾರ್ಥಿಗಳು ಪಂಚದಶ್ರೀ ಹೇಳಿದಂಗ ಅಲ್ಲಿ ಅದು ನಿರ್ವಿಕಾರವಾಗಿರುವಂತ ಅದು ನಿರ್ವಿಕಾರವಾಗಿ ಅದ್ರ ಮೇಲೆ ಬೇಕಾದಷ್ಟು ವಿಕಾರಗಳಾಗ್ತಾವ ಮೇಲಿನ ಪದಾರ್ಥಗಳು, ಅದು ಮಾತ್ರ ನಿರ್ವಿಕೃತವಾಗಿರುವಂತಹವಾಗದೇ ಇರುವಂತಹದ್ದು ಎಂಬುವಂತಹದ್ದು. ಅದಕ್ಕೆ ಅಲ್ಲೇ ಅದು ಕೂಟಸ್ಥನಿತ್ಯ ಕೂಟಸ್ಥನಿತ್ಯ ಅಂಬುವಂತಹದ್ದನ್ನ ಹೇಳಲ್ಲ, ಹಂಗ ಕೂಟಸ್ಥನಿತ್ಯ ಅದ ಎಂಬುವಂತಹದ್ದು ಶ್ರುತಿನಿ ಹೇಳುವಾಗ ನಮಗ ಅದರ ಬಗ್ಗೆ ಸಂಶಯ ಮಾಡುವಂತಹ ಒಂದು ಅವಶ್ಯಕತೆ ಬರುವುದನ್ನೇ ಇಲ್ಲ. ಅದು ಆ ರೀತಿಯಾಗಿ ಅಭಯಂ ವೈ ಜನಕ ಪ್ರಾಪ್ತೋಸಿ ಅಂತ ಹೇಳ್ಕೊಂಡು ನಿನ್ಗ ಆ ಜನಕ ಜನಕ ಮಹರ್ಷಿಗಳಿಗೆ ನಿನಗ ಈಗ ಭಯ ಹೋಗ್ಬಿಡ್ತು ನೋಡಿ, ನಿನ್ಗ ಭಯ ಅಂಬುವಂತಹದ್ದು ಒಂದು ವಿಕಾರ. ಆದ್ರೆ ಅದು ಇವ್ ಯಾವುದೇ ಒಂದು ವಿಕಾರ ಆ ಆತ್ಮನಿಗೆ ಇರುವುದಿಲ್ಲ ಅಂತ ಹೇಳ್ಕೊಂಡ್ರೆ ಅಭಯಂ ವೈ ಪ್ರಾಪ್ತು ಅಭಯಂ ವೈ ಪ್ರಾಪ್ತು ಸೀ ನೀನು ಅಭಯವನ್ನ ಪಡೆದುಕೊಂಡಿರುವುದು ಆ ಜನಕ ಮಹರ್ಷಿಯ ಒಂದು ಅವನ ಒಂದು ಆತ್ಮ ಒಂದು ಸ್ಥಿತಿನೇ ಆ ರೀತಿಯಾಗಿರುವಂತಹದ್ದು. ದೇಹೇ ರಾಜ್ಯದ ಕ್ರಿಯೆ ಮಮಕಿಂ ದಗ್ಧಂ, ಅವ ಇಡೀ ರಾಜ್ಯಕ್ಕೆ ಬೆಂಕಿ ಹತ್ತಿದೆ, ಬೆಂಕಿ ಹತ್ತಿದೆ ನೋಡು, ಅದಕ್ಕೆ ಬೆಂಕಿ ಹತ್ತಿದ್ರೆ ನನಗೇನ್ ಸಂಬಂಧ, ಆತ್ಮಕ್ಕೆ ಸಂಬಂಧ ಇಲ್ಲ ಅಂಬುವಂತಹ ಅರ್ಥ. ಅದಕ್ಕೆ ದೇಹೇ ದಗ್ಧೇ ಮಮಕಿಂ ದಗ್ಧಂ, ಮನೆಗೆ ಬೆಂಕಿ ಹತ್ತದ ಅಂತ ಇಟ್ಕೊಂಡ್ರೆ ನನಗೇನು ಬೆಂಕಿ ಹತ್ತಿಲ್ಲ, ನನಗೇನು ಅದ್ರ ಸಾಯುವಂತಹದ್ದಲ್ಲ. ದೇಹೇ ನೀನ್ ಮೈಗೆ ಹತ್ತಿ ನೋಡು, ದೇಹೇ ದಗ್ಧೇ ಮಮಕಿಂ ದಗ್ಧಂ ಅಂತ ತಿಳ್ಕೊಂಡು ಹೇಳುವ ಅಂದ್ರೆ ಈ ರೀತಿಯಾಗಿ ದೇಹ ಸುತ್ತೋದು ನನ್ನ ಆತ್ಮ ಅಂಬುವಂತ ಸುಳಿ ಸಾಧ್ಯವಾಗ ಅವಯಂ ವೈ ಪ್ರಾಪ್ತವುದು ಈ ನಿನ್ ಕರೆ ನಿಜವಾಗಿರುವಂತಹ ಒಂದು ಬ್ರಹ್ಮಜ್ಞಾನ ಆಗ್ಯದ ಅಂತ ಕೂಡ ಹೇಳ್ತಂತಲ್ಲ. ಅದಕ್ಕೆ ಅಲ್ಲೇ ಅದು ಕೂಟಸ್ಥಿತ್ಯವಾಗಿರುವಂತ ಅದಕ್ಕೆ ಯಾವುದೇ ರೀತಿಯಾಗಿರುವಂತ ವಿಕಾರನೇ ಇಲ್ಲ. ಒಂದು ಸಣ್ಣ ದೃಷ್ಟಾಂತವನ್ನು ನಾವು ಮುಂದೆ ಸ್ಪಷ್ಟವಾಗಿ ನಮ್ಗೆ ಇದು ಬ್ರಹ್ಮ ಅಂಬುವಂತಹದ್ದು ಹೆಂಗದು ಅಭಿಗಮಂತ ನೋಡ್ಬೋದು. ಅಧ್ಯಾತ ರಾಷ್ಟ್ರವನ್ನು ಕೂಡ ಒಂದು ಮಾತನ್ನು ಹೇಳ್ತಾರೆ ಅವರು, ಅಂದ್ರೆ ಎತ್ತ ಎರಧ್ಯಾತ ತತ್ರ ಅಣುಮತ್ತೇನ ದೋಷೇನ ಗುಣೇನವ ಅಣುಮಾತ್ತೇನಾಭಿನ ಸಂಬದ್ಧತೆ, ಎಲ್ಲಿ ಅಧ್ಯಾತವಾಗಿರ್ತದೋ ಅತ್ಯಂತವಾಗಿ ಅಧ್ಯವಾಗಿರ್ತದೋ ಅದರಿಂದ ಅದರ ಯಾವುದೇ ಒಂದು ಗುಣ ಈ ದೋಷದಿಂದ ಆ ಒಂದು ಅಧಿಕರಣಕ್ಕೆ ಅದು ಯಾವ್ದೇ ದೋಷ ಅನ್ಕೊಂಡಾಗ ಅಷ್ಟೋಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ನಾವು ಒಂದು ಆಧುನಿಕವಾಗಿರುವಂತಹ ಒಂದು ಉದಾಹರಣೆ ನಾವು ನೋಡಬಹುದು. ಈಗ ನಾವು ಒಂದು ಸಿನಿಮಾ ನೋಡ್ತೇವೆ, ಸಿನಿಮಾ ಒಂದು ಪರದೆ ಮೇಲೆ ಅಗಲೇ ಏನು ಹೇಳಿಲ್ಲ ಅದೇ ದೃಷ್ಟ ಅಂತ ಪರದೆ ಮೇಲೆ ನಾವು ಸಿನಿಮಾ ನೋಡ್ತಿರ್ತೇವೆ. ಸಿನಿಮಾ ಯೋಗ ಮಹಾಭಾರತ ಸಿನಿಮಾ ಅಂತ ತಿಳ್ಕೊಂಡ್ ಅಂತ ಅಲ್ಲಿ ಕುರುಕ್ಷೇತ್ರ ಯುದ್ಧ ಅಂಬುವಂತಹ ನಡೆದ ಕುರುಕ್ಷೇತ್ರ ಯುದ್ಧ ನಡೆದಂತೆ ಘನಘೋರವಾಗಿರುವಂತಹ ಯುದ್ಧ ಶಸ್ತ್ರಾಸ್ತ್ರಗಳ ಯುದ್ಧ ನಾನಾ ರೀತಿಯಾಗಿರುವಂತಹ ಶಸ್ತ್ರಗಳನ್ನ ಅಸ್ತ್ರಗಳನ್ನ ತಗೊಂಡು ಅವರು ಯುದ್ಧ ಮಾಡ್ತಿದ್ದಾರ ಸೈನಿಕರು ಅಂತ ಸಂದರ್ಭದೊಳಗ ಆ ಯಾವುದೇ ಶಸ್ತ್ರಾಸ್ತ್ರಗಳಿಂದ ಮಾಡುವಂತಹ ಯುದ್ಧದಲ್ಲಿ ಶಸ್ತ್ರಾಸ್ತ್ರಗಳಿಂದ ಆ ಯುದ್ಧ ಮಾಡಿದ್ರು ಕೂಡ ಆ ಪಡದೆ ಏನಿರ್ತದಲ್ಲ ಪಟ, ಆ ಪಟ ಅದು ಹರಿಯುದಿಲ್ಲ. ಯಾವ ಶಸ್ತ್ರಗಳನ್ನು ತಗೊಂಡ್ರು ಕೂಡ ಅದು ಪಟ ಅಂಬುವಂತಹದ್ದು ಹರಿಯುದಿಲ್ಲ. ಅದು ಆ ನಿರ್ಮಿತವಾಗಿರುವಂತಹ ಅದೇ ರೀತಿಯಾಗಿ ವಿಕಾರ ಅದೇ ಇರುವಂತಹ ಹೀಗೆ ಅದೇ ರೀತಿಯಾಗಿ ಅಲ್ಲೇ ಒಂದು ಆ ಅಡಿಗಿನ ಮನೆ ಸುಡುವಂತಹ ಒಂದು ದೃಶ್ಯ ಅಂತ ತಿಳ್ಕೊಂಡು ಹೇಳ್ತಾರ. ಅಡಿಗಿನ ಮನೆ ಅದು ಬೆಂಕಿ ಹಚ್ಚಿರ್ತಾರಲ್ಲ, ಸುಡುವಂತಹ ಸಂದರ್ಭದೊಳಗ ಅಲ್ಲೇನೋ ಬೆಂಕಿ ಉರಿತಿರ್ತದ. ಆ ಬೆಂಕಿಯಿಂದ ಆ ಚಿತ್ರಪಟ ಪರದೆ ಏನಿರ್ತದ ಯಾವ್ದರ ಮೇಲೆ ಅದು ಕಾಣ್ತಿರ್ತದ ಆ ಪರದೆಕ್ಕದು ಆ ಸುಡಿ ಸಾಧ್ಯ ಇಲ್ಲ. ದರ್ಶತಾನ ಅದು ಉರಿ ಎಂಬುವಂತಹದ್ದು ಅದು ಉರಿತಿರ್ತಾವ ಹೊರತು ಅದಕ್ಕೆ ಯಾವ ರೀತಿಯಾಗಿರುವಂತಹ ಒಂದು ಆ ರೀತಿಯಾಗಿ ಧಕ್ಕೆ ಆಗುದಿಲ್ಲ ಅಂಬುವಂತ ದೊಡ್ಡ ಸಮುದ್ರದ ಒಂದು ದೃಶ್ಯ ಬರ್ತದ. ನಾನಾ ರೀತಿಯಾಗಿರುವಂತಹ ತೆರೆಗಳಲ್ಲಿ ಕಂಡು ಬರ್ತಿರ್ತಾವ ಆ ತೆರೆಗಳು ವಿಕಾರಿಸಿದ್ರು ಕೂಡ ಆ ಚಿತ್ರಪಟ ಅಂಬುವಂತಹ ಪರದೆ ಎಂಬುವಂತಹದ್ದು ಆ ಸಮುದ್ರದ ನೀರಿನಿಂದ ತೊಯ್ಲಿಕ್ಕೆ ಸಾಧ್ಯ ಇಲ್ಲ. ಅವಿಕೃತವಾಗಿ ಅದೇ ರೀತಿಯಾಗಿರುವಂತಹದ್ದು ಬಿರುಗಾಳಿ ಪ್ರಚಂಡವಾಗಿರುವಂತಹ ಬಿರುಗಾಳಿ ಬೀಸಿರ್ತದ ಎಂತಹ ಬಿರುಗಾಳಿ ಬೀಸಿದ್ರೂ ಕೂಡ ಆ ಚಿತ್ರಪಟ ಯಾವುದೇ ರೀತಿಯಾಗಿರುವಂತಹ ಧಕ್ಕೆ ಆಗುವುದಿಲ್ಲ. ಅಕಸ್ಮಾತ್ರು ತೊಯ್ದ್ರ ಅಂದ್ರೆ ಅದರಿಂದ ಮಣಿ ಹೋಗುವಂತ ಹೇಳ್ಕೊಂಡ್ರೆ ಅದು ಆಗುವ ಸಾಧ್ಯ ಇಲ್ಲ ಅಂತ ಹೇಳಿ ಇಲ್ಲ. ನೈನಂ ಛಿಂದಂತೆ ಶಸ್ತ್ರಾಣಿ ನೈನಂ ದಹತಿ ಪಾವಕ ನಶಿವಂ ಪ್ಲೇವೇಂಚಾಪ ನಶೋಹೈ ಮಾರುತ ಅಂದ್ರಕೊಂಡೇನೋ ವಾಕ್ಯ ಬರ್ತದೆ ಗೋಚಿದರಿಗೆ ಅದು ಯಾವುದೇ ಶತ್ರೂಯಂ ಅಕ್ಕೇಜ್ಯೋ ಶೋಷ್ಯಪಟ್ಟು ಬ್ರಹ್ಮಾಂಬೋ ಸಂತೋಷ ಅಧಿಕವಾಗಿ ಅದನ್ನು ನೀವನ್ನು ಹೇಳಿಕೊಳ್ಳುವುದಿಲ್ಲ ಅದನ್ನು ನುರಿಸಿಕೊಳ್ಳುವುದಿಲ್ಲ ಯಾವುದೇ ರೀತಿಯಾಗಿರುವಂತಹ ಈ ಜಗತ್ತಿನ ದೋಷದಿಂದ ಆಗುತ್ತೆ ಗುಣಗಳಿರುತ್ತದೆ ಅದು ಕೃತವಾಗಲಿಕ್ಕೆ ಸಿಕ್ಕೇ ಇಲ್ಲ ಅಂಬುವಂತಹ ಒಂದು ಮಾತನ್ನು ಈ ರೀತಿಯಾಗಿ ನಾವು ಆ ಒಂದು ಮುಖಾಂತರವಾಗಿ ಸಾಧ್ಯತೆ ಎಂಬುವಂತಹ ಒಂದು ಮಾತು ತಿಳ್ಕೋಬೇಕು ಅದನ್ನ ಇಲ್ಲಿ ಹೇಳಬೇಕಾಗಿ ಅದಕ್ಕೆ ಅದರಲ್ಲಿ ನೀವು ಯಾವ ಒಂದು ಮೊದಲಾದ ದೃಷ್ಟಾಂತ ಸಾಕ್ಷಾತ್ ಅಥವಾ ಪರಿಣಾಮ ಆಗ ಬ್ರಹ್ಮೇ ಪರಿಣಾಮ ಆಗ್ತದೆ ಬ್ರಹ್ಮ ಪರಿಣಾಮ ಅದು ಸಾಧ್ಯ ಇಲ್ಲ ಮತ್ತು ಆ ಬ್ರಹ್ಮನ ಒಂದು ಕಾರ್ಯದ ಯಾವುದೇ ಒಂದು ದೋಷಗಳಿಂದ ಅದು ಅದು ಅವಿಗತವಾಗಿರುವಂತಹ ಎಂಬುವಂತಹ ಅಲ್ಲಿ ಮಾಯಾಂಬಂತಹದ್ದೇ ಈ ಜಗತ್ತನ್ನು ಪರಿಣಾಮ ಹೊಂದುವಂತಹದ್ದು ಒಂದು ಮಾತನ್ನು ಸೂಕ್ಷ್ಮ ಮುಂದಿನ ಒಂದು ಅಂತ ಈ ರೀತಿಯಾಗಿ ಅಲ್ಲಿ ಹೇಳುವಂತಾಗ ಮುಂದಿನ ಇನ್ನೊಂದು ಅದು ಆಕ್ಷೇಪ ಅಂದ್ಕೊಂಡ್ರೆ ಇದೇ ಒಂದು ಆಕ್ಷೇಪ ಅಂದ್ಕೊಂಡ್ರೆ ನೀವು ಹಂಗಾರೆ ಇದು ಊಟಸ್ಥನಿತ್ಯ ಕುಟಸ್ಥನಿತ್ಯ ಅಂತಕೊಂಡು ಹೇಳಿ ಆದ್ರೆ ಊಟಸ್ಥನಿತ್ಯ ಅಂದ್ಕೊಂಡಾಗ ವಿಕಾರಣೆ ಆಗೋಲ್ಲ ಅಂದ್ಕೊಂಡಾಗ ನೀವು ಈಶ್ವರನೇ ಸೃಷ್ಟಿಗೆ ಕಾರಣ ಅಂದ್ಕೊಂಡು ಹೋಗ್ತಿರಲ್ಲ ಆ ಈಶ್ವರ ಸೃಷ್ಟಿಗೆ ಕಾರಣ ಅಂದ್ಕೊಂಡು ಹೋಗ್ತಿದ್ದಾರೆ ಅದು ಹೆಂಗ ಸಾಧ್ಯ ಆಗ್ತದೆ ಅದು ಈಶ್ವರ ಅಂದ್ಕೊಂಡು ಬಂದ್ಬಿಟ್ಟು ಅವನಲ್ಲಿ ಗುಣಗಳು ಬಂದ್ಬಿಟ್ಟು ನೀವು ಆ ನಿರ್ಗುಣ ಅಂದ್ಕೊಂಡು ನೀವು ಹೇಳ್ತಿರ್ತೀರಿ ಅಲ್ಲಿ ಗುಣಗಳು ಬಂದ್ಬಿಡ್ತಾರ ಆ ಈಶ್ವರನೇ ಸೃಷ್ಟಿ ಕಾರಣ ಅಂದ್ಕೊಂಡಂಬುವಂತಹ ಒಂದು ಅದು ಕಾರಣ ಅಂಬ ಕಾರಣ ತಂಬುವಂತದ್ದು ಹೆಂಗ್ ಹೋಗಿ ಸಾಧ್ಯದ ಅಂತಕೊಂಡು ಹೇಳಿದ್ರೆ ಅದಕ್ಕೆ ಅಲ್ಲಿ ಅವ್ರು ಹೇಳ್ತಾರ ಅವರು ಅಲ್ಲಿ ಅದೇ ಅವಿದ್ಯಾತ್ಮಕ ನಾಮಾರೂಪ ನಾಮರೂಪ ಬೀಜ ವ್ಯಾಕರಣಾಪೇಕ್ಷಾ ಸರ್ವಜ್ಞತ್ವಂ ಆ ಸರ್ವಜ್ಞತ ಭಗವಂತ ಸರ್ವಜ್ಞ ಸರ್ವಜ್ಞ ಅಂದ್ಕೊಂಡು ಹೇಳಿದ್ರಲ್ಲ ಅವಂಗ ಈ ಒಂದು ಮಾಯೆಯ ಒಂದು ಸಂಬಂಧ ಉಪಾಧಿ ಯಾವಾಗ ಬರ್ತದೋ ಆವಾಗ ಅವ ಈಶ್ವರ ಅಂತ ತಿಳ್ಕೊಂಡಾಗ್ತದೆ ಆದ್ರೆ ಮೂಲತಃ ಅವ ಇರುವಂತಹದ್ದು ಬ್ರಹ್ಮತತ್ವನೇ ಪ್ರವಚ್ಛಿನ್ನವಾಗಿರುವಂತಹ ಬ್ರಹ್ಮವೇ ಮಾಯೆ ಸಂಪರ್ಕ ಮಾಯೆ ಉಪಾಧಿ ಬಂದ ಅವರ ಸರ್ವಜ್ಞತ್ವ ಸರ್ವಜ್ಞತ್ವ ಅಂಬುವಂತಹದ್ದು ಬರ್ತದೆ ಅಂತಕೊಂಡು ಅದಕ್ಕೆ ಹಿರಣ್ಯ ಗರ್ಭ ಅಂಬುವಂತಹ ಒಂದು ಮಾತನ್ನು ಹೇಳಿ ಆ ನಿರಾಕಾರವಾಗಿರುವಂತಹ ಹಿರಣ್ಯ ಗರ್ಭದ ಒಂದು ಆಕಾರದ ರೂಪಗಳೇ ಬ್ರಹ್ಮ ಬಿಡುತ್ತೆ ಮಹೇಶ್ವರ ಅದು ನಿರಾಕಾರ ಇದು ಸಾಕಾರ ಇವು ಸಾಕಾರ ಹಿಂಗ ಆ ಒಂದು ತತ್ವವನ್ನು ಹೇಳಬೇಕಾಗಿದೆ ಅದಕ್ಕೆ ಅದು ನಿರಾಕಾರವಾಗಿರುವಂತಹದ್ದು ಅಂತಕೊಂಡು ಅದು ಅಂದ್ರೆ ಆ ಈಶ್ವರ ಅಂಬುವಂತಹ ಒಂದು ಏನು ಪರಿಕಲ್ಪನೆ ನೀವು ಮಾಡ್ತಿರಲ್ಲ ಅದು ಹೆಂಗ್ ಸಾಧ್ಯದ ಅಂತಕೊಂಡು ಕೇಳಿದ್ರೆ ಇದು ಮಾಯೆಯ ಒಂದು ಮಾಯಾಂತು ಪ್ರಕೃತಿ ವಿದ್ಯಾ ಮಾಯಂತು ಮಹೇಶ್ವರಂ ಅದಕ್ಕೆ ಮಾಯೆ ಎಂಬುವಂತಹದ್ದು ಅದು ಮಹೇಶ್ವರನ ಒಂದು ಮಾಯಾ ಅಂಬುವಂತಹದ್ದು ಅಂತ ತಿಳ್ಕೊಂಡು ಹೇಳ್ಬೇಕಾಗಿದೆ ಅಂದ್ರೆ ತಾತ್ಪರ್ಯ ಇಷ್ಟೇ ಅದೇ ಈಗ ಒಂದು ನಾವು ಒಂದು ಉದಾಹರಣೆ ಹಂಗ ಈಗ ನಿರ್ವಚ್ಛಿನ್ನವಾಗಿರುವಂತಹ ಒಂದು ಆಕಾಶ ಸ್ವರೂಪದಲ್ಲಿ ಇರುವಂತಹ ಬ್ರಹ್ಮ ಅವಾಗ ಈ ಸರ್ವಜ್ಞತ್ವಾದಿ ಗುಣಗಳನ್ನ ನೀವು ಹೆಂಗ್ ನಾವು ಆರೋಪ ಮಾಡ್ತೀವಿ ಅಂತಕೊಂಡ್ರೆ ಮಾಯೆ ಎಷ್ಟು ಭಾಗ ಅದನೋ ಅಷ್ಟು ಭಾಗ ಇದು ಪ್ರಪಂಚ ಮಾಯೆ ಸಂಪೂರ್ಣ ಆ ಪರಿಣಾಮವೇ ಈ ಪ್ರಪಂಚದಲ್ಲಿ ಇರುವಂತಹದ್ದು ಮಾಯೆ ಎಷ್ಟು ಭಾಗ ಅದನೋ ಅದು ಅಷ್ಟು ಅಷ್ಟು ಆ ಚೈತನ್ಯವನ್ನು ಮುಚ್ಚಿ ಹಾಕೊಂಡ್ಬಿಟ್ಟಿರ್ತದೆ ಎಷ್ಟು ಭಾಗಕ್ಕೆ ಆ ಮಾಯೆ ಸಂಪರ್ಕ ಬರ್ತದೋ ಚೈತನ್ಯದ ಒಂದು ಸಂಪರ್ಕ ಬರ್ತದೋ ಅಷ್ಟು ಆ ಚೈತನ್ಯ ಭಾಗಕ್ಕೆ ಈಶ್ವರ ಅಂತ ಈ ಮಾತನ್ನ ಉದಾಹರಣೆ ಅಂತಕೊಂಡ್ರೆ ಈಗ ಒಂದು ಹೊಸದಾಗಿರುವಂತಹ ಒಂದು ಸ್ಟೀಲಿನ ತಾಕ್ ತಗೊಂಡಿರ್ತೇವೆ ಸ್ಟೀಲಿನ ತಾಕ್ ತಗೊಂಡಿರ್ತಾಗ ನಡುವೆ ಒಂದು ಸ್ಟಿಕರ್ ಹಚ್ಚಿರ್ತಾರೆ ಆ ಸ್ಟಿಕರ್ ಹಚ್ಚಿ ಅದ್ರ ಮೇಲೆ ಹೆಸರು ಅಥವಾ ಚಿತ್ರನು ಆ ರೀತಿಯಾಗಿ ಅದನ್ನ ಅವರು ತಮ್ಮ ಒಂದು ಟ್ರೇಡ್ ಮಾರ್ಕ್ ಹಾಕಿರ್ತಾರೆ ಈಗ ಆ ಇಡೀ ತಾಕ ಎಂಬುವಂತಹದ್ದು ತಾಟಿನ ಲಗಲಗಲ ಹೊಳಿತಿರ್ತದೆ ಆದ್ರೆ ಆ ಸ್ಟಿಕರ್ ಎಷ್ಟು ಹಚ್ಚಿರ್ತಾರಲ್ಲ ಅಷ್ಟು ಭಾಗ ಆ ತಾಟಿನ ಅಷ್ಟು ಭಾಗವನ್ನು ಅದು ಸ್ಟಿಕರ್ ಮುಚ್ಚಿ ಹಾಕ್ಬಿಟ್ಟಿರ್ತದೆ ಅಷ್ಟು ಭಾಗ ಮುಚ್ಚಿ ಹಾಕಿ ತನ್ನ ಒಂದು ಹೆಸರನ್ನ ತೋರಿಸುತ್ತದೆ ತನ್ನ ಒಂದು ಆಕಾರವನ್ನು ತೋರಿಸ್ತದೆ ಅದು ತನ್ನ ಒಂದು ಲೀಲೆಯನ್ನ ತನ್ನ ಒಂದು ವಿಚಾರವನ್ನ ವಿಕಾರವನ್ನ ತೋರಿಸ್ತದೆ ಅದು ಹಂಗ ಅದು ಎಷ್ಟು ಭಾಗ ಮುಚ್ಚಿ ಹಾಕಿರ್ತದೋ ಅದೇ ಈಶ್ವರ ಇದ್ದಂಗ ಬಾಕಿಗೆಲ್ಲ ನಿರವಚ್ಛಿನ್ನ ಆಕಾಶ ಸ್ವರೂಪದಲ್ಲಿರುವಂತಹ ಒಂದು ಬ್ರಹ್ಮ ಅದು ಎಷ್ಟು ಭಾಗ ಮುಚ್ಚಿರ್ತದೋ ಅಷ್ಟು ಭಾಗ ಅದು ಈಶ್ವರ ಯಾಕಂದ್ರೆ ಅಷ್ಟು ಇದು ಮಾಯೆಯ ಒಂದು ಸಂಪರ್ಕದಲ್ಲಿ ಬರುವುದರಿಂದ ಆ ರೀತಿಯಾಗಿ ಅದು ಅದೇ ಅಲ್ಲಿ ಸರ್ವಜ್ಞತ್ವ ಸರ್ವ ಸರ್ವಶಕ್ತಿಮತ್ವ ಅಂಬುವಂತಹದ್ದು ಅದರ ಒಂದು ಉಪಾಧಿಯ ಕಾರಣದಿಂದ ಅದು ಬರ್ತದೆ ಹೊರತು ಅದನ್ನ ತೆಗೆದುಬಿಟ್ರೆ ಪೂರ್ತಿ ನಿರವಚ್ಛಿನ್ನವಾಗಿರುವಂತಹ ಆಕಾಶ ಸಾಧನೆ ಇರ್ತದೆ ಅನಿಸಿಕೊಂಡು ಹಂಗ ಆ ರೀತಿಯಾಗಿ ಅವು ಅಲ್ಲೇ ಅದು ನಮ್ಮ ಈಶ್ವರ ಮತ್ತೆ ಆ ಈಶ್ವರ ಹೇಳಬೇಕಾಗ್ತದೆ ಈಶ್ವರಲ್ಲಿ ಸರ್ವಸತ್ಪಾಯಗಳನ್ನ ಮತ್ತೆ ಬೇಕು ಅಂದ್ರೆ ಇನ್ನೊಂದು ನಾವು ದೃಷ್ಟಾಂತ ನೋಡುದು ಅಂದ್ರೆ ಆ ಮಾಯಾ ಅಂಬುವಂತಹ ಏನದಲ್ಲ ಅದು ಈಶ್ವರನಿಗೆ ಅಧೀನವಾಗಿರುವಂತಹ ಮಾಯಾ ಅಂತ ಪ್ರಕೃತಿ ವಿದ್ಯಾ ಮಾಯಂತೂ ಮಹೇಶ್ವರಂ ಅಂತಕೊಂಡು ಹೇಳಿದಂಗೆ ಮಾಯ ಎಂಬುವಂತಹದ್ದು ಅವು ಈಶ್ವರಿಗೆ ಅಧೀನವಾಗಿರುವಂತಹದ್ದು. ಇಲ್ಲೇ ಜೀವನಿಗೂ ಕೂಡ ಅದೇ ಪರಮಾತ್ಮ ಅನೇನ ಜೀವೇನಾತ್ಮ ಪುರುಷ ನಾಮರೂಪೇ ವ್ಯಾಕರವಾಣಿ ಇತ್ಯಾದಿಗಳಿಂದ ಇವನ ಜೀವನ ಒಂದು ಅಂತಃಕರಣದಲ್ಲಿ ಪ್ರವೇಶ ಮಾಡಿ ಅಲ್ಲಿ ಅವ ಜೀವಾತ್ಮ ಅಂತಕೊಂಡು ಅನಿಸೋತಾನ ಅವ ಅಲ್ಲಿ ಪರಮಾತ್ಮ ಅಂತಕೊಂಡು ಅನಿಸೋತಾನ. ಇಲ್ಲಿ ಇವಾಗ ಅವಿದ್ಯಾ ಅಂಬುವಂತಹದ್ದಿರ್ತದೆ ಅಲ್ಲಿ ಅವು ಮಾಯಾ ಅಂಬುವಂತಹದ್ದಿರ್ತದೆ. ಅಲ್ಲಿ ಮಾಯೆಗೆ ಮಾಯಾ ಅಂಬುವಂತಹದ್ದು ಪರಮಾತ್ಮನಿಗೆ ಅಧೀನ. ಇಲ್ಲಿ ಇವ ಜೀವಾತ್ಮ ಅಂಬುವಂತಹವು ಅವಿದ್ಯೆಗೆ ಅಧೀನವಾಗಿರುವಂತಹದ್ದು. ಅಷ್ಟೇ ವ್ಯತ್ಯಾಸ. ಒಂದು ನನ್ನ ದೃಷ್ಟಾಂತ ನಾವು ನೋಡ್ಬೇಕು ಅಂತಕೊಳ್ತಂದ್ರೆ ಈಗ ಒಂದು ದೊಡ್ಡ ಕಂಪನಿ ಮಾಲಕ ಇರ್ತಿರ್ತಾನ. ಆ ಕಂಪನಿ ಮಾಲಕ ಅವ ಅಲ್ಲಿ ಅವೊಬ್ಬ ಅಸಿಸ್ಟೆಂಟ್ ಇರ್ತಾನ ಬಗ್ಗೆ ಇವ ಏನ್ ಹೇಳ್ತಾನ ಅದನ್ನ ಅಕ್ಕಿ ಬರ್ಕೋಬೇಕು ಆ ರೀತಿಯಾಗಿ ಆಡಿದಾಗ ಹೇಳ್ದಂಗೆ ಮಾಡ್ಬೇಕವ ಮಾಡ್ಬೇಕಿ ಅಂದ್ರೆ ಅಕ್ಕಿ ಇವನಿಗೆ ಅಧೀನರಾಗಿರುವಂತಹ ಸ್ತ್ರೀ ಆಗಿರುವಂತವಳು. ಮನೆಗೆ ಬರ್ತಾನವ ಮನೆಗೆ ಬಂದಾಗ ಮನೆಯೊಳಗೆ ಹೇಳ್ತಿರ್ತಾಳ ಅಲ್ಲಿ ಅವ ಹೇಳಿ ಹೆಂಗ್ ಹೇಳಿರ್ತ ಹೆಂಗ್ ಕೇಳ್ತಿರ್ತಾನವ. ಅಂತಹ ಸಂದರ್ಭದೊಳಗ ಅವ ಹೆಂಡತಿಗೆ ಅಧೀನನಾಗಿರುವಂತವ ಅದೇ ವ್ಯಕ್ತಿ ಹೆಂಡತಿಗೆ ಅಧೀನನಾಗಿರುವಂತವನು. ಅಂದ್ರೆ ಇಲ್ಲಿ ಎರಡು ಕಡೆಗೆ ಸ್ತ್ರೀ, ಒಂದ್ ಕಡೆಗೆ ಆ ಸ್ತ್ರೀ ಅವನಿಗೆ ಅಧೀನನಾಗಿರುವಂತವಳು, ಇಲ್ಲಿ ಆ ಅವನೇ ಸ್ತ್ರೀಗೆ ಅಧೀನನಾಗಿರುವಂತವನು. ಈ ರೀತಿಯಾಗಿ ಜೀವ ಮತ್ತು ಬ್ರಹ್ಮಗಳನ್ನ ನಾವು ಅವರ ಒಂದು ಸ್ವರೂಪ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯದ ಎಂಬುವಂತಹ ಒಂದು ಮಾತನ್ನು ನಾವು ತಿಳ್ಕೋಬೇಕು. ಮತ್ತು ಅದೇ ರೀತಿಯಾಗಿ ಅಲ್ಲಿ ಇನ್ನೊಂದು ತಿಳ್ಕೊಳ್ತಂದ್ರೆ ಈಗ ಒಬ್ಬ ಕಳ್ಳ ಇರ್ತಾನ, ಕಳ್ಳನ ಹಿಂದೆ ಇಬ್ರು ಪೊಲೀಸರು ಇದ್ರಿರ್ತಾರ. ಇಲ್ಲಿ ತಗೊಂಡ ಒಬ್ಬ ಪೊಜ್ದಾರ್ ಇರ್ತಾನ, ಪೊಜ್ದಾರ್ ಅಂತ ಕೊಂಡಲ್ಲಿ ಇನ್ಸ್ಪೆಕ್ಟರ್ ಅವನ್ ಇನ್ಸ್ಪೆಕ್ಟರ್ ಅವನ ಹೆಣ್ಣು ಇಬ್ರು ಪೊಲೀಸರು ಇರ್ತಾರ. ಎರಡೂ ಕಡೆ ಇಬ್ರು ಪೊಲೀಸರು ನಿಂತಿರ್ತಾರ. ಆ ವ್ಯತ್ಯಾಸ ಏನು ಅಂತಕೊಂಡ್ರೆ ಅವರು ಇವರು ಇವ ಇನ್ಸ್ಪೆಕ್ಟರ್ ಹೆಂಗ್ ಹೇಳ್ತಾನೋ ಹಂಗ ಅವರು ಪೊಲೀಸರು ಕೇಳಬೇಕಾಗ್ತದೆ. ಇಲ್ಲಿ ಪೊಲೀಸರು ಹೆಂಗ್ ಹೇಳ್ತಾರೋ ಹಂಗ ಇವಾಗ ಕಳ್ಳ ಕೇಳಬೇಕಾಗ್ತದೆ. ಅವರಿಗೆ ಅಧೀನ ಇವ ಅವರೇ ಇವನಿಗೆ ಅಧೀನವಾಗಿರುವಂತಹದ್ದು. ಅಲ್ಲೇ ಹಿಂಗ ಬ್ರಹ್ಮ ಪರಮ ಈಶ್ವರ ಅಂಬುವಂತವ ಮಾಯೆಯನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡು ಜಗತ್ತನ್ನ ನಿರ್ವಹಣೆ ಮಾಡುವಂತವನು. ಆದ್ರೆ ಇಲ್ಲಿ ಅವಿದ್ಯೆಗೆ ಅಧೀನನಾಗಿ ಇದು ಜೀವ ಅಂಬುವಂತವ ನಿಮ್ಮ ಸಂಸಾರದಲ್ಲಿ ಬರುವಂತಹ ವ್ಯಕ್ತಿ ಎಂಬುವಂತಹ ಒಂದು ಮಾತನ್ನ ಅವರು ಇರುವಂತಹ ವ್ಯಕ್ತಿ ಅಥರ್ವಜ್ಞಾನ ಅಂತಕೊಂಡು ಯಾಕಾಗ್ತಾನ ಅಂತಕೊಂಡು ಅರ್ಥ ಅಧೀನಾಗಿರುವಂತವ ಅಂಬಂತು ಅಂದುಕೊಂಡೆ. ಅಲ್ಲೇ ಮಾಯಾವಿದ್ಯ ದೇವತೆ ಅವಿದ್ಯಾ ವಶೀಕೃತ ತಾಂಶ್ಯಾ ಸರ್ವಜ್ಞೇಶ್ವರ ಇದೇ ಮಾತನ್ನ ಹೇಳ್ತಾರೆ. ಮಾಯಾಬಿಂಬಂ ವಶೀಕೃತ ತಾಂಶ್ಯಾ ಸರ್ವಜ್ಞೇಶ್ವರ. ಇನ್ನ ಅವಿದ್ಯಾವಶಕಸ್ತುನ್ಯ ಅವಿದ್ಯೆಗೆ ಅಧೀನಾಗಿರುವಂತಹ ಜೀವ ಅಂಬುವಂತಹ ಮಾತ್ರ ಅವ ಅಲ್ಲಿ ಆ ವಿದ್ಯೆ ಹೇಳಿದಂಗೆ ಇಟ್ಟಿರುವಂತಹ ಒಂದು ಪರಿಸ್ಥಿತಿ ಬರ್ತಿದೆ ಎಂಬುವಂತಹ ಒಂದು ಮಾತನ್ನ ಹೇಳಿ ಇಷ್ಟೆಲ್ಲ ಏನಾದರೂ ಕೂಡ ಅಲ್ಲಿ ಅದಕ್ಕೆ ವಿದ್ಯಾಗತ ನಾಮ ರೂಪೋ ಉಪಯೋಗಿ ಈಶ್ವರೋ ಭಾತಿ. ಅವಿದ್ಯಾ ಒಂದು ಮಾಯೆಯ ಒಂದು ಸಂಪರ್ಕದ ಉಪಾಧಿಯಿಂದ ಮಾತ್ರ ನಮಗ ಅಲ್ಲಿ ಈಶ್ವ ಅಂತ ಹೇಳಿ ಬರ್ತಾ ಹೊರತು ಅದಕ್ಕೆ ಬಾಕಿ ಇಲ್ಲ. ಅದಕ್ಕೆ ಈ ರೀತಿಯಾಗಿ ಮೂಲ ಸಿದ್ಧಾಂತ ಪ್ರತಿಜ್ಞಾವಾಕ್ಯ ಏನಿತ್ತು ಅಂತಕೊಂಡ್ರೆ ಏನಾಶ್ರಿತಂ ಹೋಗಿ ಏಕ ವಿಜ್ಞಾನ ಸರ್ವಂ ವಿಜ್ಞಾತಂ ಭೂತಿ ಅಂತ ಮೂಲಕ ಎಲ್ಲ ದೃಷ್ಟಾಂತ ಹೇಳ್ಬೋದು ಹೇಳ್ಬೋದು ಬಂದ್ರು. ಅದಕ್ಕೆ ಈ ಮೂಲ ಬ್ರಹ್ಮವನ್ನು ನಾವು ತಿಳ್ಕೊಂಡ್ಬಿಟ್ಟು ಇಟ್ಟುಕೊಂಡ್ರೆ ಎಲ್ಲಾ ಜಗತ್ತನ ಎಲ್ಲ ತಿಳ್ಕೊಂಡಂಗಾಗ್ತದೆ ಎಂಬುವಂತ ಒಂದು ಮಾತು. ಕಾರ್ಯ ಕಾರಣ ಇವುಗಳಲ್ಲಿ ಭೇದ ಇಲ್ಲ ಅಂತ ಹೇಳಿದ್ರೆ ಮಾತ್ರ ಕೊಡ್ತದೆ. ಇದು ಬೇರೆ ಎಲ್ಲೊಂದ ಇತ್ತು ಇದೊಂದು ಬೇರೆ ಎಲ್ಲಿ ಕೊಟ್ಟು ಇರ್ಕೊಟ್ಟು ಇಟ್ಟುಕೊಂಡು ಅದನ್ನ ತಿಳ್ಕೊಂಡ ಅದು ಒಂದು ಟ್ಯಾಂಕ್ ಹೋಗ್ಬಿಡ್ತು ಅಂತಕೊಂಡು ಹಿಂಗಾಗಿ ಹೋಗ್ಬಿಡುತ್ತೆ. ಅದೆಲ್ಲ ಇದಕ್ಕೆ ಕಾರಣೀಭೂತವಾಗಿರುವಂತಹ ತಗೊಂಡ್ಬಿಟ್ರೆ ಕಾರ್ಯ ಎಂಬುವಂತಹ ಒಂದು ಎಲ್ಲ ಸ್ಪಷ್ಟವಾಗಿ ನಾನು ತಗೊಂಡು ಹೋಗ್ತದೆ ಎಂಬುವಂತಹ ಮಾತನ್ನ ಈ ಒಂದು ಸೂತ್ರದ ಮುಖಾಂತರವಾಗಿ ವರ್ಣನೆ ಮಾಡಿದ್ರು. ಇನ್ನ ಮುಂದೆ ಇನ್ನೂ ಕೆಲವು ಸೂತ್ರ ಭಾರತ ಅವೇ ಸುಲಭವಾಗಿರುವಂತಹ ಸೂತ್ರ ಭಾವೇಶೋಪಲಬ್ಧೇ ಅಂತ ಮುಂದಿನ ಸೂತ್ರ. ಅಂದ್ರೆ ಈಗ ಕಾರಣ ಇದ್ರೆ ಮಾತ್ರ ಕಾರ್ಯ ಎಂಬುವಂತಹದ್ದು ನಮಗೆ ಸಿಗಲಿಕ್ಕೆ ಸಾಧ್ಯ. ಭಾವೇಶೋಪಲಬ್ಧೇ ಅನ್ಸ್ಕೊಂಡ್ರೆ ಕಾರ್ಯ ಎಂಬುವಂತ ಕಾರಣ ಎಂಬುವಂತಹದ್ದಿದ್ರೆ ಮಾತ್ರ ಅದರಿಂದ ಕಾರ್ಯ ಎಂಬುವಂತಹದ್ದು ನಮಗೆ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಕಾರಣ ಇಲ್ಲದೆ ಇದ್ರೆ ಅಭಾವದಿಂದ ಕಾರ್ಯ ಎಂಬುವಂತಹ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇದೇ ಒಂದು ಅದು ಆ ರೀತಿಯಾಗಿ ನಾವು ಅದನ್ನ ಕಲ್ಪನೆ ಮಾಡಿ ಬರುಲ್ಲ ಅಂಬುವಂತ ಸತ್ವಾಚಾವರಸ್ಯ ಅಂತಕೊಂಡು ಏನಿರ್ತದೆ. ಸತ್ವ ಕಾರ್ಯ ಎಂಬುವಂತಹದ್ದು ಕಾರಣದಲ್ಲಿ ಇರುವುದರಿಂದ ಅದರಿಂದ ಅದು ಆ ರೀತಿಯಾಗಿ ಪ್ರಕಟವಾಗಿರುವಂತಹದ್ದು ಅವರಸ್ಯ ಅವರಸ್ಯ ಅಂದ್ರೆ ಉತ್ತರ ಕಾಲದಲ್ಲಿ ಬರುವಂತಹದ್ದು. ಅಂದ ಮೇಲೆ ಪೂರ್ವ ಕಾಲದಲ್ಲಿ ಎಲ್ಲಿ ತಂಗ್ರದು ಅದು ಕಾರಣದಲ್ಲಿ ಇತ್ತು ಅಂತ ಒಂದು ಮಾತನ್ನು ಹೇಳಬೇಕಾಗಿದೆ. ಅದಕ್ಕೆ ಸತ್ವಾಚಾವರಸ್ಯ ಎಂಬುವಂತಹದ್ದು. ಅದಕ್ಕೆ ಅಸದ ಕಾರಣ ಉಪಾದಾನ ಗ್ರಹಣ ಸರ್ವಸಂಭವ ಭಾವ ಶಕ್ತಸ್ಯ ಶಕ್ಯಕರಣ ಕಾರಣ ಭಾವ ಸತ್ತಾರ್ಯಂ ಅಂತ ಹೇಳ್ಕೊಂಡು ಸಾಂಖ್ಯಕಾರಿಕ ಸಾಂಖ್ಯರು ಏನು ಹೇಳ್ತಾರೆ ಆ ಯುಕ್ತಿಗಳನ್ನೇ ಇದ್ದು ಓದ್ಪದಂತೆ ಅಂದ್ರೂ ಕೂಡ ಅದನ್ನ ಹೇಳಿ ಅದನ್ನ ಆಡಿದ ಕಾರ್ಯ ಮತ್ತು ಕಾರ್ಯಗಳಲ್ಲಿ ಹಿಡಿಯದು ಇಲ್ಲ ಅಂಬುವಂತಹ ಒಂದು ಮಾತನಲ್ಲಿ ಹೇಳಬೇಕಾಗಿದೆ. ಮುಂದೆ ಅಸತ್ಯೋಪದೇಶಾನ್ ನೇತ ಜೈನ ಧರ್ಮಾಂತರೇಣ ವಾಕ್ಯ ಶೇಷಾತ್ ಮುಂದಿನ ಒಂದು ಸೂತ್ರೊಳಗ ಈಗ ಅಸತ್ವಾಗ್ರ ಆಸೀನ ಸೂತ್ರ ಬರ್ತದೆ ಅಂದ್ರೆ ಆ ಅಭಾವ ಮೊದಲೇ ಇತ್ತು ಅಭಾವದಿಂದಲೇ ಇದು ಈ ರೀತಿಯಾಗಿ ಒಂದು ಜಗತ್ತು ಹುಟ್ಟದ ಯಾಕೆ ಹೇಳಬಾರದು ಅಂತ ತಿಳ್ಕೊಂಡು ಕೇಳಿದ್ರೆ ಯಾಕಂದ್ರೆ ಸೂತ್ರನೇ ಅದಕ್ಕೆ ಕಾರಣ ಅಸತ್ವಾಗ್ರ ಆಸೀನ ತಿಳ್ಕೊಂಡು ಬರ್ತದೆ ಅದಕ್ಕೆ ಅವರು ಧರ್ಮಾಂತರೇಣ ವಾಕ್ಯದಿಂದ ಧರ್ಮ ಅಂತಂದ್ರೆ ಇನ್ನೊಂದು ಸ್ವರೂಪದಲ್ಲಿ ಕಾರ್ಯ ಆಗುವಂತಹದ್ದು ಕಾರಣದಲ್ಲಿ ಇತ್ತು ಅದೇ ರೀತಿಯಾಗಿ ಯುಕ್ತಿ ಶಬ್ದಾಂತರಾಕ್ಯ ಅಂತಕ್ಕಂಥದ್ದು ಬಹಳಷ್ಟು ಯುಕ್ತಿಗಳಲ್ಲಿ ಕೊಡುವಂತ ಅಂದ್ರೆ ಅನೇಕ ಈ ಲಕ್ಕಾಪಾದ ಯುಕ್ತಿಗಳನ್ನೇ ಕೊಟ್ಟುವಂತದ್ದು ಈ ಘಟದ ಅವಯವಗಳು ಏನಿರ್ತಾವ ಆ ಅವಯವಗಳ ಮೇಲೆ ಘಟ ಅನ್ನುವಂತಹದ್ದು ಬ್ಯಾರೇದನ್ನ ಬಂದು ಕೂತ್ಬಿಡ್ತದೆ ಮೊದಲು ಇದ್ದಿದ್ದಿಲ್ಲ ಮೊದಲು ಇದ್ದಿದ್ರೆ ಅಂದ್ರೆ ನೀವು ಮಣ್ಣಿನಿಂದ ನೀರು ಯಾಕೆ ತುಂಬರ್ಬೋದು ತುಂಬರ್ಬೋದು ನೀವು ಮಣ್ಣಿನ ನೀರು ತುಂಬರ್ಬೋ ಅಂತ ಹಂಗಾಗುವುದಿಲ್ಲ ಮಣ್ಣಿನ ಬುದ್ಧಿಗೆ ನೀರು ತರಲಿಕ್ಕೆ ಆಗುದಿಲ್ಲ ಆದ್ರೆ ಅದು ಆಕಾರ ಬುದ್ಧಿ ಹಾಕೋಬೇಕಾಗ ಅದಕ್ಕೆ ಕಷ್ಟ ಅಂಬುವಂತಹದ್ದು ಅವಯವದಲ್ಲಿ ಬಂದು ಕೂರ್ತದೆ ಎಂಬುವಂತಹದ್ದು ನ್ಯಾಯಕರು ಇತ್ಯಾದಿ ಅವರು ಅಸತ್ಕಾರ್ಯವಾದಿಗಳು ಅಂತ ಅವರು ವಹಿಸುತ್ತಾಂತ ಇದು ಹಂಗಲ್ಲ ಅದೇ ಘಟ ಅಂಬುವಂತಹದ್ದಿರದೇ ಇದ್ರು ಘಟದ ಅಂಶಗಳು ಸೂಕ್ಷ್ಮವಾಗಿ ಅಲ್ಲಿ ಇದ್ದೇ ಇರ್ತಿರ್ತಾವ ಅದು ಬೇರೆ ಒಂದು ಆಕಾರದಲ್ಲಿ ಪ್ರಕಟವಾಗುವಂತಹದ್ದು ಘಟಾಕಾರ ಆಕಾರವನ್ನು ಕಂಪುಗುರಿವಾಗಿ ಮತ್ತು ಅಂಬುವಂತಹ ಆಕಾರದಲ್ಲಿ ಪ್ರಕಟವಾಗಿ ಅದರ ಒಂದು ಅಲ್ಲಿ ವೈಶಿಷ್ಟ್ಯ ಅಂತ ಬೇರೆ ತಿಳ್ಕೊಂಡು ನಾವಲ್ಲಿ ಹೇಳಿದ್ದ ಅದ ಹೊರತು ಆದ್ರೆ ಅದು ಬ್ಯಾರೆ ಅಂತ ಹೇಳಿಕ್ಕೆ ಆಗುವಲ್ಲ ಹೊರತು ಯಾಕಂದ್ರೆ ಅದು ಮೂಲ ಕಾರಣವಾಗಿರುವಂತಹದ್ದು ಮೃತ್ತಿಕೆಯೇವ ಸತ್ಯಂ ಎಂಬುವಂತ ಮಾತು ಬಂಗಾರಾದಿಗಳಿಗೆ ಆಭರಣಗಳು ಬೇಕಾಗ್ತವೆ ಅಂತಕೊಂಡ್ರೆ ಬಂಗಾರಗಳಿಗೆ ಬೇಕಾಗ ಆಭರಣಗಳಿಗೆ ಕಾರಣೀಭೂತವಾಗಿರುವಂತಹದ್ದು ಯಾವುದು ಅಂತಕೊಂಡು ಕೇಳಿದ್ರೆ ಬಂಗಾರ ಅಂತ ಅದರಿಂದಲೇ ಆ ರೀತಿಯಾಗಿ ಇರುವಂತಹದ್ದು ಈಗ ಹಾಲು ಮೊಸರು ಇತ್ಯಾದಿಗಳಿಗೆ ಅಲ್ಲಿ ಮೊಸರಿಗೆ ಕಾರಣ ಏನು ಅಂತಕೊಂಡು ಹಾಲು ಅಂತಕೊಂಡು ಹೇಳ್ಬೇಕು ಈಗ ಆಭರಣಗಳನ್ನ ತಯಾರು ಮಾಡಿದ ಆ ಆಭರಣ ತಯಾರು ಮಾಡಿದ್ರು ಕೊಡ್ತದೆ ಹಾಗೆ ಅದು ಕಾರ್ಯ ಅವು ಕಾರ್ಯ ಬ್ಯಾರೆ ಹೇಳ್ಬಿಟ್ಟು ಕೊಡ್ತಾರೆ ಅಲ್ಲಿ ಈಗ ಕಾರ್ಯ ಬ್ಯಾರೆ ಅದ ಅಂತ ನಾವು ಹೇಳ್ಬಿಟ್ರೆ ಅಭಾವದಂದ್ರೆ ಬರ್ಬೇಕಾಯ್ತಂಗದ ಕಾರಣದಲ್ಲಿ ಕಾರ್ಯ ಇಲ್ಲ ಅಂತ ಕೊಡ್ತಾರೆ ಬಿಕ್ಕತ್ ನೀವು ಕಾರಣ ಬ್ಯಾರೆ ಯಾವ್ದಾದ್ರು ಇದು ಏನು ಇಲ್ಲ ಅಂತ ಅಭಾವದಿಂದ್ರೆ ಅದು ಹುಟ್ಟದಂತ ಗುಣ ಮಾಡ್ಬೇಕಾದ್ರು ಅಂದ್ರೆ ಯಾವ್ದು ಬೇಕಾದ್ರಿಂದ ಬೇಕಾದ್ರೂ ಹುಟ್ಟು ಅಂತ ಗುಣ ಹೋಗ್ತದೆ ಅಂತ ಹೋಗಲ್ಲ ಯಾವ ಕಾರ್ಯದಿಂದ ಯಾವ ಕಾರಣದಿಂದ ಕಾರ್ಯ ಹುಟ್ಟದೋ ಅದರಿಂದನೇ ಕಾರ್ಯ ಹುಟ್ಟದ ಹೊರತು ಬೇರೆ ಯಾವುದರಿಂದ ಈಗ ಪಟ ಹುಟ್ಟಬೇಕಾದ್ರೆ ಮೃತ್ತಿಕಾದಿಂದ ಹುಟ್ಟುವುದಿಲ್ಲ ತಂತುಗಳಿಂದಲೇ ಹುಟ್ಟುವಂತಹದ್ದು ಘಟ ಹುಟ್ಟಬೇಕಾದ್ರೆ ತಂತುಗಳಿಂದ ಹುಟ್ಟುವುದಿಲ್ಲ ಅದು ಮೃತ್ತಿಕಾದಿಂದ ಹುಟ್ಟುವಂತಹದ್ದು ಯಾಕೆ ಉಪಾದಾನದ ಘಟ ಆ ಉಪಾದಾನ ಕಾರಣ ಯಾವ್ದು ಅದನ್ನೇ ನಾವು ತಗೋತೇವೆ ಇಟ್ಕೊಂಡ್ರೆ ಅದನ್ನ ತಯಾರು ಮಾಡುವಂತಹದ್ದು ಅಂತಕೊಂಡ್ರೆ ಹಿಂಗ ನಾನಾ ರೀತಿಯಾಗಿರುವಂತಹ ಯುಕ್ತಿಗಳನ್ನು ಹೇಳಿ ಯುಕ್ತೆ ಶಬ್ದಾಂತರಾಚ ಇನ್ನು ಕೆಲವು ಅನೇಕ ಶಬ್ದಗಳನ್ನು ಶಬ್ದಗಳಿಂದಲೂ ಕೂಡ ಅಲ್ಲಿ ನಾವು ಅದನ್ನ ಕೆಲವು ಒಂದು ಅಂಬುವಂತಹ ಮಾತನ್ನ ಹೇಳ್ಬೇಕಂದ್ರೆ ಶಬ್ದಾಂತರಾಚ್ಯ ಅಂತಕ್ಕಂತ ಮೌಲ್ಯ ಐದು ಅಲ್ಲಿ ಇನ್ನು ಕೆಲವು ಇನ್ನೂ ಕೆಲವು ಶ್ರುತಿ ವಾಕ್ಯವು ಯಾವ ಬರ್ತಾವ ಅಂತಕೊಂಡ್ಬಿಟ್ರೆ ಅಲ್ಲಿ ಅದಕ್ಕೆ ಅಲ್ಲಿ ಅದಕ್ಕೆ ಅವು ಬೇರೆ ಯಾವ ಇದ್ರು ಕೂಡ ಅಲ್ಲಿ ಮುಖ್ಯವಾಗಿ ನಮಗ ಅದು ಆ ಕಾರ್ಯವನ್ನು ಬಿಟ್ಟು ಕಾರ್ಯದ ಒಂದು ಸ್ವರೂಪದಲ್ಲಿ ಅದು ಸ್ವರೂಪದಲ್ಲಿ ಅದು ಅದಂತಂಬುವಂತಹ ಒಂದು ಮಾತನ್ನ ಹೇಳಿ ಬೇರೆ ಬೇರೆ ಶಬ್ದಗಳಿಂದಲೂ ಕೂಡ ಅದು ಇನ್ನೂ ವಾಕ್ಯವನ್ನು ನಾವು ಅದನ್ನು ಶಬ್ದ ಕೂಡಬಹುದು ಅಂತಂಬುವಂತಹ ಮಾತನ್ನ ಹೇಳಿ ಅದರ ಒಂದು ಸೂತ್ರವನ್ನು ಅವರು ಹೊಂದುತ್ತಾರೆ ಅಂದ್ರೆ ಈಗ ಏಕೆ ವಿಜ್ಞಾನ ಇಲ್ಲ ಸರ್ವ ವಿಜ್ಞಾನ ಸನ್ನತೆ ಮಾಡಿ ಮುಂದೆ ಅದು ಅದೇ ರೀತಿಯಾಗಿ ಎಲ್ಲ ಒಂದು ಸೂತ್ರಗಳಿಂದ ಬೇರೆ ಬೇರೆ ಕೆಲವು ಸಣ್ಣ ಆಕ್ಷೇಪಗಳನ್ನು ತೋರಿಸಿ ಮತ್ತೆ ಶಕ್ತಿ ವಾಕ್ಯಗಳನ್ನು ತೋರಿಸಿ ಪಟವಚ್ಚ ಯಥಾಚ ಪ್ರಾಣ ಆದಿ ಇನ್ನೂ ಎರಡು ಸೂತ್ರಗಳಿಂದ ಒಂದು ಮಾತ್ರ ಹೇಳ್ತಾರೆ ಪಟವಚ್ಚ ಅಂತಕೊಂಡ್ರೆ ವಸ್ತ್ರವನ್ನು ನಾವು ಮಡಚಿಟ್ಟಿದ್ದೇವೆ ಮಡಚಿರುವಂತಹ ವಸ್ತ್ರ ಅಲ್ಲಿ ನಾವು ಬಿಚ್ಚಿದ ಹೊತ್ತಿನಾಗ ಅದು ದೊಡ್ಡದಾಗಿ ಬಿಡ್ತದೆ ಅಂದ್ರೆ ಮೊದಲೇ ಅದು ಆ ಸಂಕುಚಿತವಾಗಿರುವಂತಹದ್ದು ಸೂಕ್ಷ್ಮದಲ್ಲಿರುವಂತಹದ್ದು ನಂತರ ಅದು ವಿಸ್ತೃತವಾಗಿರುವಂತಹದ್ದಾಗುವಂತಹದ್ದು ಅದೇ ರೀತಿ ಯಥಾಚ ಪ್ರಾಣ ಆದಿ ಪ್ರಾಣಾಯಾಮವನ್ನು ಮಾಡಿರುವಂತಹ ಸಂದರ್ಭದೊಳಗೆ ಪ್ರಾಣ ಅಂಬುವಂತಹದ್ದು ಮೂಲ ಸೂಕ್ಷ್ಮ ರೂಪದಲ್ಲಿ ಅದು ಬೀಜ ರೂಪದಲ್ಲಿರುವಂತಹ ಕಾರಣದಲ್ಲಿ ಅದು ಕೂತಿರ್ತದೆ ನಂತರ ನಾವು ಪುನಃ ಯಾವಾಗ ಅದನ್ನ ಬಿಟ್ಟು ಹೋದಾಗ ಅದು ಯಾವಾಗ ಪ್ರಕಟ ಆಗ್ತದೆ, ಅದು ಅವ್ಯಕ್ತವಾಗಿರುವಂತಹದ್ದು ನಂತರ ವ್ಯಕ್ತವಾಗಿರುವಂತಹದ್ದಾಗ್ತದೆ. ಈಗ ಕೈ ಕಾಲು ನಾವು ಅದನ್ನ ಮಡ್ಕೊಂಡು ಕೂತಿದ್ದೇವೆ, ಅದನ್ನ ನಾವು ಬಿಚ್ಚಿನ ಅದು ಯಾವ ರೀತಿಯಾಗಿ ಅದನ್ನ ಪುನಃ ಅದು ಅದು ಬೇರೆ ಇನ್ನೊಂದು ರೀತಿಯೊಳಗೆ ಅದು ವಿಸ್ತಾರವಾಗಿರುವಂತಹದ್ದು ಒಂದು ಕಂಡು ಬರ್ತದೋ, ಹಂಗ ಕಾರ್ಯ ಅಂಬುವಂತಹದ್ದು ಮೂಲ ಕಾರಣದಲ್ಲಿಯೇ ಇರುವಂತಹದ್ದು, ಅದು ಕೇವಲ ಪ್ರಕಟವಾಗ್ತದೆ, ನಾನಾ ಬೇರೆ ಬೇರೆ ರೀತಿಯಿಂದ ಪ್ರಕಟವಾಗ್ತದೆ. ಆದ್ರೆ ಶ್ರುತಿಗಳಲ್ಲಿ ಮಾತ್ರ ಯಾವುದು ಶ್ರುತಿ ಸ್ಪಷ್ಟವಾಗಿರುವಂತಹದ್ದು ಇರುವಂತ ಮುನ್ನ ಈ ನಾನಾ ರೀತಿಯಾಗಿ ಕಾಣುವಂತಹ ಇದು ಪ್ರಪಂಚ ಅಂಬುವಂತಹದ್ದು ಮಾತ್ರ ನಿಶ್ಚಿತವಾಗಿಯೂ ಕೂಡ ಇದು ಬ್ರಹ್ಮಾತ್ಮಕವೇ ಆಗಿರುವಂತಹದ್ದು, ಅದಕ್ಕೂ ಇದಕ್ಕೂ ಬೇರೆ ಇಲ್ಲ. ಅದೇ ಕಾರಣವಾಗಿರೋದ್ರಿಂದ ಅದಕ್ಕೂ ಇದಕ್ಕೂ ಬೇರೆ ಇಲ್ಲ. ನಮ್ಗೆ ನಮಗೆ ಆಗುವಂತಹ ಒಂದು ಜಗತ್ ಏನು ಅಂದುಕೊಂಡು ಕೇಳಿದ್ರೆ ಇದು ಸುಳ್ಳಾಗಿರುವಂತಹದ್ದು, ಅಸತವಾಗಿರುವಂತಹದ್ದು, ಪಾರಮಾರ್ಥಿಕ ದೃಷ್ಟಿಯಿಂದ ನಮಗೆ ಸುಳ್ಳವಾಗಿರುವಂತಹದ್ದು, ಬ್ರಹ್ಮಜ್ಞಾನ ಆಗೋಕ್ಕಿಂತ ಮೊದಲು ಇದೆಲ್ಲ ಸತ್ಯ ಅಂಬುವಂತಹ ಮಾತನ್ನು ನಾವು ನೆನಪಿಟ್ಕೊಂಡು ಅದೇ ರೀತಿಯಾಗಿ ಆ ಒಂದು ಬ್ರಹ್ಮವನ್ನ ನಾವು ತಿಳ್ಕೊಂಡು ಮುಂದೆ ನಾವು ಸಾಧನ ಮಾಡಿ ಅದರಲ್ಲಿ ಮುಂದೆ ಹೋಗಬೇಕು ಅಂತ ಮುಂದಾಗಿ ಚಂದ್ರಗೋತ್ಪಾದಾಚಾರ್ಯರು ನಮಗೆ ಸಾಧನ ಮಾಡಬಹುದು ಹೇಳಿ ಅದಕ್ಕೆ ಅಗ್ರಿ ಚಿತ್ತಶುದ್ಧಿ ಆಗುವ ಸಲುವಾಗಿ ಮೊತ್ತ ಮೊದಲನೇ ಒಂದು ಕೊಡ್ತಾರೆ ಭಗವಂತನ ಒಂದು ಉಪಾಸನೆಗೆ ಬಂದ್ಬಿಡ್ತಾರ ಅವರು ಭಜಗೋವಿಂದಂ ಭಜಗೋವಿಂದಂ ಅಂತ ಹೇಳ್ಕೊಂಡು ಏನೋ ಒಂದು ನಾಮಸ್ಮರಣೆಯ ಒಂದು ಉಪಾಯಗಳನ್ನು ಹೇಳಾರೆ. ಆ ರೀತಿಯಾಗಿ ನಾವು ಅದನ್ನ ಒಂದು ವರ್ಷ ಹೋಗ್ಬೇಕು ಅಂತ ಬರೀ ಎಲ್ಲಾ ತತ್ವಗಳನ್ನು ಹೇಳಿ ಹೇಳ್ಕೊಂಡು ಹೋಗ್ಬಿಟ್ರೆ ಈ ತತ್ವಗಳಿಂದ ಏನು ಪ್ರಯೋಜನ ಇಲ್ಲ. ತತ್ವಗಳನ್ನ ನೀವು ತಿಳ್ಕೊಂಬುದರಿಂದ ಪ್ರಯೋಜನ ಶಾಸ್ತ್ರೇಷ್ಟೇ ಪರಮಾರ್ಥ ಬುದ್ಧಿ, ಜಗತ್ತೇ ಪರಮಾರ್ಥ ಪರಮಾರ್ಥವಾಗಿರುವಂತಹದ್ದು, ಜಗತ್ತೇ ಸತ್ಯ ದೇಹನೇ ಸತ್ಯ ಅಂತ ನಾವು ತಿಳ್ಕೊಂಡ್ಬಿಡುತ್ತೇವೆ. ಆದ್ರೆ ಶಾಸ್ತ್ರವನ್ನು ಇನ್ನೆಲ್ಲ ತಿಳ್ಕೊಂಡು ಎದುರು ಅಂತಕೊಂಡ್ರೆ ನಿತ್ಯಾನಿತ್ಯ ವಸ್ತು ಬೇಕ, ಯಾವ್ದು ನಿತ್ಯ ಯಾವ್ದು ಅನಿತ್ಯ ಅಂಬುವಂತಹದ್ದು ನಾವು ತಿಳ್ಕೋಬೇಕು. ಅದಕ್ಕೆ ಜಗತ್ತಿಗೆ ಕಾರಣೀಭೂತವಾಗಿರುವಂತಹ ನಿತ್ಯವಾಗಿರುವಂತಹ ಬ್ರಹ್ಮವನ್ನು ನಾವು ಸರಿಯಾಗಿ ತಿಳ್ಕೊಂಡು ಆನಂದ ನಾವು ಸಾಧನೆ ಮಾಡಿಕೊಂಡು ಹೋಗಿಸಿಕೊಂಡು ಹೋಗುವಂತಹ ತತ್ವವನ್ನ ಅಲ್ಲಿ ಭಗವತ್ಪಾದಾಚಾರ್ಯರು ಈ ರೀತಿಯ ಎಲ್ಲ ಬೇಕಿದ್ದಾರೆ. ಮುಂದೆ ಸರ್ವ ಪ್ರದೇಶಾಧಿಕರಣ ಅಂದ್ಬಿಟ್ಟು ಮುಂದಿನ ಇನ್ನೊಂದು ಒಂದು ಇದು ಬರ್ತದೆ, ಅಧಿಕರಣ ಬರ್ತದೆ. ಮತ್ತು ಅಲ್ಲಿ ಮುಂದೆ ಅವರು ಬೇರೆ ಬೇರೆ ವಿಷಯಗಳನ್ನ ಚರ್ಚೆ ಮಾಡ್ತಾರೆ. ಇಷ್ಟು ಈ ಆರಂಭಣಾಧಿಕರಣ ಅನ್ನುವಂತಹದ್ದು ಬಹಳ ಕ್ಲಿಷ್ಟವಾಗಿರುವಂತಹದ್ದು, ಬಹಳಷ್ಟು ಆಕ್ಷೇಪಗಳು ಮಾಡುವಂತಹದ್ದು, ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿರುವಂತಹ ಒಂದು ವಿಷಯ ಅಥವಾ ಒಂದು ಅಧಿಕರಣ ಅಂತ ತಿಳ್ಕೊಂಡು ನಾವು ಬಹುದು. ಈ ರೀತಿಯಾಗಿ ಒಂದು ಭಾಷ್ಯದ ಕೆಲವು ಪಂಕ್ತಿಗಳನ್ನು ಅನುಸಂಧಾನ ಮಾಡುವಂತಹ ಒಂದು ಈ ಕಾರ್ಯಕ್ರಮಗಳನ್ನ ಏನು ಅನಂತಕುಮಾರ್ ನಮ್ಮ ವೇದಾಂತ ಒಂದು ಸಂಸ್ಥೆ ವತಿಯಿಂದ ಈ ರೀತಿಯಾಗಿ ಅವರು ಮಾಡಿರ್ತಾರೆ. ನಿಜವಾಗಿಯೂ ಅತ್ಯಂತ ಶೋಚನೀಯವಾಗಿರುವಂತಹ, ಯಾಕಂತ ಅಂತಂದ್ರೆ ಬರೇ ತತ್ವಗಳನ್ನ ಬೇಕಾದ ಹೋಗ್ಬೋದು, ಆದ್ರೆ ಭಗವತ್ಪಾದಾಚಾರ್ಯ ವಾಕ್ಯಗಳಲ್ಲಿರುವಂತಹ ಸ್ವಾರಸ್ಯ ಎಂಬುವಂತಹದನ್ನ ಅವನ್ನ ತಿಳ್ಕೊಂಡು ಹೋಗ್ಬೇಕು. ಅದರ ವೈಶಿಷ್ಟ್ಯ ಇರುವಂತಹ ಸಲುವಾಗಿನೇ ಆ ಒಂದು ಪರಂಪರೆ ಒಳ್ಳಿ ಸಲುವಾಗಿನ ಈ ರೀತಿಯಾಗಿ ನಾನಾ ರೀತಿಯಾಗಿರುವಂತಹ ಕಾರ್ಯಕ್ರಮಗಳು. ಅದ್ರ ನಮ್ಮಲ್ಲಿ ಒಂದು ಆರಾಧನೆ ಒಳಗೆ 5 ದಿವಸ ಪ್ರತಿ ವರ್ಷ 5 ಈಗ ಒಂದು 100 ವರ್ಷ ಆಯಿತು, ಪ್ರತಿ ವರ್ಷ 5 ದಿವಸ ಭಾಷ್ಯ ಪ್ರವಚನ ಭಾಷ್ಯದ ಪಂಕ್ತಿಗಳನ್ನು ಓದಿ ಅದರ ಅರ್ಥಾನುಸಂಧಾನ ಮಾಡುವಂತಹ ಒಂದು ಕಾರ್ಯಕ್ರಮ ನಮ್ಮಲ್ಲಿ ಅದು ವ್ಯಕ್ತಿ ಅದು ಮುಗಿತು. ಅದೇ ರೀತಿಯಾಗಿರುವಂತಹ ಈ ಒಂದು ಇದೇ ರೀತಿಯಾಗಿ ಇನ್ನೂ ಅನೇಕ ಈ ಬ್ರಹ್ಮಸೂತ್ರಗಳ ಅನೇಕ ಅಧಿಕಾರಿಗಳ ಸೂತ್ರಗಳನ್ನ ಅದು ಎಲ್ಲರಿಗೂ ತಿಳಿಯುವಂತಹ ಒಂದು ಕಾರ್ಯಕ್ರಮ ಹೇಳಿ ಎಂಬುವಂತಹ ಮಾತನ್ನು ಹೇಳಿ ಅವರಿಗೂ ಅನುಕೂಲ ಮತ್ತು ಇತರ ಸಹಾಯಕರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳನ್ನು ಒಳಗೊಂಡು ಮಾಡಿ ನನ್ನ ಈ ಕಾರ್ಯಗಳನ್ನ ಈ ಒಂದು ಸೇವೆಯನ್ನು
ಅದ್ಭುತವಾಗಿತ್ತು. ಈವರೆಗೆ ಅಮೋಘವೂ ವಿದ್ವತ್ ಪೂರ್ಣವೂ ಆದ ತಮ್ಮ ಅಮೃತಾಯಮಾನವಾದ ಪ್ರವಚನ ಅಷ್ಟೇ ಅಲ್ಲ, ನಿರರ್ಗಳವಾದ ಪ್ರವಚನದಿಂದ ನಮ್ಮೆಲ್ಲರಿಗೂ ಕೂಡ ಬ್ರಹ್ಮಸೂತ್ರ ಶಾಂಕರ ಭಾಷ್ಯದ ಆರಂಭಣಾಧಿಕರಣ ಇದರ ಸಮಗ್ರ ಪರಿಚಯವನ್ನ ಮಾಡಿಕೊಟ್ಟಿರ್ತಾರೆ. ಇಲ್ಲಿ 7 ಸೂತ್ರಗಳಿವೆ, ಅಲ್ಲಿ ಪ್ರಧಾನವಾಗಿ ಪ್ರಥಮನ್ಯತ್ವ ಆರಂಭಣ ಶಬ್ದಾದಿಭ್ಯ ಅಂತ ಸೂತ್ರವನ್ನು ತೆಗೆದುಕೊಂಡು ಅದನ್ನ ನಮಗೆ ವಿಸ್ತಾರವಾಗಿ ಆ ಭಾಷ್ಯ ವಾಕ್ಯಗಳ ಮೂಲಕ ನೇರವಾಗಿ ಸಾಕ್ಷಾತ್ ಭಾಷ್ಯ ವಾಕ್ಯಗಳ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾರೆ ವಿದ್ವಾಂಸರು ಅವರ ನಿರರ್ಗವಾದ ವಾದ ಶೈಲಿಯಲ್ಲಿ. ಇದು ಬಹಳ ಒಂದು ವಿವಾದಾತ್ಮಕವಾದ ಒಂದು ಭಾಗ, ಅದನ್ನ ಪೂಜ್ಯರು ಹೇಳಿದ್ರು. ಆಚಾರ್ಯರು ಮತ್ತೆ 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 ಈ ಒಂದು ಸೂತ್ರವನ್ನು ಹೇಳಿದ್ದಾರೆ, ಮತ್ತೆ ಲೋಕ ವತ್ತು ಲೀಲಾ ಕೈವಲ್ಯಂ ಅನ್ನುವಲ್ಲೂ ಅಲ್ಲಿಯೂ ಕೂಡ ಪ್ರಾಕ್ ಬ್ರಹ್ಮಾತ್ಮತಾವಗಮಾತ್ ಸರ್ವೇಷಾಂ ವ್ಯವಹಾರಾಣಾಂ ಸತ್ಯತ್ವಪತ್ತೇ ಅಂತ ಪದೇ 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 ಹೇಳಿದ್ದಾರೆ. ಅದನ್ನ ಪೂಜ್ಯರು ಒತ್ತಿ ಹೇಳಿ ಇಲ್ಲಿ ಯಾವ ವಿವಾದಕ್ಕೂ ಆಸ್ಪದವಿಲ್ಲ ಅಂತಕ್ಕಂತಹ ವಿಚಾರವನ್ನ ನಮಗೆ ಹೇಳಿದ್ದಾರೆ ಈ ಮಹಾನ್ ವಿದ್ವಾಂಸರು. ಇವರದು ಬಿಡುವಿಲ್ಲದ ಕಾರ್ಯಕ್ರಮ ನೋಡಿ, ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಈ ಹೊತ್ತು ಕೂಡ ತಮ್ಮ ಅಧ್ಯಾಪನವನ್ನ ಮುಂದುವರೆಸ್ತಾ ಇದ್ದಾರೆ. ಮತ್ತೆ ತಮ್ಮ ಶಂಕರಾಚಾರ್ಯ ಸಂಸ್ಕೃತ ಪಾಠಶಾಲೆ ಕಾರ್ಯಕ್ರಮ ಮತ್ತು ಸಂಶೋಧನೆ ತೊಡಗಿರತಕ್ಕಂತಹ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ. ಈ ಮಧ್ಯೆ ಈಗ ಸ್ವಲ್ಪ ವಿರಾಮ ಸಿಕ್ಕಿರಬಹುದು. ಈ ಮಧ್ಯೆ ಭಾರತಾದ್ಯಂತ ನಡೀತಾ ಇರತಕ್ಕಂತಹ ವಿದ್ವತ್ ಗೋಷ್ಠಿಗಳು, ವಿದ್ವತ್ ಪ್ರವಚನ, ಇವುಗಳಲ್ಲಿ ಭಾಗವಹಿಸುವಿಕೆ, ಹೀಗೆ ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮದ ಮಧ್ಯೆಯೂ ಕೂಡ ನಮ್ಮ ಈ ಒಂದು ಆಹ್ವಾನವನ್ನ ಮನ್ನಿಸಿ ಈ ಅಂತರ್ಜಾಲ ವ್ಯವಸ್ಥೆ ಮೂಲಕ ಈ ಒಂದು ಅಮೋಘವಾದ ಪ್ರವಚನವನ್ನ ನಡೆಸಿಕೊಟ್ಟಿರತಕ್ಕಂತಹ ವಿದ್ವದ್ ವರಿಷ್ಠರು ಪೂಜ್ಯರು ಆಗಿರತಕ್ಕಂತಹ ಡಾಕ್ಟರ್ ವೇಣಿ ಮಾಧವ ಶಾಸ್ತ್ರಿ ಬಾಲಚಂದ್ರ ಶಾಸ್ತ್ರಿ ಜೋಶಿ ಈ ಮಹೋದಯರಿಗೆ ನಮ್ಮ ಕೃಷ್ಣ ಕಮಲ ವೇದಾಂತ ಪಾಠಶಾಲೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಕೃತಜ್ಞತಾ ಪೂರ್ವಕವಾದ ಸಾಷ್ಟಾಂಗ ಪ್ರಣಾಮಗಳನ್ನ ಸಮರ್ಪಿಸುತ್ತಿದ್ದೇನೆ. ಮತ್ತು ಈ ಅಪೂರ್ವ ಅವಕಾಶದ ಪ್ರಯೋಜನವನ್ನ ಪಡೆಯುವುದಕ್ಕಾಗಿ ಇಷ್ಟು ಹೊತ್ತು ಕೂಡ ಪ್ರವಚನವನ್ನ ಆಲಿಸಿದ ತಮ್ಮೆಲ್ಲರಿಗೂ ಕೂಡ ಅನಂತ ಅನಂತ ವಂದನೆಗಳನ್ನ ನಮ್ಮ ಪಾಠಶಾಲೆಯ ಪರವಾಗಿ ಸಮರ್ಪಿಸ್ತಾ ಇದ್ದೇನೆ. ಇನ್ನೊಂದು ವಿಷಯ, ನಮ್ಮ ಮುಂದಿನ ಪ್ರವಚನದ ಕಾರ್ಯಕ್ರಮ ಇದೇ ಮುಂದಿನ ತಿಂಗಳು ಮೇ ತಿಂಗಳ 8ನೇ ತಾರೀಕು ಶನಿವಾರ ಇದೇ ವೇಳೆಗೆ ಅಂದ್ರೆ 7 ಗಂಟೆಗೆ 8 ಗಂಟೆವರೆಗೆ 8/5/2021 ಆ ದಿನ ನಡೆಯಲಿದೆ. ಅಂದಿನ ಪ್ರವಚನಕಾರರು ಸುಪ್ರಸಿದ್ಧ ವಿದ್ವಾಂಸರಾಗಿರ್ತಕ್ಕಂತಹ ಡಾಕ್ಟರ್ ತುಪ್ಪ ವಿಶ್ವನಾಥ ಶರ್ಮಾ ಈ ಮಹೋದಯರು. ಇವರು ಈ ಒಂದು ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠ ತಿರುಪತಿ ಅಂತ ಏನಿದೆ ಅಲ್ಲಿ ವೇದಾಂತ ಪ್ರಾಧ್ಯಾಪಕರಾಗಿದ್ದಾರೆ ಮತ್ತು ಪ್ರಸ್ಥಾನತ್ರಯ ಶಾಂಕರ ಭಾಷೆಗಳಿಗೆ ಸಂಬಂಧಿಸಿದಂತೆ ಅನೇಕ ಪ್ರೌಢ ಪ್ರಬಂಧಗಳನ್ನ ರಚಿಸಿದ್ದಾರೆ. ಭಾರತದ ಆದ್ಯಂತ ಪ್ರಖ್ಯಾತರಾಗಿರ್ತಕ್ಕಂಥ ವಿದ್ವಾಂಸರು ಈ ಕಾರ್ಯಕ್ರಮಕ್ಕೂ ಕೂಡ ತಮಗೆಲ್ಲರಿಗೂ ಕೂಡ ಸುಸ್ವಾಗತವನ್ನು ಕೋರ್ತಾ ಇದೆ. ಮತ್ತೊಮ್ಮೆ ಪೂಜ್ಯ ವಿದ್ವಾಂಸರಿಗೆ ನಮ್ಮ ಕೃತಜ್ಞತಾ ಪೂರ್ವಕವಾದ ಸಹಸ್ತಾಂಗ ಪ್ರಣಾಮಗಳನ್ನ ಸಮರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುತ್ತಿದ್ದೇನೆ. ಓಂ ತತ್ಸತ್.